ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் சாபான் மணிக்ரீவ விமோசனம் ஸ்வநாமக்ரஹணாதீவ நிரஸ்தக்ரஹ விக்ரஹம் பிருந்தாவனகதம் வந்தே ப்ரஹ்மருத்ரேந்திர வந்திதம் ஸ்வாந்தஸ்தானந்தசய்யாய பூர்ணஜ்ஞானரசர்ணசே உத்துங்கவாக்தரங்காய மத்வதுக்தாப்தயே நம. குருமகில குணஜம் சத்குணைதாதிவாசம் சமதமபரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்யநிர்தூதகஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவக்ஷாய நமதாம் காமதேனவே. நீலாகரார்த்திதானந்தலீலாகோபாலபாலிதான் வித்யாபயோநிதீன் வந்தே ப்ரஹ்ம வித்யா குருன் மம. ब्रह्मचर्य हरिप्रीति सुविद्या वादशारिरः इष्टदां कष्टहत्रोन्नः विद्यामान्यान् मुनीन् नमः. वाजराज पदद्वन्द्वा वारिजासक्तमानसान् विश्वप्रिय गुरून् वन्दे मन्दोहं धीविशुद्धये. सत्यं सत्यं पुनः सत्यं विष्णुतीर्थप्रसादतः सर्वे कामा भवन्त्येव शपथो बिम्बसन्निधौ. चिन्तामणिं सुभक्तानां कल्पवृक्षं च कामदम् ஸ்வாமினம் த்வாம் ரகுப்ரேமதீர்த்தம் வந்தேஹ்யபீஷ்டதம். அஜ்ஞானதிமிரச்சேதம் புத்திசம்பத்பதாயகம் விஜ்ஞான விமலம் சாந்தம் விஜயார்த்தகுரும் பஜே. ஸ்ரீகுருப்யோ நம. ஹரி ஓம். பரம பவித்ரவாதந்த க்ஷேத்ர அல்ல சூர லைட் இல்லதே மாண்டலிக்கு ஆகுத்த ಕಣ್ಣು ಗುಪ್ತಾಗಿದೆ. ಮಿಕ್ಕ ಲೈಟ ಹಾಕೊಂಡು ಪರಮ ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ವಾದಿರಾಜ ಗುರುಹದ ಗುರು ಸಾರ್ವಭೌಮರು ಇಲ್ಲಿ ನೆಲೆಸಿರುವಂತಹ ಜಾಗ, ಅವರ ಸನ್ನಿಧಾನದಲ್ಲಿ ಅವರಿಗೆ ಅತ್ಯಂತ ಪ್ರೀತಿಕರವಾದಂತಹ ಗ್ರಂಥ ಸ್ವಪ್ನ ವೃಂದಾವನಾಖ್ಯಾನ, ಅದರ ಬಗ್ಗೆ ನಾವು ಚಿಂತನೆ ಮಾಡುವುದು ಅವರಿಗೆ ಅತ್ಯಂತ ಪ್ರೀತಿಕರ. ತಂದೆ ಎದುರಿಗೆ ಮಕ್ಕಳು ತಂದೆ ಹೇಳುವ ಮಾತನ್ನೇ ಒಬ್ಬರಿಗೊಬ್ಬರು ಹೇಳಿಕೊಳ್ತಾ ಆನಂದ ಪಟ್ಟರೆ ಹೇಗಿರುತ್ತೋ ಹಾಗೆ ನನಗೂ ಏನೂ ಗೊತ್ತಿಲ್ಲ. ಬೃಂದಾವನ ಆಖ್ಯಾನ ಎಲ್ಲರಿಗೂ ಗೊತ್ತಾಗುವ ಪುಸ್ತಕವಲ್ಲ. ಆದರೂ ಚೂರು ಅವರ ಮುಂದೆ ಕೂತು ಅವರ ಶಿಷ್ಯ ಪರಂಪರೆಯಲ್ಲಿ ಬಂದಿರತಕ್ಕಂಥ ಮಹಾನುಭಾವರಾದ ಬೃಂದಾವನಾಚಾರ್ಯರ ಶಿಷ್ಯರಾದ ಶ್ರೀಮುಷ್ಣಾಚಾರ್ಯರು ಬರೆದಿರತಕ್ಕಂಥ ವ್ಯಾಖ್ಯಾನ ಏನಿದೆ ಅದರ ಆಧಾರ ಮಾಡಿಕೊಂಡೇ ಚೂರು ಹೇಳಲಿಕ್ಕೆ ಪ್ರಯತ್ನ ಪಡುವುದಾಗುತ್ತೆ. ಯಾಕೆ ಈ ಗ್ರಂಥ ಸ್ವಪ್ನ ಗ್ರಂಥ, ಸ್ವಪ್ನದಲ್ಲಿ ಹೇಳಿದ ಕೃತಿ. ಸ್ವಪ್ನದಲ್ಲಿ ಹೇಳಿದ ಕೃತಿ ಇದು, ಅದರ ಅರ್ಥಗಳೇ ಬೇರೆ. ಸ್ವಪ್ನದಲ್ಲಿ ಹಾಲು ಸಿಗುತ್ತೆ ಅಂತ ಹೇಳಿದರೆ ಜ್ಞಾನ ಸಿಗುತ್ತೆ ಅಂತರ್ಥ. ಈ ತರ ವಾದಿರಾದರು ಈ ಗ್ರಂಥವನ್ನು ರಚನೆ ಮಾಡಿದ ಹಿನ್ನೆಲೆ ಅದನ್ನೆಲ್ಲ ಸಂಕ್ಷೇಪವಾಗಿ ನೋಡಲೇಬೇಕಾಗಿತ್ತು. ಯಾಕಂದರೆ ಕೆಲವರಿಗೆ ಪರಿಚಯ ಇದೆ, ಕೆಲವರಿಗೆ ಇಲ್ಲವೇ ಇಲ್ಲ. ಮೊದಲು ನಮಸ್ಕಾರ ಮಾಡಬೇಕಾಗಿದ್ದು ವಾದಿರಾದರ ಮುಂಭಾಗದಲ್ಲಿ ನಿಂತಿರತಕ್ಕಂತಹ ಕೂತಿರತಕ್ಕಂತಹ ಮಹಾನುಭಾವ ಸ್ವಾಮಿ ವೇದವ್ಯಾಸರಿಗೆ, ಅವರನ್ನು ಸ್ಮರಣೆ ಮಾಡಲೇಬೇಕಲ್ವ. ಇಡೀ ವೇದಗಳು ಗೌತಮರ ಶಾಪದಿಂದಾಗಿ ಆ ವೇದಗಳನ್ನು ಧಾರಣೆ ಮಾಡತಕ್ಕಂಥ ತಾಕತ್ತು ಬ್ರಾಹ್ಮಣರಲ್ಲಿ ಹೋದಾಗ ಆ ವೇದ ರಾಶಿಯನ್ನು ವಿಭಾಗ ಮಾಡಿ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿ ವೇದಾರ್ಥಗಳನ್ನು ನಿರ್ಣಯ ಮಾಡಲಿಕ್ಕಾಗಿ ಅದನ್ನು ಕೊಟ್ಟು ನಂತರ ಪುರಾಣಗಳನ್ನು ರಚನೆ ಮಾಡಿ ಭಾರತ ಇತಿಹಾಸವನ್ನು ರಚನೆ ಮಾಡಿ ನಮಗೆ ಅಪರೂಪವಾದಂಥ ಉಪಕಾರ ಮಾಡಿದ ಭಗವಂತನ ರೂಪ ವೇದವ್ಯಾಸ ರೂಪ. ಪಾಂಡವರಿಗೆ ಹೆಜ್ಜೆ ಹೆಜ್ಜೆಗೂ ನಿಂತು ಅನುಗ್ರಹ ಮಾಡಿದ ರೂಪ ವೇದವ್ಯಾಸ ರೂಪ. ಅಂಥ ವೇದವ್ಯಾಸರು ಕೊಟ್ಟಂತಹ ಸಿದ್ಧಾಂತ ಭಾಷ್ಯಕ್ಕೆ ಬ್ರಹ್ಮಸೂತ್ರಗಳಿಗೆ ಅನೇಕ ಜನರು ಭಾಷ್ಯ ಬರೆದರು. 21 ಜನ ಬರೆದರು, ಒಂದು ಎರಡು ಅಲ್ಲ, 21 ಜನ ಬರೆದರು. ಅವರನ್ನ ಏನಂತ ಕರೆದರು? ಕುಭಾಷ್ಯಕಾರರು ಅಂತ ಕರೆದರು. ಅಲ್ಲ, ನೀವು ಭಾಷ್ಯ ಬರೀರಿ, ಚೆನ್ನಾಗಿದೆ, ಇನ್ನೊಬ್ಬರು ಬರೆದನ್ನು ಕುಭಾಷ್ಯ ಅಂತ ಕರೀತೀರಾ ಅಂದ್ರೆ, ವೇದವ್ಯಾಸರಿಗೆ ಯಾವುದು ಸಮ್ಮತವಲ್ಲವೋ ಅರ್ಥ, ಆ ಅರ್ಥವನ್ನ ಬ್ರಹ್ಮಸೂತ್ರಗಳಿಗೆ ಹೇಳಿದರಾದ್ದರಿಂದ ಅದನ್ನ ಕುಭಾಷ್ಯ ಅಂತ ಕರೆದರು. ಒಬ್ಬರವರ ವಿಜಯ ಅಂತ ಬರ್ಕೊಳ್ತಾರೆ, ಅವರು ಗುರುಗಳ ವಿಜಯ, ಶಂಕರ ವಿಜಯ ಅಂತ ಬರುತ್ತೆ. ಅದರಲ್ಲಿ ಹೇಳುತ್ತಾರೆ, ಅವರ ಗುರುಗಳು ಭಾಷ್ಯ ಬರಿತಾ ಇರುವಾಗ ವೇದವ್ಯಾಸರು ಬಂದರಂತೆ. ಬಂದು, ಇದೇನು, ನನಗೆ ತಕ್ಕಂತೆ ನೀನು ಬರೀತಾ ಇಲ್ಲ, ನಾನು ಸೂತ್ರಗಳನ್ನು ಮಾಡುವಾಗ ಏನು ಅರ್ಥ ಹೇಳಿದ್ದೆ, ಅರ್ಥವನ್ನಿಟ್ಟುಕೊಂಡು ಬರೆದಿದ್ದೆ, ಆ ಅರ್ಥ ಹೇಳುತ್ತಾ ಇಲ್ಲ ಅಂದರೆ ನೀವು ಬರೆದ ಸೂತ್ರಗಳಿಗೆ ಅರ್ಥ ನಿಮಗೆ ಗೊತ್ತಿಲ್ಲ, ನಾನು ಬೇರೆದೇ ಬರೀತಾ ಇದ್ದೇನೆ ಅದಕ್ಕೆ ಅಂತ ಉತ್ತರ ಕೊಟ್ಟ ಮಹಾನುಭಾವ. ತಾತ್ಪರ್ಯ ಅಂತೂ ಪಾಪ ಅವರೇ ಒಪ್ಪಿಕೊಂಡ್ರು, ವೇದವ್ಯಾಸರಿಗೆ ಸಮ್ಮತವಲ್ಲದ್ದು ಬೇರೆದೇ ಬರೆದಿದ್ದೇವೆ ಅಂತ, ಅದಕ್ಕೆ ಕುಭಾಷ್ಯ ಅಂತ ಬರೆದು. ಇಷ್ಟೇ ಅಲ್ಲವೇ, ನಾವು ಒಂದು ಮಾತು ಮಾತಾಡ್ತಾ ಇರ್ತೇವೆ, ಮಾತಾಡಿದರೆ ಅದಕ್ಕೆ ಅಪಾರ್ಥ ಮಾಡಿ ಹೇಳಿದರೆ ಇವ್ರು ಹೀಗೆ ಹೇಳಿದ್ರು ಅಂತ ಸಿಟ್ಟು ಬರಲ್ಲ ನಮಗೆ. ಅದೇ ಥರ ವೇದವ್ಯಾಸರು ಒಂದರ್ಥ ಇಟ್ಟುಕೊಂಡು ಆ ಬ್ರಹ್ಮಸೂತ್ರ ರಚನೆ ಮಾಡಿದರೆ ವಿಪರೀತ, ಡೆಡ್ಲಿ ಆಪೋಸಿಟ್, ನಾವು ದೇವರು ಬೇರೆ ಎಂಬ ಅರ್ಥವನ್ನ ವೇದವ್ಯಾಸರು ಕೊಟ್ರೆ ನಾನು ದೇವರು ಒಂದೇ ಎಂಬ ವಿಪರೀತ ಅರ್ಥವನ್ನು ಕೊಡುವುದು ಅವರು ಕೊಟ್ರು. ಅದಕ್ಕೆ ಕುಭಾಷ್ಯ ಅಂತ ಕರೆದರು. 21 ಕುಭಾಷ್ಯಗಳನ್ನ ತಳ್ಳಿ ಹಾಕತ ಭಗವಂತನ ತತ್ವವನ್ನ ಜಗತ್ತಿಗೆ ತೋರಿದವರು ಶ್ರೀ ಮಧ್ವರು. ಮಧ್ವಾಚಾರ್ಯರು ಮಾಡಿದ ಉಪಕಾರ ಯಾರೂ ಎಂದೂ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದನ್ನ ವಾದರಾದರು ವೃಂದಾವನ ಆಖ್ಯಾನದಲ್ಲಿ ತುಂಬಾ ಸುಂದರವಾಗಿ ವರ್ಣನೆ ಮಾಡುತ್ತಾರೆ. ವೇದವ್ಯಾಸರೇ ಹೇಳಿದರು ನನಗೆ, ಮಧ್ವರು ಬಂದು ಇಂಥ ಕೆಲಸ ಮಾಡಿದರಯ್ಯ ಅಂತ ಹೇಳುತ್ತಾ, ಆ ಕೆಲಸ ನೀನು ಮಾಡು ಅಂತ ನನಗೆ ಆಜ್ಞಾಪನ ಮಾಡಿದರು ವೇದವ್ಯಾಸರು ಅಂತ ತಿಳಿಸಿಕೊಡುತ್ತಾರೆ. ಆ ರೀತಿಯಲ್ಲಿ ಮಧ್ವರಾಯರು ಬಂದು ನಮಗೇನು ಉಪಕಾರ ಮಾಡಿದರು ಅಂದರೆ ಇಷ್ಟು. ಇವತ್ತು ನಾವೆಲ್ಲವೂ ಕೂಡ ಶ್ರೀಹರೇ ನೀನೊಬ್ಬ ನನಗಿಂತ ಬೇರೆ ಇದ್ದೀಯಾ ಎಂಬ ಎಚ್ಚರಪೂರ್ವಕ ನಮಸ್ಕಾರ ಮಾಡುತ್ತಾ ಇದ್ದೀವಾ, ಅದು ಮಧ್ವರಾಯರ ಕೃಪ. ಇಲ್ಲದಿದ್ದರೆ ಈ ಹೊತ್ತಿಗೆ ನಾವು ನೀನೇ ನಾನು ನಾನೇ ನೀನು ಅಂತ ದೇವರನ್ನ ಚಿಂತನೆ ಮಾಡುತ್ತಾ ನಾವೇ ದೇವರು, ನಮಗೆಲ್ಲ ದುಃಖ, ಯಾವ ದೇವರಿಗೆ ಹೇಳ್ಕೋಬೇಕು, ನಾವೇ ದೇವರು ತಾನೆ ಎಲ್ಲ ದೇವರುಗಳೇ. ಆದ್ದರಿಂದ ಕೊನೆಗೆ ನಮ್ಮ ಸ್ಥಿತಿ ಅಷ್ಟು ಹೀರಾಯವಾಗಿ ಬಿಡ್ತಾ ಇತ್ತು. ಅದಕ್ಕೆ ಹೇಳ ತ್ರಿವಿಕ್ರಮ ಪಂಡಿತರೇ ಹೇಳ್ತಾರೆ, ನಮ್ಮ ಸ್ಥಿತಿ ಹೇಗಾಗಿತ್ತು ಅಂದ್ರೆ ಅದು ಪರಂಪರೆಯಿಂದ ಬಂದದ್ದಾದ್ದರಿಂದ ಓದಲೇಬೇಕಾಗಿತ್ತು. ಎಲ್ಲಾ ಸಂಶಯಗಳ ಮಯ ಅನುಷ್ಠಾನಕ್ಕೆ ಎಟಕತಾನೇ ಇಲ್ಲ ಈ ಸಿದ್ಧಾಂತ ಅಂತ ನಾವಲ್ಲ, ಅದ್ವೈತಿಗಳ ರೀತಿಯಲ್ಲಿ ಅದ್ವೈತವನ್ನು ಅಧ್ಯಯನ ಮಾಡಿದ ಅದ್ವೈತ ಪಂಡಿತರು, ತ್ರಿವಿಕ್ರಮ ಪಂಡಿತರು, ಶೋಭನ ಭಟ್ರು, ಇವರೆಲ್ಲರ ಅಭಿಪ್ರಾಯ ಅದು. ಇದು ಎಟಕದ ಸಿದ್ಧಾಂತ, ಬಾಯಿಗೆ ಎಟಕದ ಸಿದ್ಧಾಂತ. ಅಂಥ ಸಿದ್ಧಾಂತವನ್ನ ತಳ್ಳಿ ನಮ್ಮ ಹೃದಯದಲ್ಲಿ ಭಗವಂತನ ಜ್ಯೋತಿಯನ್ನ ಬೆಳಗಿಸಿದ ಅಪರೂಪದ ಮೂರ್ತಿ ಮಧ್ವರಾಯರಾದರೆ, ಅವರು ಅನೇಕ ರೀತಿಯಾದ ವ್ಯಾಖ್ಯಾನಗಳು ಬರೆದರು, ಭಾಷ್ಯ, ಅನುಭಾಷ್ಯ, ನ್ಯಾಯ ವಿವರಣ, ವಿಶೇಷವಾಗಿರತಕ್ಕಂಥ ಅನುವ್ಯಾಖ್ಯಾನ ಎಲ್ಲವನ್ನ ಬರೆದರು. ಆದರೆ ಅಲ್ಲಿ ಏನಾಯಿತು ಅಂದರೆ ಪುನಃ ಸ್ವಲ್ಪ ಗೊಂದಲ ಶುರುವಾಯಿತು. ಏನದು? ಭಗವಂತನ ತತ್ವಜ್ಞಾನ ಬ್ರಾಹ್ಮಣರಿಗೆ ಸೇರದೆ ಮಾಡಿದ್ದು ಗೌತಮ ಋಷಿಗಳ ಶಾಪವೊಂದಾದರೆ ಕಲಿಪ್ರಭಾವ ಜಾಸ್ತಿ ಆಯಿತಾ ಆಗ್ತಾ ಆಗ್ತಾ ಬಂತು. ಅದರಿಂದ ಏನಾಯಿತು ಅಂದರೆ ಶಾಸ್ತ್ರ ನಮಗೆ ಎಟಕದೇ ಮಾಡುವುದು ಒಂದಾದರೆ ಅವರ ಪ್ರಯತ್ನ, ಶಾಸ್ತ್ರ ಎಟಕುವಂತೆ ಮಧ್ವರಾಯರು ಮಾಡಿದ ಮೇಲೆ ಅದಕ್ಕೆ ಹೇಳುತ್ತಾರೆ. ಹಿಂದೆ ಭೀಮಸೇನ ದೇವರಿಂದ ಪೆಟ್ಟು ತಿಂದು ಎಲ್ಲರೂ ಕೂಡ ದೈತ್ಯರು ಪುನಃ ಪುನಃ ಹುಟ್ಟಿ ಬಂದರು ಭೂಲೋಕದಲ್ಲಿ. ಯುದ್ಧಕ್ಕೆ ನಿಂತರೆ ಇವರೆಲ್ಲ ಹೊಡೆದು ಬಿಡುತ್ತಾರೆ. ಆದ್ದರಿಂದ ಬ್ರಾಹ್ಮಣರಾಗಿ ಹುಟ್ಟಿ ಬರೋಣ, ಬ್ರಾಹ್ಮಣರಾಗಿ ಹುಟ್ಟಿ ಬಂದು ಶಾಸ್ತ್ರವನ್ನೆಲ್ಲ ಕದಡಿ ಹಾಕೋಣ ಅಂತ ಮಾಡಿದರೆ ಅದಕ್ಕೆ ಆಚಾರ್ಯರು ಬ್ರಾಹ್ಮಣರಾಗಿ ಹುಟ್ಟಿ ಬಂದು ಅವರು ಮಾತಿಂದ ಯುದ್ಧಕ್ಕೆ ಬಂದರೆ ಮಾತಿಂದನೇ ಉತ್ತರ ಕೊಟ್ಟರು. ವಾಕ್ ಸುದರ್ಶನತಃ, ವಾಕ್ ಎಂಬ ಸುದರ್ಶನದಿಂದ ಭಗವಂತನ ಸುದರ್ಶನ ಕತ್ತರಿಸಿ ಹಾಕಿತು. ಸರಿ, ಇಲ್ಲಿ ಮತ್ತೂ ಹೇಳುತ್ತಾರೆ, ಆ ದೈತ್ಯರು ಮಧ್ವರಾಯರನ್ನ ಕೆಣಕಲಿಕ್ಕೆ ಹೋಗಿ ಎಲ್ಲರೂ ಸೋತು ಸುಣ್ಣಾದರು. ಇನ್ನ ಕೊನೆಗೆ ಒಂದೇ ಒಂದುಳಿಯಿತು. ಏನಪ್ಪ ಅಂದರೆ ಶಾಸ್ತ್ರ ಜನಕ್ಕೆ ಸಿಕ್ಕಿಬಿಟ್ಟಿದೆ, ಶಾಸ್ತ್ರ ಜನಕ್ಕೆ ಸಿಕ್ಕಿದೆ. ಈ ಸಿಕ್ಕ ಶಾಸ್ತ್ರ ಅವರ ಬುದ್ಧಿಗೆ ಎಟಕದಂತೆ ಮಾಡಿದರೆ ಆಯಿತು, ಅಂದರೆ ಸಾಧನೆಗೆ ಬರದೇ ಮಾಡೋಣ ಅಂತ ಅವರ ಪ್ರಯತ್ನ. ಆ ಪ್ರಯತ್ನ ಎಲ್ಲರೂ ಶುರು ಮಾಡಿದರು. ಎಲ್ಲಿ ಹೊರಗೆ ಮತ್ತು ಬ್ರಾಹ್ಮಣ ವೇಷದಿಂದ ಬಂದು ಎಲ್ಲ ಶುರು ಮಾಡಿದರೆ ಮತ್ತ ಯಾರೊಬ್ಬರು ಬರ್ತಾರೆ ನಮ್ಮನ್ನ ಸರಿಯಲ್ಲ ಅಂತ ಹೇಳುತ್ತಾರೆ, ಹಾಗಾಗಬಾರದು. ಈಗ ಎಲ್ಲರ ಒಳಗೆ ನಾವು ತೂರಿ ಅವರಿಗೆ ಆಚಾರ್ಯರ ಶಾಸ್ತ್ರ ಎಟಕದಂತೆ ಮಾಡಬೇಕು. ಪ್ರಾಯಶಃ ನಿಮ್ಗೆ ಅರ್ಥ ಆಗಿರುತ್ತೆ. ಎಲ್ಲರ ಪ್ರಶ್ನೆ ಒಂದೇ, ಎಲ್ಲ ಕೇಳ್ತಾ ಇದ್ದೇವೆ, ಮನೆಗೆ ಹೋದರೆ ಅನುಷ್ಠಾನಕ್ಕೆ ಬರುತ್ತಾ ಇಲ್ಲ ಎಂಬ ಪ್ರಾಬ್ಲಮ್ ಒಂದೇ ಕೂತಿದೆ ಎಲ್ಲರ ತಲೆಯಲ್ಲೂ ಇದೆ. ಅನುಷ್ಠಾನ ಶುರು ಮಾಡದೇ ಇದ್ದವರು ಬೇರೆ ವಿಷಯ, ಶುರು ಮಾಡಿಕೊಂಡು ಒಳ್ಳೆ ವಿಚಾರಗಳನ್ನು ಕೇಳಿ ಕೇಳಿದ ಮೇಲೆ ಅದನ್ನು ಅನುಷ್ಠಾನಕ್ಕಿಡಬೇಕು ಅಂತ ಹೋಗ್ತಾ ಇದ್ರೆ ಮನಸ್ಸನ್ನ ಕದಡಿ 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 ಹಾಕ್ತಾ ಬರ್ತಾರೆ ಈ ದೈತ್ಯರ ಸಮೂಹ. ಇದನ್ನ ನಿಗ್ರಹ ಮಾಡಲಿಕ್ಕೆ ಏನು ಮಾಡಬೇಕು ಅಂತ ದೇವತೆಗಳೆಲ್ಲ ನೋಡಿದರಂತೆ. ಪುರಾಣದಲ್ಲಿ, ಬ್ರಹ್ಮಾಂಡ ಪುರಾಣದಲ್ಲಿ ಬರುತ್ತೆ. ಆವಾಗ ಹಯಗ್ರೀವ ದೇವರು ಲಾತವ್ಯರನ್ನ ಕರೆಯುತ್ತಾ ಇದ್ದಾರೆ. ಮುಂದಿನ ಪದಕ್ಕೆ ಬರುವಂತ, ಮುಂದಿನ ವಾಯುಪದಕ್ಕೆ ಬರುವ ಲಾತವ್ಯರನ್ನ ಕರೆಯುತ್ತಾ ಇದ್ದಾರೆ. ಅಯ್ಯ, ವಾಯುದೇವರ ಅವತಾರ ಆಯಿತು, ಅವರು ಮಾಡಬೇಕಾದ ಕೆಲಸ ಅವರು ಮಾಡಿ ಮುಗಿಸಿ ಆಯಿತು, ನೀನು ಮುಂದೆ ಹೋಗಿ ಒಳ್ಳೆ ಕೆಲಸ ಮಾಡಿ ಬರಬೇಕು. ಏನದು ಅಂದರೆ, ಈ ಕಲಿ ಕೇಳಿಕೊಂಡಿದ್ದ ಭಗವಂತನನ್ನ, ನನ್ನ ಕಾಲ ಪ್ರಸಿದ್ಧರಾದ ಯಾವ ದೇವತೆಗಳೂ ನನ್ನ ಕಾರ್ಯವನ್ನು ಅಡ್ಡಿ ಮಾಡಬಾರದು ಅಂತ ಕೇಳಿಕೊಂಡದ್ದಕ್ಕೆ ಭಗವಂತ ತಥಾಸ್ತು ಅಂತ ಹೇಳಿದ್ದ. ಅದಕ್ಕೆ ಈ ಕಲಿಕಾಲದಲ್ಲಿ ಆ ಮಿಕ್ಕ ದೇವತೆಗಳು ಯಾರೂ ಕೂಡ ಬರಲಿಕ್ಕಾಗದೇ ಇರುವಾಗ ಲಾತವ್ಯರನ್ನ ಹಯಗ್ರೀವ ದೇವರು ಕಳಿಸಿಕೊಡ್ತಾ ಇದ್ದಾರೆ. ನೀನು ಹೋಗಿ ಪುನಃ ಆಚಾರ್ಯರ ಸಿದ್ಧಾಂತವನ್ನ, ಎಲ್ಲರ ಮನಸ್ಸಿನಲ್ಲಿ ಆಚಾರ್ಯ ಸಿದ್ಧಾಂತ ಇದೆ, ಅನುಭವಕ್ಕೆ ಎಟಕತಾ ಇಲ್ಲ, ಸಾಧಕೋತ್ತಮನಾಗಿ ಎಲ್ಲರಿಂದ ಸಾಧನೆ ಮಾಡಿಸುವವನಾಗಿ ನೀನು ಭೂಮಿಯಲ್ಲಿ ಅವತಾರ ಮಾಡಿ ಮಧ್ವಾಚಾರ್ಯರು ಏನೇನು ಕೆಲಸಗಳು ಮಾಡಿದ್ದಾರೋ ಅದೇ ಕೆಲಸಗಳು ನೀನು ಮಾಡಿ ಮುಂದೇನು ಅಂದರೆ, ನಮ್ಮ ಹೃದಯದಲ್ಲಿ ಇರುವಂಥ ಮಂದತನ, ಅದಕ್ಕೆ ಹೇಳ್ತಾರೆ ಈ ಕಲಿಯುಗದಲ್ಲಿ ನಾವು ಹೇಗಿರ್ತೇವೆ, ಮಂದಾಹ ಕಲೌ ಅಸ್ಮಿನ್, ಈ ಕಲಿಯುಗದಲ್ಲಿ ಅಸ್ಮಿನ್ ಯುಗೇ ಜನಾಹ ಹೇಗಿರ್ತಾರೆ, ಮಂದಾಹ, ಯಾವಾಗಲೂ ಸ್ಲೋ ಮೋಷನ್, ಯಾವುದು ಬೇಗ ಮಾಡಲ್ಲ, ನಿಧಾನ ಇರುತ್ತೆ, ಮಂದಾಹ. ಯಾಕಪ್ಪ ಮಂದಾಹ, ಸುಮಂದ ಮದಯ, ಯಾವಾಗ್ಲೂ ಮಂದಮತಿ ಅಂದರೆ ಅರ್ಥವೇ ಆಗಲ್ಲ ಆದರೂ ಸೋಮಾರಿತನ, ಸೋಮಾರಿತನ. ಅದಕ್ಕೆ ಮಂದಾಹ ಸುಮಂದ ಮದಯ, ಯಾಕೆ ಮಂದ ಭಾಗ್ಯ, ಪುಣ್ಯ ಪಡ್ಕೊಂಡು ಬಂದಿರಲ್ಲ, ಪಾಪವೇ ತುಂಬಾ ಪಡ್ಕೊಂಡು ಬಂದಿರ್ತಾರೆ, ಇಷ್ಟು ತಕ್ಕಂತೆ ಇನ್ನೂ ಫೆಸಿಲಿಟಿ ಇರುತ್ತೆ. ಉಪದ್ರುತಾಹ, ಅವರವರ ಪಾಪಗಳಿಂದಲೇನೆ ನಾನಾ ಉಪದ್ರ, ಉಪದ್ರವಗಳಿರುತ್ತೆ. ಇಂಥ ಕಾಲಕ್ಕೆ ಇವರಿಗೆ ಯಾವ ರೀತಿಯಲ್ಲೂ ಕೂಡ ಆಚಾರ್ಯರ ಶಾಸ್ತ್ರ ಅನುಷ್ಠಾನಕ್ಕೆ ಸಿಗಲ್ಲ. ಅದಕ್ಕೆ ವಾದಿರಾಜರನ್ನ ಕರೆಸಿದ್ರು. ಅವ ಪ್ರಶ್ನೆ ಬರುತ್ತೆ, ವಾದಿರಾಜರಾದರೂ ಬಂದು ಏನು ಮಾಡಿದ್ರು? ಆಚಾರ್ಯರ ಗ್ರಂಥಗಳಿಗೆ ಟಿಪ್ಪಣಿ ಟೀಕಾಕಾರರು ಟೀಕಾ ಬರೆದರೆ ಇವರು ಬಂದು ಅದಕ್ಕೆ ಟಿಪ್ಪಣಿಗಳು ಬರೆದರು. ಇದ್ದಷ್ಟು ಕಾಲ ಹಯಗ್ರೀವ ದೇವರ ಪೂಜಾ ಮಾಡಿದ್ರು, ಆ ದೇವರ ದರ್ಶನ ಮಾಡಿದ್ರು, ಇವರಿಗೂ ಎಲ್ಲರಿಗೂ ದೇವರಿದ್ದಾರೆ ಅಂತ ತೋರಿದ್ರು, ಇಲ್ಲಿ ವೃಂದಾವನ ಆದ್ರು. ಅಷ್ಟೇ ತಾನೆ, ಅವರು ಮಾತ್ರ ವಿಶೇಷವಾಗಿ ಮಾಡಿದ್ದೇನು? ನಮಗೆ ಆಚಾರ್ಯ ಶಾಸ್ತ್ರ ಆಚಾರ್ಯರು ಕೊಟ್ಟ ಮೇಲೆ ಅದು ನಮಗೆ ಬಾಯಿಗೆ ಬಂದರೂ ಕೂಡ ಒಳಗೆ ಇಳಿತಾ ಇಲ್ಲ ಎಂಬ ಪ್ರಶ್ನೆ ಹಾಗೆ ಉಳಿಯುತ್ತಲ್ಲ. ವಾದಿರಾದರೂ ಬಂದು ನಮಗೆ ಮಾಡಿದ್ದೇನು? ಅವರು ಕೂಡ ದೇವರನ್ನೇ ತೋರಿದರು, ಅವರು ಕೂಡ ಆಚಾರ್ಯರ ಸಿದ್ಧಾಂತ ಸರಿ ಅಂತ ಹೇಳಿದ್ರು. ಎಲ್ಲ ಟಿಪ್ಪಣಿಕಾರರು ಅದೇ ಬರೆದ್ರು. ಮತ್ತೆ ವಾದಿರಾದರ ವಿಶೇಷವೇನು ಅಂತ ಹೇಳಿದಾಗ ಇಲ್ಲಿ ಹೇಳುತ್ತಾರೆ, ಇದು ರುಜುಗಣಸ್ಥರು ಮಾತ್ರ ಮಾಡತಕ್ಕಂಥ ವಿಚಾರ, ಅದನ್ನು ವಾದಿರಾದರು ಮಾಡಿ ಹೋಗ್ತಾ ಇದ್ದಾರೆ. ಎಲ್ಲೆಲ್ಲಿ ಮಧ್ವರಾಯರು ತೋರಿಕೊಟ್ಟಿರುವ ವಿಶೇಷಾಂಶಗಳನ್ನ ಅವನ್ನೆಲ್ಲವನ್ನು ಕೂಡ ಸ್ಪಷ್ಟಪಡಿಸಿದ್ದು ವಾದಿರಾಜಗುರು ಸಾರ್ವಭೌಮರು. ಆಚಾರ್ಯರು ತಾತ್ಪರ್ಯ ನಿರ್ಣಯ ಬರೆದರೆ, ಇವರು ಲಕ್ಷಾಲಂಕಾರ ಬರೆದರು. ಹಾಗೆ 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 ಅನೇಕ ಕಡೆ ಆಚಾರ್ಯರು ಬೆಳಕು ಚೆಲ್ಲಿದ್ದನ್ನ ಇನ್ನಷ್ಟು ಸ್ಪಷ್ಟ ಮಾಡಿದ್ದು ಒಂದು ಅವತಾರದ ಕಾರ್ಯಾದರೆ, ಇನ್ನ ತಾವು ಇರುವ ಕಾಲಕ್ಕೇನೆ ತಮ್ಮ ಗ್ರಂಥಗಳಲ್ಲಿ ತಮ್ಮ ಸ್ವರೂಪವನ್ನು ಕೂಡ ಪ್ರಕಟ ಮಾಡಿದರು. ಹೇಳುತ್ತಾರೆ, ಹಯಾಸ್ಯ ನಾಸಾಪುಟ ಜಾತ ವಾತ ವಿಧೂತ. ಹಯಗ್ರೀವ ದೇವರ ನಾಸಾಪುಟದಿಂದ ಬರತಕ್ಕಂಥ ಗಾಳಿ, ಅದರ ಸ್ಪರ್ಶದಿಂದ ನಾನು ಪವಿತ್ರನಾಗಿದ್ದೇನೆ ಅಂತ ಹೇಳುತ್ತಾರೆ. ಹೇಳುತ್ತಾರೆ ಹಯಗ್ರೀವ ದೇವರು ಹೇಗಿರ್ತಾರೆ ಗೊತ್ತಲ್ಲ, ಮುಖ ಹೀಗಿರಲ್ಲ, ಹೀಗಿರುತ್ತೆ ಕಳಮುಖ. ಆ ನಾಸಾಪುಟ ಕಳಕ್ಕಿರುತ್ತೆ. ನಾಸಾಪುಟ ಅಲ್ಲಿಂದ ಗಾಳಿ ಬಂದರೆ ಎದುರಿಗೆ ಹೋಗಲ್ಲ, ಕಳಕ್ಕೆ ಬರ್ತಾ ಇರುತ್ತೆ. ಕಳಕ್ಕೆ ಬರುವಂತ ಆ ನಾಸಾಪುಟದ ವಾಯು ಯಾರಿಗೆ ಸ್ಪರ್ಶ ಆಗುತ್ತೆ? ಅವರ ತೊಡೆಯ ಮೇಲೆ ಕೂತವರಿಗೆ ಸ್ಪರ್ಶ ಆಗುತ್ತಷ್ಟೇ ಹೊರತು ಎದುರಿಗಿದ್ದವರಿಗಲ್ಲ. ಅಂದರೆ ನನ್ನ ಸ್ಥಾನ ಎಲ್ಲಿ ಎಂಬುದಲ್ಲಿ ಸೂಚ್ಯವಾಗಿ ತೋರಿಕೊಟ್ರು. ನಾನು ಶ್ರೀಹರಿಯ ವಿಶೇಷವಾದಂಥ ತೊಡೆಯ ಮೇಲೆ ಕೂತವ. ದೇವರ ತೊಡೆಯ ಮೇಲೆ ಕೂಡ್ಲಿಕ್ಕೆ ಯಾರಿಗೆ ಅಧಿಕಾರ? ವಾಯುದೇವರಿಗೆ ಅಧಿಕಾರ, ಬ್ರಹ್ಮದೇವರಿಗೆ ಅಧಿಕಾರ, ರುಜುಗಣಸ್ಥರಿಗೆ ಮಾತ್ರ ಅಧಿಕಾರ ತೊಡೆಯ ಮೇಲೆ ಕೂಡುವ ಅಧಿಕಾರ. ತಾವು ಇರುವ ಕಾಲಕ್ಕೇನೆ ತಮ್ಮ ಗ್ರಂಥಗಳಲ್ಲಿ ಸೂಚ್ಯವಾಗಿ ತಾವು ಯಾರು ಅಂತ ತಿಳಿಸಿಕೊಟ್ಟು ಜನರಿಗೆ ತತ್ವಜ್ಞಾನದ ಮಾರ್ಗವನ್ನು ತಿಳಿಸಿಕೊಟ್ರು. ಇನ್ನಾದು ಪೂರ್ಣ ಆಗಿಲ್ಲ, ತಾವು ಬಂದ ಕಾರ್ಯ ಪೂರ್ಣ ಆಗಿಲ್ಲ. ಆ ಕಾರ್ಯವನ್ನ ವೃಂದಾವನ ಪ್ರವೇಶ ಮಾಡಿದ ಮೇಲೆ ಪೂರ್ಣಗೊಳಿಸಿದರು ವಾದಿರಾಜರು. ಏನಪ್ಪ ಅದು ಅಂದರೆ, ಅವರಿರುವ ಕಾಲಕ್ಕೆ ದೇಶೀಯ ಬ್ರಾಹ್ಮಣ ಅಂದರೆ ಘಟ್ಟದ ಮೇಲಿನ ದೇಶೀಯ ಬ್ರಾಹ್ಮಣ ಅಂದರೆ, ಸಾಮಾನ್ಯವಾಗಿ ನಮ್ಮಲ್ಲಿ ಈ ಚಾಲ್ತಿ ಇದೆ, ಈ ಮರಾಠಿ ಮಾತಾಡುವ ಕನ್ನಡ ಬ್ರಾಹ್ಮಣರು ದೇಶೀಯ ಬ್ರಾಹ್ಮಣರು ಅಂತ ಹೇಳ್ತಾರೆ. ಈ ತಂಜಾವೂರು ಮರಾಠಿ ಮಾತಾಡ್ತಾರಲ್ವಾ, ಅಂಥವ್ರನ್ನ ದೇಶೀ ಬ್ರಾಹ್ಮಣ ದೇಶೀ ದೇಶ ಸ್ಮಾರ್ತರು ದೇಶ ಬ್ರಾಹ್ಮಣರು ಅಂತ ಕರೆಯುವುದು ಅವರನ್ನ ವಾಡಿಕೆ. ಅಂಥ ಬ್ರಾಹ್ಮಣ ವಾದಿರಾಜರ ಹತ್ರ ಸೇವಾ ಮಾಡ್ತಾ ಇದ್ದ. ಎಷ್ಟು ಭಕ್ತಿ ವಾದಿರಾಜರಲ್ಲಿ ಅಂದ್ರೆ, ಹತ್ತು ದಿಕ್ಕಿನಲ್ಲೂ ವಾದಿರಾಜರನ್ನೇ ನೋಡುವಂತಹ ಸ್ವಭಾವ, ಸಹಜ ಸ್ವಭಾವ. ಆ ರೀತಿಯಲ್ಲಿ ವಾದಿರಾಜರ ಅಪರೂಪದ ಸೇವಾ ಮಾಡತಕ್ಕಂಥ ವ್ಯಕ್ತಿಗೆ ಮನಸ್ಸಿನಲ್ಲಿ ಹಂಬಲ, ನಾನು ಯಾರು ನೀವು ಯಾರು ತಿಳಿಯಬೇಕು ಅಂತ. ಅಲ್ಲಿ ಅದು ಬಂದರೆ ನಮ್ಮ ಜೀವನದಲ್ಲಿ ಶುರುವಾಗುತ್ತೆ. ನಾವು ಯಾರು ಅಲ್ಲ, ಯಾರೋ ಒಬ್ಬರು ಯಾರಾದರೆ ಏನು ಅಂತ ನಮ್ಮ ಪ್ರಶ್ನೆ ಅಲ್ಲ. ನಮ್ಮ ಸಾಧನೆ ಈ ಜನ್ಮದಲ್ಲೇ ಶುರುವಾಯಿತಾ, ಹಿಂದಿನ ಜನ್ಮಗಳಲ್ಲಿ ಶುರುವಾಯಿತಾ? ಒಂದು ವೇಳೆ ಹಿಂದಿನ ಜನ್ಮಗಳಲ್ಲಿ ಸಾಧನೆ ಶುರುವಾಗಿದ್ರೆ ನಮಗೆ ಎಷ್ಟರವರೆಗೆ ಆ ಸಾಧನೆ ಬಂದಿತ್ತು, ಯಾರು ಯಾರು ನಮಗೆ ಗುರುಗಳಾಗಿದ್ದರು, ನಮ್ಮ ಉಪಾಸ್ಯಮೂರ್ತಿ ಯಾವುದಾವಾಗ ಎಷ್ಟರವರೆಗೆ ಸಾಧನೆ ಮುಂದಾಯಿತು, ಈಗ ಎಲ್ಲಿಂದ ಶುರು ಆಗಬೇಕು, ಈಗ ನಮ್ಮ ಗುರುಗಳು ಯಾರು, ಇದೆಲ್ಲ ಪ್ರಶ್ನೆಗಳು ಸಾಧಕನಾದವನಿಗೆ ಒಳಗೊಳಗೆ ಒಳಗೊಳಗೆ ಶುರು ಆಗುತ್ತೆ. ಅಂಥ ಪ್ರಶ್ನೆ ಆ ಮೂಕ ಬ್ರಾಹ್ಮಣನಿಗೆ ಶುರುವಾಯಿತು. ವಾದಿರಾದರು ಸಮಾನರಲ್ಲ ಎಂಬುದು ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಅವರ ಸುತ್ತು ಹಯಗ್ರೀವು ತಿರುಗಾಡುವುದು ಅನೇಕ ಜನ ಪ್ರತ್ಯಕ್ಷ ನೋಡಿದ್ದಾರೆ. ಆತನೂ ಕಂಡಿದ್ದ, ವಾದಿರಾದ ಗುರುಗಳ ಶಕ್ತಿಯನ್ನು ತೋರಿ ಕಂಡಿದ್ದ, ಅದಕ್ಕೆ ಗುರುಗಳ ಹಿಂದೆ ಬಿದ್ದಿದ್ದ. ಆದರೆ ಆತನಿಗೆ ಒಂದು ಲಕ್ಷಣ ಏನದು, ಪುಟ್ಟು ಮೂಕ, ಏಡ ಮೂಕ ಅಂತ ಹೇಳ್ತಾರೆ. ಅಂದರೆ ಒಂದಕ್ಷರವೂ ಹುಟ್ಟಿದಾಗಲಿಂದಲೂ ಶಬ್ದವೂ ಬರಲ್ಲ ಅಂಥ ಮೂಕ. ಗುರುಗಳತ್ರ ಸಣ್ಣೆಯಿಂದಲೇ ತನಗೆ ಬೇಕಾದ್ದು ಹೇಳತಾ ಇದ್ದ. ಅದು ಬೇಕಾಗಿದ್ದಿಲ್ಲ ರಾಜರಿಗೆ, ಒಳಗಿದ್ದು ನುಡಿಸುವವರವರೇ ತಾನೆ ಹೇಳುತ್ತಾರೆ. ಪರಂಪರಾ ಚಾಲ್ತಿಯಲ್ಲಿ ಬಂದ ಕಥ. ವ್ಯಾಸರಾದರು ಒಮ್ಮೆ ಉಡುಪಿಗೆ ಬಂದ್ರಂತೆ. ವಾದರಾದರಿರುವಾಗ ಇಬ್ಬರು ಭಿಕ್ಷೆಗೆ ಕೂತಿದ್ದಾರೆ. ಕೂತಿರುವಾಗ ವಾದರಾದರು ಅಂದರಂತೆ ವ್ಯಾಸರಾದರನ್ನ, ಇವತ್ತು ನೀವು ಕಾಶಿಯಲ್ಲಿ ಭಿಕ್ಷಾ ಮಾಡಿಕೊಂಡು ಬಂದ್ರಲ್ಲ, ಇನ್ನ ಭಿಕ್ಷಾ ಮಾಡುತ್ತಾ ಇದ್ದಾರೆ, ಒಂದು ರೂಪದಿಂದ ಕಾಶಿಗೆ ಹೋಗಿ ಭಿಕ್ಷಾ ಮಾಡಿಕೊಂಡು ಬಂದ್ರಲ್ಲ ಅಂತ ಕೇಳಿದರೆ ವ್ಯಾಸರಾದರು ಉತ್ತರ ಕೊಟ್ರಂತೆ, ನೀವಿಲ್ಲದೆ ನಾವು ಭಿಕ್ಷೆ ಎಲ್ಲ ಆಗುತ್ತೆ, ನೀವಿಲ್ಲದೆ ಭಿಕ್ಷೆ ಎಲ್ಲ ಆಗುತ್ತೆ. ಅವರವರಿಗೆ ಗೊತ್ತು, ಒಬ್ಬೊಬ್ಬರ ಪರಿಚಯ ಅವರವರಿಗೆ ಗೊತ್ತು, ಅದಕ್ಕೆ ನಮಗೆ ಗೊತ್ತಾಗಲ್ಲ. ಅದಕ್ಕೆ ಪುರಂದರ ದಾಸರ ಮಾತು ಅದ್ಭುತವಾದ್ದು ಬರುತ್ತಲ್ಲಿ. ವಿಜಯೀಂದ್ರ ವಾದಿರಾಜರೆಂಬ ನಿಜ ಶಿಷ್ಯರನ್ನು ಪಡೆದೆ ಅಂದ್ರು. ಆ ನಿಜ ಶಬ್ದ ಅದು ಏನರ್ಥವೋ ಅವರಿಗೆ ಗೊತ್ತಾಗಬೇಕು. ವಿಜಯೀಂದ್ರರು ವಾದಿರಾಜರು ಇಬ್ಬರೂ ಕೂಡ ಎದುರಿಗೆ ವೇದವ್ಯಾಸರನ್ನೇ ಇಟ್ಟುಕೊಂಡು ಕೂತವರು. ಆ ಒಬ್ಬರು ಲಕ್ಷ್ಮೀನಾರಾಯಣರನ್ನ, ಇನ್ನೊಬ್ಬರು ವೇದವ್ಯಾಸರನ್ನ ಇಟ್ಟುಕೊಂಡು ಕೂತವರೇ. ಇಬ್ಬರು ವ್ಯಾಸರಾಜರ ಶಿಷ್ಯರೇ ಶಿಷ್ಯರೇ. ಹೇಗೆ ಹೇಳ್ತೀರಾ, ಹೇಗೆ ಅಚ್ಯುತ ಪ್ರೇಕ್ಷಾಚಾರರ ಶಿಷ್ಯರು ಮಧ್ವರಾಯರಾದರೂ ಕೂಡ, ಅವರು ರುಜುಗಣಸ್ಥರಾದರೂ ಕೂಡ, ವಾಯುದೇವರೇ ಆದರೂ ಕೂಡ ಅಚ್ಯುತ ಪ್ರೇಕ್ಷಾಚಾರರ ಶಿಷ್ಯರು ಅಂತ ಹೇಳಲಿಕ್ಕೆ ಯಾವ ಸಂಕೋಚವೂ ಮಧ್ವರಾಯರೇ ಪಡಲಿಲ್ಲವೋ ಅದೇ ಥರ ವ್ಯಾಸರಾದರ ಶಿಷ್ಯರಾಗಿ ಬಂದರು. ಅದಕ್ಕೆ ಪುರಂದರದಾಸರಿಗೆ ಸಾಮಾನ್ಯವಾಗಿ ನೋಡಿ, ನೀವೆಲ್ಲ ಬಂದಿದ್ದೀರಿ ಸಾಮಾನ್ಯ ಪ್ರವಚನಕ್ಕೆ ಬಂದು ಕೂತಿರ್ತೀರಾ, ನೀವೆಲ್ಲ ಶಿಷ್ಯರು ಅಂತ ಕರೆಯಕ್ಕಾಗುತ್ತ. ಶಿಷ್ಯರ ಲಕ್ಷಣ ಅಂದ್ರೆ ಹೇಳ್ತಾರೆ ಏನದು ಅಂದ್ರೆ, ಶಾಂತಿ ಪಾಠ ಪುರಸ್ಸರವಾಗಿರುತ್ತ, ಯಾರು ಅಧ್ಯಯನ ಮಾಡುತ್ತಾರೆ ಅವರನ್ನ ಶಿಷ್ಯರು ಅಂತ ಕರೀತಾರೆ ಸಾಮಾನ್ಯವಾಗಿ. ಹೌದು, ನೀವೆಲ್ಲ ಶಿಷ್ಯರು ಇಲ್ಲ ಅಂತಿಲ್ಲ, ಶಿಷ್ಯರು ಎಂಬ ಸಂಸ್ಕೃತದ ಶಾಸ್ತ್ರೀಯ ಶಬ್ದ ಎಲ್ಲಿ ಬರುತ್ತೆ ಅಂದ್ರೆ, ಆ ಶಾಂತಿ ಪಾಠ ಪುರಸ್ಸರವಾಗಿ ಅಧ್ಯಯನ ಮಾಡಿದವರಿಗೆ ಶಿಷ್ಯರು ಅಂತ ಕರೆಯೋದು. ಅದು ಯಾರನ್ನ ಕರೀತಾರೆ ಅಂದ್ರೆ, ಪುರಂದರದಾಸರಿಗೆ ಯಾರನ್ನ ಶಿಷ್ಯರು ಅಂತ ಕರೀಬೇಕು, ಯಾರನ್ನ ಕರಿಬಾರ್ದು ಅಂತ ಗೊತ್ತಿಲ್ಲವಾ. ಅದಕ್ಕೆ ಹೇಳುತ್ತಾರೆ, ವಿಜಯೀಂದ್ರ ವಾದಿರಾಜರೆಂಬ ನಿಜ ಶಿಷ್ಯರನ್ನು ಪಡೆದೆ ಅಂತ ಹೇಳ್ತಾ ಇದ್ದಾರೆ. ಇನ್ನ ಮೊನ್ನೆ ನನಗೊಂದು ಸಿಕ್ಕಿತು, ಶ್ರೀಪಾದರಾದರ ಮೇಲೆ ವಾದಿರಾಜರು ಮಾಡಿದಂತಹ ಸ್ತೋತ್ರ ಅದ್ಭುತವಾಗಿ ಅವರದ್ದೇ ಶೈಲಿ ಅದ್ಭುತವಾಗಿ ಬಂದಿದೆ. ಅದರಲ್ಲಿ ಹೇಳುತ್ತಾರೆ, ಔತ್ತಾನಪಾದಿಯ ತಿರಾಟ್ ಅಂತ, ಉತ್ತಾನಪಾದ ರಾಜನ ಮಗನಾಗಿ ಬಂದವನೇ ಇಲ್ಲಿ ಬಂದಿದ್ರು ಮಹಾನುಭಾವರು ಅಂತ ಶ್ರೀಪಾದರಾದರ ಸ್ತೋತ್ರ ಮಾಡುತ್ತಾ, ವ್ಯಾಸರಾಜ ಗುರು ಶಿಷ್ಯ ಗಣಋಷಭೇಣ, ವ್ಯಾಸರಾಜರ ಶಿಷ್ಯರ ಗಣದಲ್ಲಿ ಋಷಭ ಶ್ರೇಷ್ಠ ನಾನು ಅಂತ ಹೇಳಿಕೊಡುತ್ತಾರೆ ವಾದಿರಾಜರು. ಮತ್ತು ವಾದಿರಾಜರ ಮಾತನ್ನು ತಳ್ಳಿಹಾಕಿ ಇವರು ವ್ಯಾಸರಾಜರ ಶಿಷ್ಯರಲ್ಲ ಅಂತ ನಾವು ಹೇಳಿದರೆ ಅವರಿಗೆ ಒಪ್ಪದೇ ಇರುವ ಮಾತನ್ನ ಹೇಳಿದಂತಾಗುತ್ತೆ. ಅಲ್ಲ, ರುಜುಗಣಸ್ಥರು ಇವರು ವ್ಯಾಸರಾಜರ ಶಿಷ್ಯರ ಆಗ್ಲಿಕ್ಕೇನಡ್ಡಿ, ಏ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆ ಮಧ್ವಾಚಾರ್ಯರು ಶಿಷ್ಯರಂದ್ರೂ ಕೂಡ, ಅಲ್ಲದೆ ಮಧ್ವಾಚಾರ್ಯರು ಅಚ್ಯುತ ಪ್ರೇಕ್ಷಾಚಾರ್ಯರು ಶಿಷ್ಯರಾಗಿ ನಮಸ್ಕಾರ ಮಾಡಲಿಲ್ಲವೆ, ಮಾಡಿದರೆ ಡೊಂಕಾಗಿ ಮಾಡಿದರೆ, ಇಷ್ಟೆಲ್ಲ ಪ್ರಶ್ನೆಗಳು ಬಂದರೆ ಹಾಗೇನೂ ಇಲ್ಲ, ಶಿಷ್ಯರು ಒಂದಷ್ಟು ಮಾತ್ರಕ್ಕೆ ರುಜುತ್ವಕ್ಕೆ ಏನು ಧಕ್ಕೆ ಇಲ್ಲ. ಹಾಗೆ ವ್ಯಾಸರಾಜರ ಶಿಷ್ಯರಾಗಿ ಬಂದಿರತಕ್ಕಂಥವರು ಅಂದರೆ ವ್ಯಾಸರಾಜರಿಗೆ ಗೊತ್ತು ಯಾರು ಬಂದಿದ್ದಾರೆ ಯಾರು ಬಂದಿಲ್ಲ ಎಲ್ಲ ಯಾರೆಲ್ಲರಿಗೂ ಗೊತ್ತಲ್ಲಿ. ಅದಕ್ಕೆ ಹೇಳುತ್ತಾರೆ ರಾಘವೇಂದ್ರ ಸ್ವಾಮಿಗಳ ವಿಚಾರದಲ್ಲಿ ಹೇಳುತ್ತಾರೆ ಗೋಪಾಲದಾಸರು, ರಾಯರತ್ರ ತುಂಬಾ ಜನ ದೊಡ್ಡವರು ಬಂದ್ರಂತೆ, ಬಂದಾಗ ರಾಯರು ಬದಿಗೆ ಸರದು ಒಳಗಿರುವ ದೊಡ್ಡವರು ಆ ದೊಡ್ಡವರಿಗೆ ಉಪದೇಶ ಕೊಡ್ತಾರಂತೆ. ರಾಯರು ಬದಿಗೆ ಸರಿದು ಬಿಡ್ತಾರಂತೆ. ಅವರ ಒಳಗಿರತಕ್ಕಂತಹ ಶೇಷದೇವರು ಅವರೆಲ್ಲ ಆ ಬಂದಂತಹ ದೊಡ್ಡವರಿಗೆ ಉಪದೇಶ ಕೊಟ್ಟರೆ ಬದಿಯಲ್ಲಿ ರಾಯರು ನಿಂತು ಆ ಉಪದೇಶವನ್ನ ಕೇಳುತ್ತಾರಂತೆ. ತಮ್ಮ ತಮಕ್ಕಿಂತ ಅಧಿಕರಿಂದಲೇ ಉಪದೇಶ ಕೊಡುತ್ತಳಿ ಅಂತ ಗೋಪಾಲದಾಸರು ಹೇಳುತ್ತಾರೆ. ಆ ರೀತಿಯಲ್ಲಿ ನಮ್ಮ ವಾದಿರಾಜರು ಸಾರ್ವಭೌಮರು ಆ ಬ್ರಾಹ್ಮಣನಿಗೆ ತಿಳಿಸಿಕೊಟ್ರು, ಅಯ್ಯ ನಿನಗೆ ಮುಂದೆ ನನ್ನ ಸ್ವರೂಪ ನಿನ್ನ ಸ್ವರೂಪ ಎರಡನ್ನು ತಿಳಿಸಿಕೊಡ್ತೇನೆ. ಬ್ರಾಹ್ಮಣ ಕಾದಿದ್ದ ಕಾದಿದ್ದ ಕಾದಿದ್ದ, ಕೊನೆಗೆ ವಾದಿರಾಜ ಗುರು ಸಾರ್ವಭೌಮರು, ನಾನು ಇಲ್ಲಿ ಅವರ ಚರಿತ್ರೆ ಹೇಳಲಿಕ್ಕೆ ಹೊರಟಿಲ್ಲ, ವಾದಿರಾಜರದ್ದು ಎಲ್ಲರಿಗೂ ಬಾಯ್ಪಾಠವೂ ಆಗಿರುತ್ತೆ, ಪ್ರಾಯಶಃ ತುಂಬಾ ಎಲ್ಲಾ ವಿಷಯಗಳು ಚೆನ್ನಾಗಿ ಗೊತ್ತಿರುತ್ತೆ. ಗೊತ್ತಿಲ್ಲದ ವಿಚಾರ ಮಾತ್ರ ನೋಡ್ಲಿಕ್ಕೆ ಇಲ್ಲಿ ಬಂದದ್ದು. ಸರಿ, ಹೇಗೆ ಅಪ್ಪಣಾಚಾರ್ಯರು ಪರಮ ಭಕ್ತರು ಅವರನ್ನ ಗಾಣಧಾಳಕ್ಕೆ ಕಳಿಸಿಕೊಟ್ಟು ರಾಯರು ವೃಂದಾವನಸ್ಥರಾದರೋ, ಅವರು ಬರುವುದರೊಳಗೆ ವೃಂದಾವನ ಆಗಿಬಿಡ್ತು. ಯಾಕೆ ಇದ್ರೆ ಅಡ್ಡಿ ಮಾಡುತ್ತಾರೆ, ಅಭಿಮಾನ ಜಾಸ್ತಿ. ಆದ ಕಾರಣ ಶಿಷ್ಯರು ಗುರುಗಳಿಗೆ ಬೇಡ ಬೇಡ ಅಂದುಬಿಟ್ರೆ ದೂರ ಕಳಿಸಿದ್ರು. ಹೇಗೋ ಈ ಬ್ರಾಹ್ಮಣನನ್ನು ದೂರ ಕಳಿಸಿ ವಾದಿರಾಜ ಗುರು ಸಾರ್ವಭೌಮರು ವೃಂದಾವನ ಪ್ರವೇಶ ಮಾಡಿದರು, ಸಜೀವವಾಗಿ ವೃಂದಾವನ ಪ್ರವೇಶ ಮಾಡಿದರು. ಈ ಕ್ಷೇತ್ರಕ್ಕೆ ಹೆಜ್ಜೆ ಇಡುವಾಗ ಎಚ್ಚರ ಇರಬೇಕು. ಏನೋ ಬಸ್ಸಲ್ಲಿ ಬಂದವು, ದಡ ದಡ ಇಳಿದುವು, 11:30 ಊಟ ಆಗತ್ತೆ ಅಂತ ಹೇಳಿ ಬೇಗ ಸ್ನಾನ ಮಾಡಿ ಒಂದು ದರ್ಶನ ಮಾಡಿಕೊಂಡು ಊಟ ಮಾಡಿ ಅಷ್ಟಕ್ಕೆ ನಮ್ಮ ಬಸ್ ಬಂದಿರುತ್ತೆ, ಹೋಗೇ ಬಿಡ್ತೀವಿ ನಾವು. ಅಲ್ಲ, ಆ ಬರುವಾಗಲೇನೆ ತಲೆಯಲ್ಲಿ ಕಲ್ಪನೆ ಬರಬೇಕು. ಹಯಗ್ರೀವನನ್ನ ತಮ್ಮ ಸುತ್ತು ಕುಣಿಸಿದ ಅದ್ಭುತ ಮೂರ್ತಿ ವಾದಿರಾಜರು ಈಗಲೂ ಇಲ್ಲಿ ನಿಂತಿದ್ದಾರೆ. ಅವರು ತಿರುಗಾಡಿದ ಮಣ್ಣು ಇಲ್ಲೆಲ್ಲ ನಮಗೆ ಸಿಗುತ್ತೆ, ಆ ಪಾದಸ್ಪರ್ಶ ಆದಂತಹ ಮಣ್ಣು. ಅವರ ಸೇವಾ ಮಾಡಿದ ಅಪರೂಪದ ಜ್ಞಾನಿಗಳೆಲ್ಲ ತಿರುಗಾಡಿದ ಆ ಪಾದಸ್ಪರ್ಶ ಆದಂತಹ ಮೃತ್ತಿಕ ಇಲ್ಲಿ ಸಿಗುತ್ತೆ. ಅದನ್ನು ಸ್ಪರ್ಶ ಮಾಡಿದರೆ ಸಾಕು, ನಮ್ಮ ಎಲ್ಲಾ ಪಾಪಗಳು ಕೊಚ್ಚಿ ಕೊಚ್ಚಿ ಹೋಗ್ಬಿಡುತ್ತೆ. ಅಂಥ ಜಾಗಕ್ಕೆ ಬಂದಿದ್ದೇವು ಅಂತ ಎಚ್ಚರ ನಮಗೆ ಸದಾ ಇರಬೇಕು. ಭೂತರಾದರೂ ಸದಾ ತಿರುಗಾಡುವ ಜಾಗ, ದೇವತೆಗಳೆಲ್ಲ ನಲಿದಾಡುವ ಜಾಗ ಇದು. ನಮ್ಮ ಕಣ್ಣಿಗೆ ಕಾಣಲ್ಲ, ಶಿಲಾವತು ಶಿಲಾ ವೃಂದಾವನದಂತೆ ಕಾಣತಾ ಇರುತ್ತೆ. ಅದ್ಭುತವಾದ ದರ್ಶನ ಮುಂದೆ ಮಾಡಿಸ್ತಾರೆ ವೃಂದಾವನಾಖ್ಯಾನದಲ್ಲಿ, ವಾದಿರಾಜರ ವೃಂದಾವನದಲ್ಲಿ. ನಾವು ಚಿಂತನೆ ಮಾಡಬೇಕಾದ ಕ್ರಮ ಹೇಗೆ, ಯಾವ ಯಾವ ದೇವತೆಗಳು ಬರ್ತಾರೆ, ಭಗವಂತ ಎಷ್ಟೆಷ್ಟು ರೂಪದಿಂದ ನಿಂತಿದ್ದಾನೆ, ಅವೆಲ್ಲದರ ಪರಿಚಯವನ್ನ ವಾದಿರಾಜರು ಮಾಡಿಕೊಟ್ರು. ಸರಿ, ವೃಂದಾವನ ಪ್ರವೇಶ ಮಾಡಿದ ಮೇಲೆ ಬ್ರಾಹ್ಮಣ ಬಂದ, ಹೊರಳಾಡಿದ, ಉರುಳಾಡಿದ, ಗುರುಗಳು ವೃಂದಾವನ ಪ್ರವೇಶ ಮಾಡಿದರು ಅಂತ. ಅವಾಗ ವೇದನಿಧಿ ತೀರ್ಥರು ಆ ವೇದನಿಧಿ ತೀರ್ಥರಿಗೆ ಸ್ವಪ್ನದಲ್ಲಿ ಬಂದು ಆ ಮೂಕ ಬ್ರಾಹ್ಮಣನಿಗೆ ನಾನು ದರ್ಶನ ಕೊಡತೇನೆ ಅಂತ ಹೇಳಿದಾಗ, ಇದೇ ವೃಂದಾವನ ಎದುರಿಗೆ ಬಂದರೆ ಮುಂಭಾಗದ ಫಲಕ ಇದೆಯಾ, ಬೆಳಿಗ್ಗೆ ಹೋದರೆ ನೋಡಬಹುದು. ವಾದಿರಾಜರು ಕೈ ಮುಗಿದು ಯೋಗ ಮುದ್ರೆಯಲ್ಲಿ ಕೂತಿರುವಂತಹ ಫಲಕ ಮುಂದಿರುತ್ತೆ. ಭೂತರಾಜರು ಬಂದರು ವೇದನಿಧಿಗಳ ಸಮ್ಮುಖದಲ್ಲೇ ಆ ಫಲಕವನ್ನ ಸರಿಸಿದಾಗ ಒಳಗಿಂದಲೇನೆ ವಾದಿರಾಜರ ದರ್ಶನ ಆಗ್ತಾ ಇದೆ. ಬ್ರಾಹ್ಮಣನಿಗೆ ಆನಂದ ಪಡ್ತಾ ಇದ್ದಾನೆ. ಮಾತಾಡಲಿಕ್ಕೆ ಹೋದರೆ ನಿಲ್ಲು ಅಂದರು, ಮುಂದೆ ನಾನೇ ಮಾತಾಡುತ್ತೇನೆ ಅಂತ ಹೇಳಿ ಆಶೀರ್ವಾದ ಮಾಡುತ್ತಾ ಇದ್ದಾರೆ. ಅಂದಿನಿಂದ ಶುರುವಾಯಿತು. ಏನು, ಆ ಮೂಕ ಬ್ರಾಹ್ಮಣನಿಗೆ ಸ್ವಪ್ನ ಶುರುವಾಯಿತು. ಸ್ವಪ್ನದಲ್ಲಿ ವಾದಿರಾಜರು ಬರಲಿಕ್ಕೆ ಶುರು ಮಾಡಿದರು. ಸ್ವಪ್ನದಲ್ಲಿ ತಮ್ಮ ವಿಚಾರ, ದೇವರ ತತ್ವಜ್ಞಾನ, ಆಚಾರ್ಯರ ಶಾಸ್ತ್ರದಲ್ಲಿ ಏನೇನು ವಿಶೇಷವಾಗಿ ಭಗವಂತನ ತತ್ವಜ್ಞಾನ ಹೇಳಿದ್ದಾರೆ 37 ಗ್ರಂಥಗಳಲ್ಲಿ, ಅವೆಲ್ಲವನ್ನ ಸೇರಿಸಿದ ಗ್ರಂಥ ಉಪದೇಶ ಮಾಡಲಿಕ್ಕೆ ಶುರು ಮಾಡಿದರು. ಸ್ವಪ್ನ ವೃಂದಾವನಾಖ್ಯಾನ ಅಂದ್ರೆ ಏನಿದು ಅಂದರೆ, ಒಂದರ್ಥದಲ್ಲಿ ಹಯಗ್ರೀವ ದೇವರ ಸ್ತೋತ್ರ, ಇನ್ನೊಂದರ್ಥದಲ್ಲಿ ಇಡೀ ವೇದಗಳ ಭಾಷ್ಯ, ವೇದಗಳ ಭಾಷ್ಯ, ಇನ್ನೊಂದರ್ಥದಲ್ಲಿ ರುಜುಗಣಸ್ಥರಾದಂಥ ವಾಯುದೇವರ ಬ್ರಹ್ಮ ವಾಯುಗಳ ತಮ್ಮ ಮಹಿಮ, ಭಗವಂತ ತಮ್ಮಲ್ಲಿ ನಿಂತು ಪ್ರಕಟ ಮಾಡುವ ಶಕ್ತಿ,
ಭಗವಂತ ತಮ್ಮಲ್ಲಿ ನಿಂತು ಪ್ರಕಟ ಮಾಡುವ ಗುಣಗಳು, ಆ ಗುಣಗಳ ವಿಶೇಷವಾದ ಆವಿರ್ಭೂತಿ ಅಂದರೆ ಇವರಲ್ಲಿ ನಿಂತು ಭಗವಂತ ಎಂತೆಂಥ ತಾಕತ್ತನ್ನ ಪ್ರಕಟ ಮಾಡುತ್ತಾನೋ ಅವೆಲ್ಲವನ್ನ ತೋರುವುದು ಮೂರನೇ ಅರ್ಥ. ಆದರೆ ನಾಲ್ಕನೇ ಅರ್ಥ ಒಂದು ಕೂತಿದೆ, ಯಾವುದದು ಅಂದರೆ ಆ ಬ್ರಾಹ್ಮಣ ಏನಿದ್ದಾನಲ್ವಾ, ಆ ಬ್ರಾಹ್ಮಣನಿಗೆ ಸಂಬಂಧಪಟ್ಟ ನಿನ್ನ ಹಿಂದಿನ ಜನ್ಮಗಳಿಷ್ಟು, ಈ ಜನ್ಮ ಇಷ್ಟು, ಮುಂದಿನದಿಷ್ಟು ಅಂತ ಹೇಳುತ್ತಾ, ಹಿಂದಿನ ಜನ್ಮಗಳಲ್ಲಿ ಹೀಗಾಯಿತು, ಈ ಜನ್ಮದಲ್ಲಿ ಹೀಗಿದೆ, ಮುಂದಿನ ಜನ್ಮದಲ್ಲಿ ಹೀಗಾಗುತ್ತೆ ನಿನಗೆ ಅಂತ ಮೊದಲೇ ಹೇಳಿದ ಗ್ರಂಥ, ಭವಿಷ್ಯ ಗ್ರಂಥ. ಇಷ್ಟು ಆ ಬ್ರಾಹ್ಮಣನ ಜೀವನದ ಕುರಿತು ಹೇಳಿದ್ದು. ಸಾಮಾನ್ಯವಾಗಿ ವೃಂದಾವನಾಖ್ಯಾನ ಗುರುಗಳಿಂದ ಉಪದೇಶ ಇಲ್ಲದೆ ಮುಟ್ಟಿದವರಿಗೆ ಅದು ಎಟಕದ ಕಬ್ಬಿಣದ ಕಡಲಿ. ಯಾಕಂತೀರಾ? ಅದರಲ್ಲಿ ಮೂರನೇ ಅರ್ಥ ಯಾವುದು? ಬ್ರಾಹ್ಮಣನ ಪದವಾದ ಅರ್ಥವೇ ಮೇಲ್ನೋಟಕ್ಕೆ ಕಾಣ್ತಾ ಹೋಗುತ್ತೆ. ಎಷ್ಟು ಹೊತ್ತು ನೋಡಿದ್ರು ಬ್ರಾಹ್ಮಣ ನಿನಗೆ ಅನ್ನ ಕೊಡುತ್ತೇನೆ, ಅನ್ನಕ್ಕಾಗಿ ಪ್ರಯತ್ನ ಮಾಡು, ಈ ಶಬ್ದಗಳು ಎಲ್ಲ ಬರ್ತಾ ಬರುತ್ತೆ, ನಮಗರ್ಥವೇ ಆಗಲ್ಲ. ಇದೇನಿದು? ವಾದಿರಾದಿರುವಂತಹ ಮಹಾನುಭಾವರು ಒಬ್ಬ ಬ್ರಾಹ್ಮಣನಿಗೆ ಅನ್ನ ಕೊಡ್ಲಿಕ್ಕಾಗಿ ಇಷ್ಟ ವಸ್ತು ಕೊಡುವುದ, ಆ ಗ್ರಂಥದಲ್ಲಿ ನೋಡಿದ್ರೆ ಇಷ್ಟ ವಸ್ತು ಪಟ್ರಲ್ಲ ಅಂತ ಅನಿಸ್ಬಿಡುತ್ತೆ. ಅವಾಗ ಇದು ಬೇಡಪ್ಪ, ಈ ಗ್ರಂಥ ನಮಗಲ್ಲ, ಇದೇನೋ ಸರಿಯಾಗಿಲ್ಲ, ನಮಗೆ ಎಟಕಲ್ಲ ಅಂತ ಹೋಗಿಬಿಡುತ್ತೇವೆ. ಅದಕ್ಕೆ ಯಾವುದೇ ವೈದಿಕ ಗ್ರಂಥಗಳು, ಜ್ಞಾನ ಕೊಡುವಂತಹ ಗ್ರಂಥಗಳನ್ನ ಸೆಲ್ಫ್ ಸ್ಟಡಿ ಮಾಡಬಾರದು. ನಮಗೆ ಚೂರು ಸಂಸ್ಕೃತ ಬರುತ್ತೆ ಅಂತಲೋ ಅಥವಾ ಮಾತಾಡಲಿಕ್ಕೆ ಬರುತ್ತೆ ಅಂತಲೋ ಅದನ್ನು ಗ್ರಂಥ ಮುಟ್ಲಿಕ್ಕೆ ಹೋದರೆ ಸ್ವಪ್ನ ಗ್ರಂಥಗಳೆಲ್ಲ ನಮಗೆ ವಿಪರೀತ ಅರ್ಥವನ್ನೇ ತೋರಿಕೊಡ್ತಾ ಹೋಗುತ್ತೆ. ಆದ್ದರಿಂದ ಆ ಬ್ರಾಹ್ಮಣನ ಜನ್ಮದಲ್ಲಿ ಆ ಗುರುಗಳು ತೋರುವಂತಹ ಅಪರೂಪದ ನಿದರ್ಶನಗಳು ಎಲ್ಲ ಅಲ್ಲಿ ಹೇಳ್ತಾ ಬಂದರು. ಆ ಬ್ರಾಹ್ಮಣ ಮುಂದಿನ ಜನ್ಮಗಳಲ್ಲಿ ಏನೇನಾದ, ಅಲ್ಲಿ ಮುಂದೆ ಏನೇನಾಗುತ್ತೆ ಎಲ್ಲ ಈ ಗ್ರಂಥದಲ್ಲಿ ಹೇಳಿದ್ದಾರೆ. ಹಾಗೆ ನಡೆಯಿತು. ವಾದಿರಾದರು ಹೇಗೆ ಹೇಗೆ ಹೇಳಿದರೋ ಹಾಗೆ ಹಾಗೆ ನಡೆಯಿತು. ಅವರೇ ಆ ಬ್ರಾಹ್ಮಣನೇ ಇನ್ನೊಂದು ರೂಪ ತಾಳಿ ಬಂದರು. ಯಾರ ರೂಪ ಅಂದರೆ ಇದೇ ಪರಂಪರೆಯಲ್ಲಿ ವಿಶ್ವಪ್ರಿಯ ತೀರ್ಥರು ಅಂತ ಅವರ ಹೆಸರು. ವಿಶ್ವಪ್ರಿಯ ತೀರ್ಥರಾಗಿ ಬಂದರು. ಅದೊಂದು ವಿಚಿತ್ರ ಚರಿತ್ರೆ. ಸರಿ, ನಿಲ್ಲಿಸಿದನಲ್ಲ ಇಲ್ಲಿ. ಈ ಗ್ರಂಥ ಹಯಗ್ರೀವ ದೇವರ ಮಹಿಮಾ, ವೇದಗಳ ಭಾಷ್ಯ, ರುಜುಗಣಸ್ಥರ ವಾದರಾದರ ಮಹಿಮಾ, ನಾಲ್ಕನೆಯದು ಬ್ರಾಹ್ಮಣನ ಚರಿತ್ರೆ. ಇಷ್ಟೆಲ್ಲ ಆದ ಮೇಲೆ ನಮಗಿರುತ್ತೆ, ನಮಗೇನು, ನನಗೇನು ಕೊಡ್ತೀಯ ಹೇಳುತ್ತಾರೆ. ನಿಮ್ಮ ಇಡೀ ಜಾತಕ ಇದರಲ್ಲೇ ಕೂತಿದೆ ಅಂತ ಹೇಳುತ್ತಾರೆ ವಾದಿರಾದರು. ಇದು ಮಾಡಿದ್ದು ವಾದಿರಾದರು. ಏನು ಮಾಡಿದ್ರು ಅಂದ್ರೆ ಸ್ವಾಪ್ನೀಂ ಮಂದಸ್ಯ ಬುದ್ಧಿದಾಂ ಅಂತ ಹೇಳಿದ್ರು. ಈ ಕಲಿಯುಗದಲ್ಲಿ ಆಚಾರ್ಯ ಶಾಸ್ತ್ರ ನಮ್ಮ ಕೈಗೆ ಬಂದರೂ ಕೂಡ ಅದು ಎಟಕದೆ ಮಾಡುವವರು ದೈತ್ಯರು, ನಮ್ಮದೇ ಪಾಪದ ಬುಡದಿಂದಾಗಿ. ಅವರು ಮಾಡುವಂತಹ ಪ್ರಯತ್ನ ಹೇಗೆ, ಮಂದತನ ಕೊಟ್ಟು ಬಿಡುತ್ತಾರೆ. ಮಂದತನ ಎರಡು ರೀತಿ, ಸೋಮಾರಿತನದಲ್ಲೂ ಪರಿಣಾಮ. ಏನೋ ಕೇಳ್ತೀವಿ, ಏನೋಪ್ಪ ಶ್ರೀನಿವಾಸಾಚಾರ್ಯ ಬಂದು ಸುಮ್ಮನೆ ಹೇಳ್ತಾರೆ, ಷೋಡಶಿ ಚತುರ್ದಶಿ ಅನುಷ್ಠಾನ ಎಲ್ಲ ಸುಮ್ಮನೆ ಗಂಟೆ ಗಂಟೆ ಉಪನ್ಯಾಸ ಕೊಡ್ತಾರೆ, ಕೇಳಲಿಕ್ಕೆ ಚೆನ್ನಾಗಿರುತ್ತೆ, ಮಾಡ್ಲಿಕ್ಕೆ ಹೋದ್ರೆ ಎಲ್ಲ ಹರಾಗಿ ಹೋಗುತ್ತೆ ಅಲ್ವಾ. ಮಾಡ್ಲಿಕ್ಕೆ ಬರಲ್ಲ, ಚೂರು ಮಾಡ್ಲಿಕ್ಕೆ ಹೋದಾಗ ಮಾಡಿದ ಮೇಲೆ ಸಾಕು, ಎಷ್ಟು ಮಾಡ್ತೀವಿ ಸುಮ್ಮನೆ. ಅದು ಅವರು ಕೊಡುವಂತ ಒಳಗಿನ ಮಂದತನ. ಆ ಮಂದತನ ಕೊಡ್ತಾರಲ್ಲ, ಆ ಹಯಗ್ರೀವ ದೇವರು ಕಳಿಸಿದ್ಯಾಕೆ ಇಲ್ಲಿಗೆ? ಆಚಾರದ ಶಾಸ್ತ್ರ ಏನು ಕೊಟ್ಟರು ಅನುಷ್ಠಾನಕ್ಕಿಡ್ಲಿಕ್ಕೆ, ಇವರಲ್ಲಿ ದೈತ್ಯರ ಹಾವಳಿ ಜಾಸ್ತಿ ಆಗಿದೆ, ಅದು ಪರಿಹಾರ ಮಾಡುವಂತ ಗ್ರಂಥ ಬರದವಾ ಅಂತ ಹೇಳಿದ್ರಲ್ಲ, ಆ ಗ್ರಂಥವೇ ವೃಂದಾವನಾಖ್ಯಾನ. ಯಾರಾದರೆ ಸತತ ಈ ವೃಂದಾವನಾಖ್ಯಾನವನ್ನ ಪಾರಾಯಣಾದಿಗಳಿಂದ ಪಾರಾಯಣ ಮಾಡುತ್ತಾ ಅರ್ಥ ಚಿಂತನೆ ಮಾಡುತ್ತಾ ಆನಂದ ಪಡುತ್ತಾ ಇರ್ತಾರೋ ಅವರಿಗೆ ಕಲಿ ಮೊದಲಾದ ಅಸುರರ ಬಾಧೆ ಇಲ್ಲ, ಮಂದತನ ಇಲ್ಲ. ಸ್ವಾಪ್ನೀಂ ಮಂದಸ್ಯ ಬುದ್ಧಿದಾನ್. ಬುದ್ಧಿ ಅಂದ್ರೇನು ಹೇಳ್ತಾರೆ ಕೃಷ್ಣ, ಬುದ್ಧಿಮಾನ್ ಅಂತ ಶಬ್ದ ಪ್ರಯೋಗ ಮಾಡುತ್ತಾನೆ ಆಚಾರ್ಯ. ಹೇಳುತ್ತಾರೆ ಬುದ್ಧಿಮಂತ ಅಂದ್ರೆ ಈ ಬುದ್ಧಿಮಂತ ಅಂತ ಅರ್ಥ ಅಲ್ಲ, ಅಪರೋಕ್ಷ ಜ್ಞಾನೀತ್ಯರ್ಥ ಅಂತ ಹೇಳುತ್ತಾರೆ. ಅಪರೋಕ್ಷ ಜ್ಞಾನಿಯಾಗಿ ಬಿಡುತ್ತಾನೆ. ಆ ರೀತಿಯಲ್ಲಿ ಯಾರಾದರೆ ವೃಂದಾವನಾಖ್ಯಾನವನ್ನು ಪೂರ್ಣವಾಗಿ ಶ್ರದ್ಧೆಯಿಂದ ಪಾರಾಯಣ ಮಾಡುತ್ತಾರೋ ಅವರಿಗೆ ಒಳಗಿನ ಪೊರೆ ಬಿಚ್ಚುತ್ತಾ ಹೋಗುತ್ತೆ, ಎಲ್ಲ ಅಜ್ಞಾನದ ಪೊರೆ ನಾಶ ಆಗ್ತಾ ಹೋಗುತ್ತೆ, ಒಳಗಿನ ತತ್ವಜ್ಞಾನ ಪುಟಿತೆದ್ದು ಬರುತ್ತೆ. ಇದು ಹಯಗ್ರೀವ ದೇವರು ವಾದಿರಾಜರಿಗೆ ಕೊಟ್ಟ ಜವಾಬ್ದಾರಿ, ಅದನ್ನು ಪೂರ್ಣ ಮಾಡಿ ವಾದಿರಾಜರು ಹೊರಟರು. ಆದ ಕಾರಣ ಈ ಗ್ರಂಥ ಅವರು ಬಂದದ್ದೇ ಈ ಗ್ರಂಥ ಕೊಡಲಿಕ್ಕೆ. ಈ ಗ್ರಂಥ ಕೊಟ್ಟದ್ದು ವಿಚಿತ್ರವಾದ ರೀತಿಯಲ್ಲಿ, ಎದುರಾಗೆ ಕೊಡಬಹುದಾಗಿತ್ತಲ್ಲ, ಕೊಡಲಿಲ್ಲ, ಸ್ವಪ್ನದಲ್ಲೇ ಕೊಟ್ರು. ಅಲ್ಲ, ಸ್ವಪ್ನ ಗ್ರಂಥಗಳು ನಮ್ಗೆ ಯಾವುದು ಪರಿಚಯ ಇಲ್ಲವಾ? ವಾದಿರಾದರಿಗೆ ಸ್ವಪ್ನ ಪದ ಆಯಿತು, ಸ್ವಪ್ನದಲ್ಲಿ ಹಯಗ್ರೀವ ದೇವರು ಹೇಳಿದ್ದು ಸ್ವಪ್ನ ಪದ ಅಂತಾಯಿತು. ಅಷ್ಟಕ್ಕಿಂತ ಮೊದಲು ಸ್ವಪ್ನದಲ್ಲಿ ಹೇಳಿದ ಗ್ರಂಥಗಳು ಯಾವುದಾದಿದೆಯಾ? ಅದು ವಾದಿರಾದರದ್ದೇ. ವಾದಿರಾದರಕ್ಕಿಂತ ಮೊದಲು ಸ್ವಪ್ನ ಪದಗಳು, ಸ್ವಪ್ನದಲ್ಲಿ ಬರೆದ ಗ್ರಂಥಗಳು ಯಾವುದಾದಿದೆಯಾ ಇಲ್ವಾ? ಯಾವುದು ಇಲ್ಲ. ಸರಿಯಾಗಿ ನೋಡಿ, ಸರಿಯಾಗಿ ನೋಡಿ, ಯಾರ ಕಥೆ? ಜನಕ ಮಹಾರಾಜ ಶ್ರೀನಿವಾಸ ಕಲ್ಯಾಣ. ಸ್ವಲ್ಪ ಕಣ್ಣು ತೆಗೆದು ನೋಡಿ, ಶ್ರೀನಿವಾಸ ಕಲ್ಯಾಣ ಏನಂತ ದುಃಖಪಟ್ರು? ತನ್ನ ತಮ್ಮ ಕುಶಧ್ವಜ ಸತ್ತು ಹೋಗಿದ್ದಾನೆ, ನಾಲ್ಕು ಜನ ಹೆಣ್ಣು ಮಕ್ಕಳಿದ್ದಾರೆ ಅಂತ ದುಃಖ ಪಡುವ ಜನಕ ಮಹಾರಾಜನಿಗೆ ಶತಾನಂದರು ಹೇಳಿದ ಕಥ ಶ್ರೀನಿವಾಸ ಕಲ್ಯಾಣ. ಹೌದಾ? ಅದೊಪ್ತೀರಲ್ಲ. ಮುಂದೆ ಹೇಳುತ್ತಾರೆ, ರಾಜನ ತಮ್ಮ ಸತ್ತು ಹೋದನಾ ಇಲ್ಲವಾ ಅಂತ ಪ್ರಶ್ನೆ. ಸಾಯಲಿಲ್ಲ ಅಂಬೋದೇ ಸತ್ಯ. ದುಃಖಂ ಪ್ರದರ್ಶಯಾಮಾಸ, ಸ್ವಪ್ನದಲ್ಲಿ ತೋರಿದ್ದು ತಮ್ಮ ಸತ್ತು ಹೋದ ಅಂತ. ಅಲ್ಲ, ನಿಜವಾಗಿ ಸತ್ತು ಹೋದ ಅಂತ ಯಾಕಿಟ್ಟುಕೋಬಾರದು ಅಂದರೆ ರಾಮಾಯಣಕ್ಕೆ ಹೋಗಿ ಅಂತ ಹೇಳುತ್ತಾರೆ. ರಾಮಾಯಣದಲ್ಲಿ ರಾಮ ಇನ್ನೇನು ಮದುವೆ ಮಾಡಿಕೋಬೇಕು, ಧನುರ್ಭಂಗ ಆಯಿತು, ಶಿವಧನುರ್ಭಂಗ ಮಾಡಿದ. ಅಂಥ ಕಾಲಕ್ಕೆ ಮಿಕ್ಕ ಮೂರು ಹೆಣ್ಣು ಮಕ್ಕಳಿದ್ದಾರೆ ಈ ರಾಜನಿಗೆ, ಈ ರಾಜನಿಗೂ ಮೂರು ಗಂಡು ಮಕ್ಕಳಿದ್ದಾರೆ, ಮಾಡಿಬಿಟ್ರೆ ಚೆನ್ನಾಗಿರುತ್ತಲ್ಲ ಅಂತ ಶತಾನಂದರು, ವಿಶ್ವಾಮಿತ್ರರು, ವಸಿಷ್ಠರು ಎಲ್ಲ ಸೇರಿಕೊಂಡು ಮಾತಾಡಿದಾಗ ತಥಾಸ್ತು ಅಂತ ಹೇಳಿ ಜನಕ ಮಹಾರಾಜ ಹೇಳುತ್ತಾನೆ, ನಾನೊಪ್ಪಿದೆ, ನನ್ನ ತಮ್ಮ ಒಪ್ಪಬೇಕು, ತಮ್ಮನ್ನ ಕರೆಸ್ತೇನೆ ಅಂತ ಕರೆಸ್ತಾರೆ. ಮತ್ತೆ ಶ್ರೀನಿವಾಸ ಕಲ್ಯಾಣ ಪ್ರಕಾರ ಸೀತಾದೇವಿ ಮತ್ತು ಮಿಕ್ಕ ಮೂರು ಜನ ಹೆಣ್ಣು ಮಕ್ಕಳ ಮದುವೆಗೆ ಮೊದಲೇ ಅವರ ಅಪ್ಪ ಸತ್ತು ಹೋದಾದರೆ ಕುಶಧ್ವಜ ಕುಶಕೇತು ಮತ್ತೆ ಹೇಗೆ ಬಂದು ವಿವಾಹವನ್ನು ಮಾಡಿಕೊಡುತ್ತಾನೆ ಅಪ್ಪ, ಆ ಮೂರು ಜನ ಹೆಣ್ಣು ಮಕ್ಕಳ ಅಪ್ಪ ಕುಶಧ್ವಜ. ಹಾಗಾದರೆ ಶ್ರೀನಿವಾಸ ಕಲ್ಯಾಣದಲ್ಲಿ ಹೇಳಿದ್ದು ಸ್ವಪ್ನದಲ್ಲಿ ಸತ್ತಂತೆ ತೋರಿದ್ದು, ಇಷ್ಟಂತ ಅರ್ಥ ಆಯಿತು. ಮುಂದೆ ನೋಡಿ, ಆ ಸ್ವಪ್ನದಲ್ಲಿ ತನ್ನ ತಮ್ಮ ಸತ್ತು ಹೋದದ್ದಕ್ಕೆ ಅಳೋದು ಯಾವಾಗ ಹೇಳಿ? ನಮಗೂ ಕೂಡ ಕನಸಿನಲ್ಲಿ ಯಾರ ಸತ್ತು ಹೋದಂತೆ ಬರುತ್ತೆ, ಕನಸಲ್ಲಿ ಅಳತಾ ಇರ್ತೇವೆ, ಥಟ್ಟಂತ ಎಚ್ಚರ ಆಗುತ್ತೆ, ಅಳತೀವ, ಅಪ್ಪ ಕನಸು ಹೋಯಿತು ಅಂತ ಸುಖವಾಗಿರ್ತೀವಿ. ಅಳು ಕಂಟಿನ್ಯೂಸ್ ಆಗತ್ತಾ? ಆಗಲ್ಲ, ಆ ಕಂಟಿನ್ಯೂ ಆಗಲ್ಲದು ಅಳು. ಅಂದ್ರೆ ಇಲ್ಲಿ ತುಂಬಾ ಅಳು ಮುಂದಕ್ಕಾಯಿತು, ಅಂದ್ರೆ ತಮ್ಮ ಬದುಕಿದ್ದಾನೆ ಎಂಬ ಎಚ್ಚರ ಇಲ್ಲ ಅಳೋ ಕಾಲಕ್ಕೆ, ಅಂದರೆ ಸ್ವಪ್ನದಲ್ಲೇ ಇದ್ದಾರೆ ಅಂತ ಅರ್ಥ. ಶತಾನಂದರು ಬಂದರು, ಇಡೀ ಎಲ್ಲ ಶ್ರೀನಿವಾಸ ಕಲ್ಯಾಣ ಹೇಳಿದರು. ಎಲ್ಲಿ ಹೇಳಿರಬೇಕು? ಸ್ವಪ್ನದಲ್ಲೇ ತಾನೆ. ಎಚ್ಚರ ಆದರೆ ತಮ್ಮನೇ ಹೋಗಿಲ್ಲ ಅಂತ ಎಚ್ಚರ ಆಗಿಬಿಡುತ್ತೆ. ಆದ್ದರಿಂದ ಇಡೀ ಶ್ರೀನಿವಾಸ ಕಲ್ಯಾಣ ಸ್ವಪ್ನ ಗ್ರಂಥ. ಮತ್ತೆ ಸ್ವಪ್ನ ಗ್ರಂಥಗಳಿಲ್ಲೇನ್ರಿ, ಅಂಥ ಅದ್ಭುತವಾದ ಗ್ರಂಥಗಳಿದೆ. ಶ್ರೀನಿವಾಸ ಕಲ್ಯಾಣಕ್ಕೆ ನಮ್ಮ ಶೈಲಿಯಲ್ಲಿ ಅರ್ಥ ಬರಕೊಂಡು ಹೋದ್ರೆ ಬೇರೇನೆ ಆಗಿಬಿಡುತ್ತೆ. ಸ್ವಪ್ನ ಗ್ರಂಥಕ್ಕೆ ಹೇಳ್ತಾರೆ ಆಚಾರ್ಯ ವಾದರಾದರು, ಸ್ವಪ್ನದಲ್ಲಿ ಏನು ಆ ಗ್ರಂಥ ಬರುತ್ತೆ ಆ ಶಬ್ದಗಳಿಗೆ ಸ್ವಪ್ನ ಶಾಸ್ತ್ರ ಪ್ರಕಾರವೇ ಅರ್ಥ ಮಾಡಬೇಕು, ಪ್ರತ್ಯಕ್ಷದಿಂದ ಬರತಕ್ಕಂಥ ಅರ್ಥಗಳು ಮಾಡಬಾರದು ಅಂತ ತಿಳಿಸಿಕೊಡುತ್ತಾರೆ. ಒಟ್ಟಾರೆ ನಮಗೇನು ಗೊತ್ತಾಯ್ತು ಈಗ, ಇದು ಸ್ವಪ್ನ ಗ್ರಂಥ, ಸ್ವಪ್ನದಲ್ಲಿ ಹೇಳಿದ ಗ್ರಂಥ, ನಮಗಾಗಿ ಹೇಳಿದ ಗ್ರಂಥ. ಈ ಗ್ರಂಥವನ್ನ ಯಾರು ನಿತ್ಯ ಚಿಂತನೆ ಮಾಡುತ್ತಾರೆ ಅವರಿಗೆ ಮಂದ ಬುದ್ಧಿ ಹೋಗಿಬಿಡುತ್ತೆ. ಮಂದ ಬುದ್ಧಿ ಅಂದ್ರೆ ಆಚಾರದ ಶಾಸ್ತ್ರ ಬರಲಿಕ್ಕೆ ಅಡ್ಡಿ, ಬಂದ ಮೇಲೆ ಅನುಷ್ಠಾನಕ್ಕೆ ಅಡ್ಡಿ, ಆದ ಮೇಲೆ ನಮ್ಮ ಹಿಂದಿನ ಜನ್ಮದ್ದು ಏನು ಸಾಧನೆ ಇದೆ, ಮುಂದೇನಾಗಬೇಕು ಅದು ತಿಳಿಯಲಿಕ್ಕೆ ಅಡ್ಡಿ, ಆ ಅಡ್ಡಿಗಳನ್ನ ಕತ್ತರಿಸಿ ಹಾಕುವಂತ ಭಗವದ್ ರೂಪವನ್ನ ಈ ಗ್ರಂಥದಲ್ಲಿ ಪ್ರತಿಷ್ಠಾ ಮಾಡಿ ಮೂಕ ಬ್ರಾಹ್ಮಣನಿಗೆ ಉಪದೇಶ ಮಾಡಿದರು. 12 ವರ್ಷಗಳ ಕಾಲ ಹೇಗೆ ಉಪದೇಶ ಮಾಡಿದರು ಗೊತ್ತೋ? ಅದ್ಭುತವಾದ ರೀತಿ. 1000 ಶ್ಲೋಕಗಳು ಉಪದೇಶ ಮಾಡುತ್ತಾ ಇದ್ದಾರ ಬ್ರಾಹ್ಮಣನಿಗೆ. ನಿಮಗೂ ಆಗಾಗ ಸ್ವಪ್ನಗಳು ಆಗ್ತಾ ಇದ್ದಿರಬಹುದು ಅಲ್ವಾ? ಸ್ವಪ್ನದಲ್ಲಿ ಯಾರ್ಯಾರೋ ಬಂದು ಏನೇನೋ ಮಾತಾಡಿರ್ತಾರೆ, ಎಲ್ಲ ಆಗಿರುತ್ತೆ. ಹುಡುಗಿದ್ದಾಗ ಬಿದ್ದ ಸ್ವಪ್ನ ನೆನಪಿರುತ್ತೆ, ಈಗ ಬಿದ್ದ ನೆನಪು ಸ್ವಪ್ನ ಬೆಳಕಿದ್ದು ನೆನಪಿರಲ್ಲ. ಸ್ವಪ್ನದಲ್ಲಿ ಯಾರೋ ಏನೋ ಬಂದು ಹೇಳಿದರೆ ಏನೋ ಆಯ್ತಪ್ಪ ಸ್ವಪ್ನ, ನೆನಪೇ ಆಗ್ತಾ ಇಲ್ಲ. ಎಲ್ಲರ ಪ್ರಾಬ್ಲಮ್ ಅದು, ಏನೋ ನೆನಪಾಗಲ್ಲ. ಅಂಥದ್ದು 1000 ಶ್ಲೋಕಗಳು ಸ್ವಪ್ನದಲ್ಲಿ ಉಪದೇಶ ಕೊಟ್ಟರೆ ಅದನ್ನು ಧಾರಣೆ ಮಾಡಿಕೊಂಡು ಬೆಳಿಗ್ಗೆ ಏಳಬೇಕು. ಎದ್ದ ಕೂಡಲೇ ಮೂಕ ಬ್ರಾಹ್ಮಣ ತಟ ತಟ ತಟನೆ ಎಲ್ಲ ಶ್ಲೋಕಗಳನ್ನು ಹೇಳಬೇಕು. ವೇದ ನಿಧಿಗಳು ಬರೆಸಬೇಕು, ವೇದ ನಿಧಿಗಳು ರಾಮಚಂದ್ರಾಚಾರ್ಯರಿಂದ ಬರೆಸಬೇಕು. ಆ ಬರೆಸಿ 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 ಇಟ್ಟ ಆ ಗ್ರಂಥವೇ ಸ್ವಪ್ನ ವೃಂದಾವನ. ಆದರೆ ವಾದಿರಾಜರ ಆ ಗ್ರಂಥ ಬರೆಸಿದ ಮೇಲೆ ಆ ಗ್ರಂಥ ಯಾರಿಗೂ ಅರ್ಥ ಆಗ್ಲಿಲ್ಲ. ಒಂದು ಕಟ್ಟು ಕಟ್ಟಿ ಪೂಜೆಗೆ ಅಂತಿಟ್ಟಿದ್ರಷ್ಟೆ. ಯಾಕೆ ಅಂತ ಹೇಳ್ತೀರಾ? ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿ. ನಿಮ್ಮ ಸ್ವಪ್ನ, ನಿಮಗದು ಸ್ವಪ್ನ ಬಿದ್ದಿದೆ. ಆ ಸ್ವಪ್ನದಲ್ಲಿ ಯಾರೋ ಬಂದ್ರು, ನಿಮ್ಮ ಸ್ವಪ್ನದಲ್ಲಿ ಯಾರೋ ಬಂದು ಉಪದೇಶ ಕೊಡ್ಲಿಕ್ಕೆ ಶುರು ಮಾಡಿದ್ರು ನಿಮಗೆ. ಯಾರು ಕೊಟ್ರು ಏನು ಕೊಟ್ರು ನಿಮಗೆ ಗೊತ್ತು. ಆದ ಮೇಲೆ ನಿಮ್ಮ ಸ್ವಪ್ನದಲ್ಲೇ 4-5 ಜನ ಬಂದ್ರು, ಆ ಉಪದೇಶ ಕೊಡುವವರು ಅವರಿಗೂ ಕೊಟ್ರು. ಅದೆಲ್ಲ ನೀವು ಕೇಳ್ತಾ ಇದ್ದೀರಾ, ಬೆಳಿಗ್ಗೆದ್ದು ಬರೆದಿಡ್ತಾ ಇದ್ದೀರಾ. ಏನಂತ? ಇವರು ಇವರಿಗೆ ಕೊಟ್ರು, ಇವರು ಇವ್ರಿಗೆ ಕೊಟ್ರು, ಅದ್ಯಾವುದೂ ಇಲ್ಲ. ಆ ಹೇಳಿದ ಶಬ್ದಗಳು ಮಾತ್ರ ಬರೆದಿಟ್ಟಿದ್ದು. ನಿಮಗೆ ಅವರು ಹೇಳಿದ್ದು ನೀನು ಬಾ ನೀನು ಹೋಗು ಅದು ಮಾತ್ರ ಬರೆದಿದ್ದೀರ. ಇನ್ನೊಬ್ರು ಹೇಳಿದ್ದು ಅದು ತಾ ಇದು ತಗೋ ಇನ್ನೊಂದು ಬರೆದಿರ. ಹಾಗೆ ಬರೆದಿದ್ದೆಲ್ಲ ಒಂದು ಕಟ್ಟು ಕಟ್ಟಿದ್ರೆ ಯಾರು ಏನು ಯಾರಿಗೆ ಹೇಳಿದ್ರು ಗೊತ್ತೇ ಆಗಲ್ಲ. ಆ ಪರಂಪರೆ ಶ್ಲೋಕಗಳ ಪರಂಪರೆಗೆ ಎಲ್ಲರೂ ಮಾಡುತ್ತಾರೆ. ಶ್ಲೋಕಗಳಂತೂ ಗೊತ್ತಾಗ್ತಾ ಇದೆ, ಒಂದಕ್ಕೊಂದು ಸಂಬಂಧ ಅರ್ಥವೇ ಆಗ್ತಾ ಇಲ್ಲ. ಅಂತಹ ಕಾಲಕ್ಕೆ ವಾದಿರಾಜರು ಅವರಿಗೆ ಸೂಚನೆ ಕೊಟ್ಟರು ವೇದನಿಧಿಗಳಿಗೆ. ಕೆಲವು ಶ್ಲೋಕಗಳು ಮಾತ್ರ ತೆಗೆದು ಅದರಲ್ಲಿ ನೋಡಿ, ವೃಂದಾವನಾಖ್ಯಾನದಲ್ಲಿ ಇಲ್ಲದೇ ಇರುವಂತ ಅಂದರೆ ಇದ್ದದ್ದೇ. ವಾದಿರಾಜರು ಹೇಳುತ್ತಾರೆ, ನಾನು 1000 ಶ್ಲೋಕಗಳನ್ನ ಬ್ರಾಹ್ಮಣನಿಗೆ ಉಪದೇಶ ಕೊಡುತ್ತೇನೆ, ಆದರೆ ತದಾಸ್ಯಾದ ಆಹರಾಮಿತತ್. ಆ ಬ್ರಾಹ್ಮಣನ ಮುಖದಿಂದ ಎಲ್ಲಾ ಶ್ಲೋಕಗಳು ಬಾರದಂತೆ ತೆಗೆದು ಬಿಡುತ್ತೇನಯ್ಯ ನಾನು ಅಂತ ಹೇಳುತ್ತಾರೆ. ಯಾಕಪ್ಪ ಅಂದ್ರೆ ಜನರ ಜನಸ್ಯ ಅಯೋಗ್ಯತಾಂದೃಷ್ಟ, ಜನರಿಗೆ ಯೋಗ್ಯತೆ ಇಲ್ಲ, ಅದಕ್ಕೆ ಎಲ್ಲಾ ಶ್ಲೋಕಗಳಲ್ಲದೆ ಕೆಲವು ಮಾತ್ರ ನಾನೇ ಆ ಬ್ರಾಹ್ಮಣನಲ್ಲಿ ನಿಂತು ಹೇಳಿಸಿ ಮತ್ತು ಮೂಕನನ್ನಾಗಿ ಮಾಡಿಬಿಡುತ್ತೇನೆ ನಾನು. ಆ ಶ್ಲೋಕಗಳಲ್ಲಿ ಯಾವ ಶ್ಲೋಕಗಳಾದರೆ ರಾಜರು ಹೇಳಿಸಿದ್ರೋ ನಮಗೆ ಬಂತು, ಯಾರು ಹೇಳಿಸಲಿಲ್ಲವೋ ತಾವು ಉಪದೇಶ ಕೊಟ್ಟರು ಅವನಿಂದ ಹೇಳಿಸಲಿಲ್ಲ. ಎಲ್ಲ ಗ್ರಂಥವನ್ನ ಒಬ್ಬರು ಹೊತ್ತುಕೊಂಡೋದ್ರು. ಯಾರು? ಇಂದ್ರದೇವರು ಹೊತ್ತುಕೊಂಡೋದ್ರಂತೆ. ಎಲ್ಲಾ ಗ್ರಂಥವನ್ನ ಹೊತ್ತುಕೊಂಡು ಹೋಗಿ ಈಗಲೂ ಬೇಕಾದ್ರೆ ಸ್ವಾತ್ಮ ವೃಂದಾವನ ಆಖ್ಯಾನ ಮೂಲ ಪ್ರತಿ ಎಲ್ಲ ಬೇಕಾಗಿದ್ದು ಸ್ವರ್ಗದಲ್ಲಿ ಸಿಗುತ್ತೆ. ಬೇಕಾದ್ರೆ ಹೋಗಿ ಬರಬಹುದು, ಹೋಗಿ ಕೇಳಿದ್ರೆ ಕೊಡ್ತಾರೇನೋ, ಅಪ್ಲಿಕೇಶನ್ ಹಾಕಿ ನೋಡಿ, ಅಷ್ಟು ಚೆನ್ನಾಗಿದೆ. ಹೇಳ್ತಾರೆ ಇಂದ್ರದೇವರು ತಮ್ಮ ಸಿಂಹಾಸನದಲ್ಲಿ ಸ್ವಾತ್ಮ ವೃಂದಾವನ ಆಖ್ಯಾನವನ್ನು ಇಟ್ಟು ಭದ್ರಾನ್ ಅರಟ್ಟಿಕಾಂಗ್ಯಧಾತ್, ಭದ್ರವಾದ ಆರತಿಯನ್ನು ಮಾಡುತ್ತಾರೆ ನಿತ್ಯವೂ ಅಂತ ಹೇಳ್ತಾ ಇದ್ದಾರೆ. ಅಂಥ ಗ್ರಂಥ ಈ ಸ್ವಪ್ನ ವೃಂದಾವನ ಆಖ್ಯಾನ. ಹಾಗಾದರೆ ಆ ಬ್ರಾಹ್ಮಣನಿಗೆ 1000 ವರ್ಷಗಳ ಕಾಲ ಉಪದೇಶ ಕೊಟ್ಟ ಗ್ರಂಥ, ಅದರಲ್ಲಿ ವಾದಿರಾಜರು ತೆಗೆದು ಬಿಟ್ಟ ಶ್ಲೋಕಗಳಲ್ಲಿ ಒಂದು ಅಹಂ ಬ್ರಹ್ಮ ಚ ವಾಯುಶ್ಚ ವಿಷ್ಣು ರುದ್ರಶ್ಚ ಪಂಚಮಃ, ಆ ಶ್ಲೋಕ ವೃಂದಾವನ ಆಖ್ಯಾನದಲ್ಲಿ ಇಲ್ಲ. ಅದನ್ನ ವೇದನಿಧಿಗಳಿಗೆ ಹೇಳಿ ಈ ಶ್ಲೋಕ ಸಹಿತವಾಗಿ ವೃಂದಾವನ ಆಖ್ಯಾನದಲ್ಲಿರುವ ಕೆಲವು ಶ್ಲೋಕಗಳನ್ನ ಕೆತ್ತಿಸಿ ನನ್ನ ವೃಂದಾವನ ಬದಿಯಲ್ಲಿ ಶಿಲಾದಲ್ಲಿ ಕೆತ್ತಿಸಿ ಇಡು ಅಂತ ವೇದನಿಧಿಗಳಿಗೆ ಅಪ್ಪಣೆ ಆಯಿತು. ವೇದನಿಧಿಗಳ ಅಪ್ಪಣೆ ಪ್ರಕಾರ ವಾದಿರಾಜರ 5 ವೃಂದಾವನ ನೋಡ್ತೀರಲ್ವ, ಆ 5 ವೃಂದಾವನ ಪಕ್ಕದಲ್ಲಿ 1 ವೃಂದಾವನ, ಅದು ವಾದಿರಾಜರ ಸಾಕ್ಷಾತ್ ಶಿಷ್ಯರು ವೇದ ವೇದ್ಯರ ವೃಂದಾವನ. ಅವರೇ ಮುಂದಿನ ಲಾತವ್ಯ ಪಟ್ಟಕ್ಕೆ ಬರುವವರು. ಇವರು ಲಾತವ್ಯರು, ಅವರು ಗವ್ಯರು. ಅವರ ಪಕ್ಕದಲ್ಲಿ ನಿತ್ಯವರಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ತೀರ್ಥ ಗಂಧ ಇಟ್ಟು ಬರ್ತಾರೆ. ಒಂದು ದೊಡ್ಡ ಶಿಲಾ ಅರ್ಧಚಂದ್ರಾಕೃತಿಯಲ್ಲಿ ಮೇಲೆ ಕಳಕ ದೊಡ್ಡ ಶಿಲಾ ಪಕ್ಕದಲ್ಲಿ ಗೋಡೆಗಿದೆ, ಅದೇ ವೃಂದಾವನ ಅಣುವೃಂದಾವನಾಖ್ಯಾನ ಅಂತ ಹೇಳುತ್ತಾರೆ. ಆ ವೃಂದಾವನಾಖ್ಯಾನವನ್ನು ಅಲ್ಲಿ ಕಲ್ಲಲ್ಲಿ ಕೆತ್ತಿಸಿ ನನ್ನ ಸನ್ನಿಧಾನವಿದೆ, ಹಯಗ್ರೀವ ದೇವರ ಸನ್ನಿಧಾನವಿದೆ, ನಿತ್ಯ ಪೂಜೆ ಆಗಬೇಕು ಅಂತ ವಾದರಾಜರು ಅರ್ಪಣೆ ಮಾಡಿದರು. ತದನಂತರ ಆ ವೃಂದಾವನಾಖ್ಯಾನ ಯಾರಿಗೂ ಎಟಕದೆ ಮೂಲೆಗೆ ಇರುವ ಸಂದರ್ಭದಲ್ಲಿ ಆ ಬ್ರಾಹ್ಮಣನೇ ಈ ವಂಶದಲ್ಲಿ ಯತಿವಂಶದಲ್ಲಿ ವಿಶ್ವಪ್ರಿಯ ತೀರ್ಥರಾಗಿ ಬರ್ತಾ ಇದ್ದಾರೆ. ಈಗಲೂ ಕೂಡ ಉಡುಪಿಗೆ ಹೋಗಿದ್ದೀರಾ? ಹಿಂದೆ ವೃಂದಾವನಗಳು ನೋಡಿದ್ದೀರಾ? ನೋಡಿದವರಿದ್ದರೆ ನೋಡಿ ಬನ್ನಿ, ಅಲ್ಲೆಲ್ಲ ಮಠದ ವೃಂದಾವನಗಳಿವೆ. ಅಪರೂಪದ ಸಾಧನೆ ಮಾಡಿದ ಜ್ಞಾನಿಗಳ ವೃಂದಾವನಗಳೆಲ್ಲ ಅಲ್ಲಿ ಕೂತಿವೆ. ಬರೇ ವೃಂದಾವನ ಅಲ್ಲ, ದೊಡ್ಡವರ ಸನ್ನಿಧಾನ ಕೂತಿದೆ. ಅದರಲ್ಲಿ ಎರಡು ಹಿತ್ತಾಳಿ ಕಟ್ಟು ಹಾಕಿದ ವೃಂದಾವನಗಳಿವೆ, ಎರಡೇ. ಒಂದು ವಾದಿರಾಜರ ಸಾಕ್ಷಾತ್ ಗುರುಗಳು ವಾಗೀಶ ತೀರ್ಥರ ವೃಂದಾವನ, ದೊಡ್ಡದು. ಆ ವೃಂದಾವನದ ಪಕ್ಕದಲ್ಲೇ ವಿಶ್ವಪ್ರಿಯ ತೀರ್ಥರು ಅಂದರೆ ವೃಂದಾವನಾಚಾರ್ಯರ ವೃಂದಾವನ ಹಿತ್ತಾಳಿ ಕಟ್ಟು ಹಾಕಿದ್ದು. ಅಪ್ಪ ನಮ್ಗೆ ಹೇಗೆ ಗೊತ್ತಾಗ್ಬೇಕು ಇವೆಲ್ಲ ಅಂದ್ರೆ, ಯಾರ ವೃಂದಾವನದ ಮುಂಭಾಗದಲ್ಲಿ ಭೂತರಾಜರಿರ್ತಾರೋ ಅವರು ವಾಗೀಶ ತೀರ್ಥರ ವೃಂದಾವನ. ಅವರ ವೃಂದಾವನ ಹೀಗಿದ್ದರೆ ವೃಂದಾವನದ ಎಡಭಾಗದಲ್ಲಿರುವುದೇ ವೃಂದಾವನಾಚಾರ್ಯರ ವೃಂದಾವನ ಅಂತ ಹೇಳುತ್ತಾರೆ ಮಹಾನುಭಾವರದ್ದು. ಅಂಥ ಮಹಾನುಭಾವರು ಈ ಪರಂಪರೆಯಲ್ಲಿ ಬಂದರು. ಬಂದಂತಹ ಮಹಾನುಭಾವರು ಅವರ ಗುರುಗಳು ತೀರಿಕೊಂಡ್ರು, ಪರಮ ಗುರುಗಳಿದ್ದಾರೆ, ವೃದ್ಧರು. ಅಂಥ ವೃದ್ಧರಾದವರು ಇವರಿಗೆ ವಿದ್ಯಾಭ್ಯಾಸ ಎಲ್ಲಿ ಯಾರತ್ರ ಕಳಿಸಿಕೊಡಬೇಕು ಅಂತ ನೋಡಿದ್ರು. ಗುರುಗಳು ವೃದ್ಧರಾಗಿದ್ದಾರೆ, ಅಂಥ ಕಾಲಕ್ಕೆ ಅವರನ್ನು ಕಳಿಸಿಕೊಟ್ಟದ್ದೆಲ್ಲಿಗೆ ಅಂದರೆ ಉತ್ತರಾದಿ ಮಠದ ಸತ್ಯ ಧರ್ಮರತ್ರಿಗೆ ಕಳಿಸಿಕೊಡ್ತಾ ಇದ್ದಾರೆ. ಸತ್ಯಧರ್ಮರು ವೃಂದಾವನಾಚಾರ್ಯರಿಗೆ ಬರೆದಂಥ ಪತ್ರ ಪ್ರಿಂಟ್ ಆಗಿದೆ, ಅದನ್ನ ಹಳೇ ಕಾಲದ ಪತ್ರ ಪ್ರಿಂಟ್ ಮಾಡಿಸಿದ್ದಾರೆ. ತುಂಬಾ ಬರೀತಾರೆ, ಬರೆದು ಭಾವಿ ಶಚೀಪತೀನಾಂ ಪ್ರತಿ ಅಂತ ಹಾಕಿಬಿಡ್ತಾರೆ. ವೃಂದಾವನಾಚಾರ್ಯರು ಯಾರೂ ಅಲ್ಲ, ಹೇಗೆ ಮಧ್ವಾಚಾರ್ಯರಿಗೆ ಟೀಕಾರಾಯರು ಅತ್ಯಂತ ಪ್ರಿಯರೋ, ವಾದಿರಾಜರಿಗೆ ಅತ್ಯಂತ ಪ್ರಿಯರಾದವರು ಮುಂದಿನ ಇಂದ್ರ ಪದಕ್ಕೆ ಬರತಕ್ಕಂಥವರು ಅದನ್ನ ಸತ್ಯಧರ್ಮರು ಹೇಳಿಬಿಡುತ್ತಾರೆ. ಸತ್ಯಧರ್ಮರು ಯಾರು ಅಂದ್ರೆ ಮಹಾನ್ ಭಾವನೆಯಲ್ಲಿ ಬರ್ತಾರೆ, ವಾದಿರಾಜರ ಸೇವಾ ಮಾಡಿ ಅಪರೂಪದ ಸೇವಾ ಮಾಡುತ್ತಾರೆ. ವಾದಿರಾಜರನ್ನ ಅಸಮ ಸಮ ಅಂತ ಸ್ತೋತ್ರ ಮಾಡುತ್ತಾರೆ. ಅಸಮ ಅಂದ್ರೆ ಅಂದ್ರೆ ಬ್ರಹ್ಮ, ಬ್ರಹ್ಮದೇವರಿಗೆ ಸಮಾನರಾದವರು ವಾಯುದೇವರು, ಅವರಿಗೆ ಸಮಾನರಾದವರು ಯಾರು ವಾದಿರಾಜರು. ಅಸಮ ಸಮ ಅಂತ ಸ್ತೋತ್ರ ಮಾಡುತ್ತಾರೆ ಅಂತ ಇಲ್ಲಿ ಹೇಳುತ್ತಾರೆ. ಈ ವೃಂದಾವನಾಚಾರ ನಮ್ಮ ವಾದಿರಾಜರ ವೃಂದಾವನ ಸುತ್ತು ಪರಿಸರವನ್ನು ವರ್ಣನೆ ಮಾಡುತ್ತಾ ವಾದಿರಾಜರ ಸ್ತೋತ್ರ ಮಾಡುತ್ತಾ ಎಂಥ ಪರಿಸರ, ಎಂಥ ಗುರುಗಳ ಸನ್ನಿಧಾನ, ಇಲ್ಲಿ ಎಷ್ಟು ಚೆನ್ನಾಗಿ ನಾನು ಆ ಸೇವಾ ಮಾಡುತ್ತಾ ಇದ್ದೆ, ಮತ್ತು ಇಲ್ಲಿಗೆ ಯಾವಾಗ ಬರ್ತೇನೆ, ಎಂಥ ಸನ್ನಿಧಾನವಿದು, ಇಲ್ಲಿ ನಾನು ಜೀವನವೆಲ್ಲ ಕಳೆಯಬೇಕು ಅಂತ ಪ್ರಾರ್ಥನೆ ಮಾಡಿ 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 ಸೇವಾ ಮಾಡಿದ ಮಹಾನುಭಾವರಿಗೆ ಅವರು ಒಲದು ರಾಮಚಂದ್ರನ ಪೂಜಾಧಿಕಾರವನ್ನ ಕೊಡ್ತಾ ಇದ್ದಾರೆ ವಾದಿರಾಜಗುರು ಸಾರ್ವಭೌಮರು. ಅವರು ಅದನ್ನು ಹೇಳುತ್ತಾರೆ, ನಿಮ್ಮಿಂದಾಗಿ ನನಗೆ ರಾಮಚಂದ್ರ ಬಂದ. ಅಂಥವರತ್ತರಿಗೆ ಇವರನ್ನು ಕಳಿಸಿಕೊಟ್ರು ವಿದ್ಯಾಭ್ಯಾಸಕ್ಕೆ. ಅದು ನೋಡಿ ವಿಚಿತ್ರ, ಇಲ್ಲಿಂದ ಹೊರಟು ಬರಬೇಕಾ, ತುಂಬಾ ದೂರ, ಇಲ್ಲಿಂದ ಹೊರಟು ಅಲ್ಲಿಗೆ ಹೋಗುವಷ್ಟೊತ್ತಿಗೆ ಅವರಿಗೆ ಸ್ವಪ್ನ, ನಮ್ಮ ಕೂಸು ಬರ್ತಾ ಇದೆ, ನಮ್ಮ ಹತ್ರ ಕಳಿಸಿಕೊಟ್ಟು ಬಿಡಿ. ಪಾಪ ಇವರು ವಿದ್ಯಾಭ್ಯಾಸಕ್ಕೆ ಅಂತ ದೂರ ಹೋಗಿ ಅವರತ್ತೆ ಕೂತದ್ದೇ ತಡ. ಹೇಳುತ್ತಾರೆ, ನೀವು ನಮ್ಮ ಹತ್ರ ವಿದ್ಯಾಭ್ಯಾಸ ಅಲ್ಲಂತೆ ವಾದಿರಾಜರ ಹತ್ರ ಹೋಗ್ಬೇಕಂತೆ. ಯಾರು ಹೇಳಿಕೊಡುತ್ತಾರೆ? ವೃಂದಾವನ ಗುರುಗಳು, ಗುರುಗಳು ವೃದ್ಧರು, ವೃಂದಾವನ ಇದೆ ಮಾತಾಡಲ್ಲ, ಯಾರು ಪಾಠ ಹೇಳಿಕೊಡುತ್ತಾರೆ? ಬಂದರು, ಬಂದು ವಾದಿರಾಜರ ಮುಂಭಾಗದಲ್ಲಿ ಇಡೀ ಸರ್ವಮೂಲ ಪಾರಾಯಣ ಮಾಡಿದರು. ಸರ್ವಮೂಲದ ಗತ್ತೆ ಅಂಥದ್ದು. ಸರ್ವಮೂಲ ಪಾರಾಯಣ ಮಾಡಿದರೆ ಅವರವರ ಒಳಗಿರತಕ್ಕಂತಹ ಹುದುಗಿದ ಅನೇಕ ಜನ್ಮದ ಜ್ಞಾನ ಹೊರಗೆ ಬಂದ್ಬಿಡುತ್ತೆ. ಅದು ಸರ್ವಮೂಲ ಪಾರಾಯಣದ ಫಲ. ಅದು ವಾಜರಾಜರೆದುರಿಗೆ ಮಾಡಿದ ಕೂಡಲೇ ಮಾಡಿ ನಮಸ್ಕಾರ ಮಾಡುತ್ತಾರೆ, ವೃಂದಾವನದಿಂದ ಮಂತ್ರಾಕ್ಷತೆ ಅವರ ತಲೆ ಮೇಲೆ ಬೀಳುತ್ತೆ. ಅವತ್ತರಿಂದ ಏನೂ ಓದದ ಅವರು ಎಲ್ಲಾ ಓದಿದವರಾದರು. ಎಲ್ಲಿಂದ ಬಂತು ವಿದ್ಯೆ? ಎರಡು, ಹೊರಗಿಂದ ಒಳಕ್ಕೆ ಹೋಗೋದು, ಒಳಗಿಂದ ಹೊರಗೆ ಬರೋದು. ನಾವು ಹೊರಗಿಂದ ಒಳಗೆ ನುಂಗಲಿಕ್ಕೆ ನೋಡ್ತೀವಿ, ಹೋಗಲ್ಲ. ಈ ಹುಡುಗರಿಗೆ ಊಟ ಮಾಡಿಸ್ತಾ ಇರ್ತೀವಲ್ಲ, ಚಿಕ್ಕ ಹುಡುಗರಿಗೆ ಊಟ ಮಾಡಿಸಿಟ್ಟು ನೋಡಿದರೆ ಆ ತುತ್ತಿಟ್ಟರೆ ಅರ್ಧ ಹೊರಗೆ ಬರ್ತಾ ಇರುತ್ತೆ. ಮತ್ತೆ ಹಿಡಿದಿಟ್ಟು ನೋಡ್ತೀವಿ ಅರ್ಧ ಹೊರಕ್ಕೆ, ಇನ್ನ ಅದರಲ್ಲೂ ಮುಖ ತಿರುಗಿಸ್ತಾ ಇರ್ತಾರೆ, ತಿಂಬಲ್ಲ 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 ಅಂತ. ಅವಾಗ ಇನ್ನ ತುರುಕಿದ್ರು ಅರ್ಧ ಹೊರಗೆ ಬರುತ್ತೆ. ಆ ಸಣ್ಣ ವಿದ್ಯಾಭ್ಯಾಸ ಏನು ಇರಲ್ಲ, ಚೂರೇ ಹೊಟ್ಟೆ ಒಳಗೆ ಹೋಗಿರುತ್ತೆ. ಆ ಗುರುಗಳಿಗೆ ದುಃಖ, ಇವನು ಓದೇ ಓದಿಲ್ಲ ಅಂತ ಮಂಗಳ ಅಂತ ಮುಗಿಸ್ಕೊಂಡು ಬರ್ತಾ ಇರ್ತೀವಿ. ನಂತರ ವಿದ್ಯಾಭ್ಯಾಸ ಅಲ್ಲ, ಒಳಗಿಂದ ಹೊರ ಬಂದ ವಿದ್ಯೆ, ಅದ್ಭುತವಾದ ವಿದ್ಯೆ ಬಂದಿದೆ. ಅವತ್ತಿನಿಂದ ಅವರು ಹೇಳಿದ್ದೇ ವೇದವಾಕ್ಯ. ಅದ್ಭುತವಾದ ಸುಧಾದಿ ಗ್ರಂಥಗಳಿಗೆ ವ್ಯಾಖ್ಯಾನವನ್ನ ಮಾಡ್ತಾ ಹೋಗ್ತಾ ಇದ್ದಾರೆ, ಪಾಠ ಪ್ರವಚನ ಮಾಡ್ತಾ ಇದ್ದಾರೆ. ಅವರು ಮಾಡಿದ ಕೆಲಸ ಏನು ಅಂದರೆ, ಆ ಕಟ್ಟು ಇತ್ತಲ್ಲ ಸ್ವಪ್ನ ವೃಂದಾವನ ಅಖ್ಯಾನ ಅಂತ ಒಂದು ಗ್ರಂಥದ ಕಟ್ಟಿತ್ತಲ್ಲ, ಅಷ್ಟರವರೆಗೆ ಪಕ್ಕಕ್ಕಿಟ್ಟಿದ್ದರಲ್ಲ, ಅದನ್ನು ತೆಗೆದರು. ಯಾಕೆ? ಇವರ ಸ್ವಪ್ನದಲ್ಲೇ ಎಲ್ಲ ಹೇಳಿದ್ದು, ಯಾರಿಗೆ ಯಾವ ಶ್ಲೋಕ ಹೇಳಿದ್ದು, ನನಗೆ ಹೇಳಿದ್ದ, ಇನ್ನೊಬ್ಬರಿಗೆ ಹೇಳಿದ್ದ, ಬೇರೊಬ್ಬರಿಗೆ ಹೇಳಿದ್ದ, ಇವರಿಗೆ ಪರಿಚಯ ಇದೆ. ವಾದಿರಾಜ ಗುರುಸಾರ ಹೋಗರು ಅವರಿಗೆ ಆ ನೆನಪು ತಂದುಕೊಟ್ಟರು. ಎಂಥದ್ದು ನೋಡಿ, ನಮಗೆ ಈ ಜನ್ಮದ್ದೇ ನೆನಪಿರಲ್ಲ, ನಿನ್ನೆ ಆದತ್ತೆ ನೆನಪಿರಲ್ಲ, ಅಂಥದ್ದು ಹಿಂದಿನ ಜನ್ಮದ ನೆನಪು. ಆ ಹಿಂದಿನ ಜನ್ಮದ ನೆನಪಿನಲ್ಲಿ ಆ 12 ವರ್ಷಗಳ ಕಾಲ ಸ್ವಪ್ನದಲ್ಲಿ ವಾದಿರಾಜರು ಯಾವ ಯಾವ ದಿವಸ ಯಾರ್ಯಾರಿಗೆ ಯಾವ ಯಾವ ಶ್ಲೋಕ ಕೊಟ್ಟರು ಎಂಬ ನೆನಪಿನ ಪೂರ್ವಕ ಅದೆಲ್ಲ ವಿಭಾಗ ಮಾಡಿ ಮಾಡಬೇಕಾದರೆ ಅವರ ತಾಕತ್ ಹೇಗಿರಬೇಕು? ಅದಕ್ಕೆ ವೃಂದಾವನಾಚಾರ್ಯ ವೃಂದಾವನಾಖ್ಯಾನ ಏನೋ ಒಂದು ಗ್ರಂಥ, ಜಸ್ಟ್ ಡಿಸ್ಕಾರ್ಡೆಡ್ ಅಂತ ಹಾಗೆ ಮಾಡಬೇಡಿ. ಅಪರೂಪದ ಗ್ರಂಥ, ಅದನ್ನು ಕೇಳಲಿಕ್ಕೂ ಯೋಗ್ಯತೆ ಬೇಕು. ಇಳಿದಿದ್ರೆ ರಾಜರ ಕರೆಸಲ್ಲ, ಇಲ್ಲಿ ಎಲ್ಲರಿಗೂ ಕರೆಸಲ್ಲ. ಅವರ ಅನುಗ್ರಹ ಇದ್ದರೇನೆ ಬರಲಿಕ್ಕಾಗುತ್ತೆ. ಎಷ್ಟೋ ಜನ ಮೇಲಕ್ಕೆ ಬಂದು ಭೂತರಾಜರ ದರ್ಶನ ಮಾಡಿಕೊಂಡು ಹಾಗೆ ಹೋದವರು ಇದ್ದಾರೆ, ಕಳಕ್ ಕೂಡ ಬರಲಿಲ್ಲ. ಅಂಥದ್ದು ಇಲ್ಲಿ ಬಂದು ಕೂತಿದ್ದೀರಾ ಅಂದ್ರೆ ಒಳಗಿದ್ದವರ ಕಾರುಣ್ಯ. ಸರಿ, ನಂತರ ಆಖ್ಯಾನದಲ್ಲಿರ್ತಕ್ಕಂತಹ ಎಲ್ಲ ಶ್ಲೋಕಗಳನ್ನ ಬೇರು 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 ಮಾಡ್ತಾ ಬಂದರು 12 ವರ್ಷಗಳ ಕಾಲ. ಪ್ರತಿ ದಿವಸ ಅದರಲ್ಲೂ ಸೀರಿಯಲ್ ಆರ್ಡರ್ ತಪ್ಪಲಿಕ್ಕಿಲ್ಲ, ಯಾವ ದಿವಸ ಯಾರ್ಯಾರು ಹೇಳಿದ್ರು, ಏನೇನು ಹೇಳಿದ್ರು, ಯಾರ್ಯಾರಿಗೆ ಏನೇನು ಶ್ಲೋಕಗಳು ಹೇಳಿದ್ರು, ಎಲ್ಲಾ ಪಟ್ಟಿ ಮಾಡ್ತಾ 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 ಬಂದ್ರು. ಮಾಡ್ತಾ 22 ಅಧ್ಯಾಯಗಳಿಂದ ಕೂಡಿದ ಗ್ರಂಥವನ್ನ ಮಾಡಿ ತಮ್ಮ ಶಿಷ್ಯರಿಗೆ ಅರ್ಪಣೆ ಮಾಡಿದ್ರು. ಶ್ರೀಮುಷ್ಣಾಚಾರ್ಯರಿಗೆ ಅದರ ಅರ್ಥವರಿಗೆ ಹೇಳಿದ್ರು. ಹೇಳಿ ಎಲ್ಲ ಅರ್ಥ ಅಲ್ಲ, ಚೂರು ಜನಕ್ಕೆ ಕೊಡು ಸಾಕು. ಯಾಕೆ ಅಂದರೆ ಚೂರು ಅರ್ಥ ಕೊಟ್ಟರೆ ರುಚಿ ಹುಟ್ಟಿದವರು ಪುನಃ ಬರ್ತಾರೆ, ಬಂದವರಿಗೆ ಪೂರ್ಣ ಅರ್ಥ ವೃಂದಾವನವೇ ಹೇಳಿಕೊಡುತ್ತೆ ಅಂದರು. ಇಷ್ಟು ಕೇಳಿದ್ರು ಕೂಡ ಮನಸ್ಸಲ್ಲಿ ಈ ಪೆಂಡುಲಂ ಥರ, ಹೌದೋ ಅಲ್ಲವೋ, ಹೌದೋ ಅಲ್ಲವೋ, ರಾಜರು ರುಜುಗಳು ಹೌದೋ ಅಲ್ಲವೋ, ಹೆಗ್ಗಣ ಕೂತಿರುತ್ತೆ, ಹೆಗ್ಗಣ ಕೂತಿರುತ್ತೆ. ಅದನ್ನ ಓಡಿಸಬೇಕಾದ್ರೆ ನಮ್ಮ ಕೈಲಾಗಲ್ಲ. ನಿಮ್ಮ ಮನೇಲಿ ಹೆಗ್ಗಣ ನೀವು ಓಡಿಸ್ತೀರಾ? ಇಲ್ಲಿ ಓಡಿಸ್ಬೋದು, ಹೆಗ್ಗಣ ಓಡಿಸ್ಲಿಕ್ಕಾಗಲ್ಲ. ಹೆಗ್ಗಣ ನಮ್ಮನ್ನು ಓಡಿಸುತ್ತೆ, ಹೆಗ್ಗಣ ಬಹಳ ಫೆರೋಷಸ್ ಆಗಿ ಬರುತ್ತದು. ಒಂದ್ ದಿವಸ ನಾನು ಹಿಡಿಲಿಕ್ಕೆ ಹೋದ್ರೆ ನಮ್ಮ ಮೇಲೆ ಬರ್ತದೆ, ನಿಮ್ಮೇಲೆ ಹಿಡಿಬಾರ್ದು ಅಂತ ಹೋದೆ. ಆತರ ಈ ಸಂಶಯದ ಹೆಗ್ಗಣ ನಮ್ಮನ್ನೇ ಓಡಿಸುತ್ತೆ, ನಾವು ಓಡಿಸ್ಲಿಕ್ಕಾಗಲ್ಲ. ಅದಕ್ಕೆ ಬೇರೆ ಸಪರೇಟ್ ಇರ್ತಾರೆ, ಹೌದಾ, ಪಾಯ್ಸನ್ ಹಾಕೋರು ಇರ್ತಾರೆ, ಅವರನ್ನೇ ಕರೆಸಬೇಕು, ಅವರೇ ಒಳಗೆ ಕೊಟ್ಟಿದ್ದಾರೆ. ಇಷ್ಟು ನಾನು ಹೇಳೋದು. ವಾದಿರಾದ್ರ ರುಜುಗಳು ಹೌದಾ ಅಲ್ಲವಾ ಅಂತ ಸಂಶಯ ಬಂತ, ನನ್ನನ್ನ ಕೇಳಬೇಡಿ, ಯಾರನ್ನ ಕೇಳಬೇಡಿ, ಹೌದು ಅಂಬೋರನ್ನ ಕೇಳಬೇಡಿ, ಅಲ್ಲ ಅಂಬೋರನ್ನ ಕೇಳಬೇಡಿ. ಯಾಕೆ ಅಂದ್ರೆ ಒಂದೇ ಶ್ಲೋಕ, ಇವರು ಹೀಗೆ ಸೆಳೀತಾರೆ, ಇವರು ಹಾಗೆ ಸೆಳೀತಾರೆ, ತಲೆ ಕೆಟ್ಟ ಹೋಗುತ್ತೆ. ಒಳಗಂತೂ ವಾದಿರಾದರಿದ್ದಾರೆ ಎಂದು ಗೊತ್ತಲ್ವಾ, ಇಬ್ಬರು ಒಪ್ತಾರ, ವಾದಿರಾದ ರುಜುಗಳು ಹೌದು ಅಂಬೋರು ಒಪ್ತಾರೆ, ಅಲ್ಲ ಅಂಬವರು ಹೋಗ್ತಾರೆ. ಏನಂತ, ಒಳಗೆ ವಾದಿರಾಜರೊಬ್ಬರು ಕೂತಿದ್ದಾರೆ ಅಂತ. ಹೌದಾ, ಅಪರೋಕ್ಷ ಜ್ಞಾನಿಗಳು ಅಂತ ಎಲ್ಲರೂ ನಮಸ್ಕಾರ ಮಾಡ್ತಾರ? ಇದ್ದಾರೆ ಅಂತ ನಮಸ್ಕಾರ ಮಾಡ್ತೀರಾ? ಆ ಇದ್ದವರು ನಿಮಗೆ ಸರಿಯಾದ ಮಾರ್ಗ ತೋರ್ತಾರೆ ಅಂತ ನಂಬುತ್ತೀರಾ? ಅದು ಇಲ್ಲದಿರ ಬರೋದ್ಯಾಕೆ? ಒಳಗಿದ್ದವರು ನಮಗೆ ಒಳ್ಳೆ ಮಾರ್ಗ ತೋರುತ್ತಾರೆ ಉದ್ಧಾರ ಮಾಡುತ್ತಾರೆ ಅಂತ ನಂಬಿಕೆ ಇಲ್ಲದೆ ಅವ್ರು ಸುತ್ತು ಬಿಡೋದಕ್ಕೆ ನಮ್ಮ ಪಾಡಿ ನಮ್ಮ ಮನೆ ಕೂತಿರ್ಬೋದಲ್ಲ. ಅಂದ್ರೆ ಒಳಗಿದ್ದವರು ಉದ್ಧಾರ ಮಾಡುತ್ತಾರೆ ಅಂತ ಗೊತ್ತಾಯ್ತಲ್ಲ, ಅಡ್ಡ ಬೀಳು, ಕಂಡದ್ದಕ್ಕೆಲ್ಲ ಅಡ್ಡ ಬೀಳ್ತೀವಿ. ನೀವು ಯಾರು ಅಂತ ಕೇಳಿದ್ರೆ ಅವರೇ ತೋರಿಕೊಡುತ್ತಾರೆ. ತಾವು ಯಾರು ಅಂತ ಅನೇಕ ಜನರಿಗೆ ತೋರಿಕೊಟ್ರು, ಅನೇಕ ಜನರಿಗೆ ಸ್ವಪ್ನದಲ್ಲಿ ವಿಶೇಷವಾಗಿ ತೋರಿಕೊಟ್ಟು ನಾನು ಹೀಗೆ ಅಂದಾಗ ಎಲ್ಲರೂ ಹಾಗಿದ್ದವರು ಹೀಗೆ ಪಲ್ಟಿ ಹೊರಟು ಬಂದ್ರು. ಇಲ್ಲಿ ಕೂತು ಉಪನ್ಯಾಸ ಮಾಡಬೇಕು ಅಂತ ಬಂದಲ್ಲ, ನನಗೂ ಹಾಗೆ ಅನುಗ್ರಹ ಮಾಡಿದ್ರು. ಸಂಶಯ, ಹೌದೋ ಅಲ್ಲೋ, ಹೌದೋ ಅಲ್ಲೋ, ಹೌದೋ ಅಲ್ಲೋ, ಹೌದು ಅಂತ ತೋರಿದ ಮೇಲೆ ಈಗ ಅವರು ಕಾಲಿಡಿದು ಬರ್ತಾ ಇದೆ. ಅದಕ್ಕೆ ಆ ಸಂಶಯ ಇತ್ತ, ರಾಜರ ಪಾದ ಹಿಡಿಯಿರಿ, ಖಚಿತವಾಗಿ ತೋರಿಕೊಡುತ್ತಾರೆ, ಖಚಿತವಾಗಿ ತೋರಿಕೊಡುತ್ತಾರೆ. ಅಷ್ಟೇ ಅಲ್ಲ, ಈ ವೃಂದಾವನಾಖ್ಯಾನ ಪ್ರಮಾಣವೇ ಅಲ್ಲವ? ಅದು ಅವರನ್ನೇ ಕೇಳಿ, ಸುಮ್ಮನೆ ಯಾಕೆ ಇನ್ನೊಬ್ಬರನ್ನ ಕೇಳೋದು ಯಾಕೆ? ನೀವು ಒಂದು ಗ್ರಂಥ ಬರೆದರೆ ಅದು ನೀವು ಬರೆದಿರಾ ಇಲ್ಲ ಅಂತ ಇನ್ನೊಬ್ಬರು ಚರ್ಚೆ ಮಾಡಲಿಕ್ಕೆ ಗೊತ್ತಾಗತ್ತೆ, ನಿಮ್ಮನೇ ಕೇಳೋದು ಗೊತ್ತಾಗತ್ತೆ ನೀವು ಬರೆದಿರಾ ಇಲ್ಲ ಅಂತ ಹೇಳಿ. ಆದ್ದರಿಂದ ಅವರನ್ನೇ ಕೇಳಿದರೆ ಆಯ್ತು, ಸ್ವಾಮಿ ನೀವು ಮಾಡಿದ್ರಾ ಇಲ್ವಾ, ಏನಿದು ಅಂತ ಹೇಳಿದರೆ ಸ್ಪಷ್ಟ ತೋರಿಕೊಡುತ್ತಾರೆ. ನಂತರ ನಂಬಿ, ಅದನ್ನು ಹೇಳುತ್ತಾರೆ ಮಹಾನುಭಾವರು. ಒಂದಂತೂ ಸತ್ಯ ನೋಡಿ, ಲಾಜಿಕ್ ಅಂತ ಹೇಳ್ತಾರಲ್ಲ. ಈಗ ಅಪರೋಕ್ಷ ಜ್ಞಾನಿಗಳು ಅಂತ ಯಾವ ಯಾವ ಗುರುಗಳು ಅನ್ನೋದನ್ನು ನೀವು ನಂಬುತ್ತೀರಾ? ಜಯತೀರ್ಥರು ಯಾರ್ಯಾರಿದ್ದಾರೋ ಮಹಾನುಭಾವರು, ಅವರೆಲ್ಲರೂ ಒಂದಾನ ಪಕ್ಕೆಯಲ್ಲಿ ಇಡೋದು ಬೇಡ, ಮನಸ್ಸಲ್ಲೇ ಅಂದುಕೊಳ್ಳಿ. ಆಯಾ ಗುರುಗಳನ್ನ ನೀವು ರುಜುಗಳು ಅಂತ ಒಂದು ಕಲ್ಲಲ್ಲಿ ಬರದಂತೆ ಅವರ ಪಕ್ಕದಲ್ಲಿ ಇಟ್ಟಂತೆ ಮನಸ್ಸಲ್ಲಿ ಅಂದುಕೊಳ್ಳಿ, ಮನಸ್ಸಲ್ಲೇ ಬಂದು ಹೊಡೆದು ಬಿಡ್ತಾರೆ ನಿಮ್ಮನ್ನು. ಹೌದಾ ಅಲ್ವಾ? ಜಯತೀರ್ಥರ ಬಗ್ಗೆ ಪಕ್ಕದಲ್ಲಿ ಮನಸ್ಸಲ್ಲೇ ಅಂದುಕೊಳ್ಳಿ, ಜಯತೀರ್ಥ ರುಜುಗಳು ಅಂತ ಒಂದು ಕಲ್ಲು ಅಲ್ಲಿಟ್ಟಂಗೆ ಅಂದುಕೊಂಡು ಕೃಷ್ಣಾರ್ಥ ಮಸ್ತವ್ರ ನೀವು ಬಂದೇ ಹೇಳಿಬಿಡ್ತಾರೆ, ಯಾಕೆಂತ ಅರ್ಥ ಮಾಡ್ತಾ ಇದೆಯಾ ಅಂತ. ಅದು ಅವರು ವೃಂದಾವನಸ್ಥರಾದ ಮಾರನೇ ಕ್ಷಣದಿಂದ ವೇದವೇದ್ಯರು ಮೊದಲುಕೊಂಡು ಎಲ್ಲರೂ ಕೂಡ ಆ ಶಿರಾ ಪೂಜಾ ಮಾಡುತ್ತಾ ಇದ್ದಾರೆ. ವಾದಿರಾಜ ರುಜುಗಳು ಅಂತ ಪೂಜಾ ಮಾಡುತ್ತಾ ಇದ್ದಾರೆ, ವಾದಿರಾಜರ ಪಕ್ಕದಲ್ಲೇ ಇಟ್ಟು ಪೂಜಾ ಮಾಡುತ್ತಾ ಇದ್ದಾರೆ. ವಾದಿರಾಜರಿಗೆ ಸಮ್ಮತಿ ಇಲ್ಲದಿದ್ರೆ ಯಾಕೆ ಇಡುತ್ತಾರದು? ಹೌದೋ ಅಲ್ಲವೋ? ಇನ್ನೊಂದು ಇದರಿಗೆ ಕೂತಿದೆ, ತ್ರಿವಿಕ್ರಮ ದೇವರ ಎದುರಿಗೆ ಬರ್ತೀರಾ, ಧ್ವಜಸ್ತಂಭ ನೋಡುತ್ತೀರಾ, ಆ ಧ್ವಜಸ್ತಂಭ ವಾದರಾಜ ಪ್ರತಿಷ್ಠೆ ಮಾಡಿದ್ದು. ನಂತರ ಬುಡದಲ್ಲಿ ಚೂರು ಅಲುಗಾಡ್ಲಿಕ್ಕೆ ಶುರು ಆಯಿತದು. ಅದನ್ನು ವೇದನಿಧಿಗಳು ಎಷ್ಟು ಸಲ ನಿಲ್ಲಿಸಲಿಕ್ಕೆ ಹೋದರೂ ಕೂಡ ನಿಂತಿಲ್ಲ. ಯಾಕೆ ಅಂದ್ರೆ ಹೇಳುತ್ತಾರೆ, ನಾನೇನೋ ಸ್ತಂಭ ನಿಲ್ಲಿಸಿದೆ, ದೇವರ ಜ್ಞಾನ ಸ್ತಂಭ ಅದು, ಸಂಶಯದಿಂದಾಗಿ ಅಲುಗಾಡ್ಲಿಕ್ಕೆ ಶುರು ಆಯಿತು ಅಂತಾರೆ ವಾದಿರಾಜರು. ಅದಕ್ಕೆ ಎಷ್ಟು ಸಲ ನಿಲ್ಲಿಸಲಿಕ್ಕೆ ಹೋದರೂ ಬಗ್ಗತಾ ಇದೆ. ಅದಕ್ಕೆ ಹೇಳಿದರು, ನನ್ನ ಮೂರ್ತಿಯನ್ನ ಕೆತ್ತಿಸುವ ನಿಲ್ಲತ್ತೆ ಅಂದರು. ಈಗಲೂ ನೋಡಬಹುದು ಹಂಸಾರೂಢ ವಾದಿರಾಜರು, ಅದು ನಾವು ನೀವು ಕೆತ್ತದ್ದಲ್ಲ, ನಮ್ಮ ವೇದನಿಧಿಗಳು ಕೆತ್ತಿಸಿದರೆ ಸರಿಯಾಗಿ ನಿಲ್ಲಿತದು. ಅದಕ್ಕೆ ಧ್ವಜಸ್ತಂಭೋ ಭುಜಶ್ರೇಷ್ಠ ಭುಜಸ್ತಂಭೆ ಋತವಮಯ, ನಾನು ನನ್ನ ಭುಜದಿಂದ ಹಿಡಿದಿದ್ದೇನೆ ಅಂತ ಹೇಳುತ್ತಾರೆ. ಆಖ್ಯಾನ ಓದಿದವರಿಗೆ ಇಲ್ಲಿ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ವಾದಿರಾಜರ ಮಾತೇ ನೆನಪಾಗುತ್ತೆ. ಆ ಧ್ವಜಸ್ತಂಭ ನೋಡಿದಾಗೆಲ್ಲ ಪಕ್ಕದಲ್ಲಿ ವಾದಿರಾಜರು ಹೇಗೆ ಕಂಬ ಬಿದ್ದೋಗ್ತಾ ಇದ್ರೆ ಭುಜ ಕೊಟ್ಟು ನಿಲ್ಲಿಸ್ತಾರಲ್ಲ, ಆ ರೂಪ ನೆನಪಾಗುತ್ತೆ. ಅಂಥ ಅದ್ಭುತವಾದ ಪ್ರಪಂಚ ಇದು. ಆ ಪ್ರಪಂಚವನ್ನು ಪರಿಚಯ ಮಾಡಿಕೊಟ್ಟಂತೆ ಈ ವಿಶೇಷವಾಗಿರತಕ್ಕಂಥ ಗ್ರಂಥ ಸ್ವಪ್ನ ವೃಂದಾವನ ಖ್ಯಾನ. ಸರಿ, ತಮ್ಮ ಶಿಷ್ಯರಾಗಿರತಕ್ಕಂಥ ರಾಮಚಂದ್ರಾಚಾರ್ಯರಿಗೆ ಶ್ರೀಕೃಷ್ಣಾಚಾರ್ಯರಿಗೆ ತಾವು ಅಪ್ಪಣೆ ಮಾಡಿ ಇದರ ಅರ್ಥವನ್ನ ಚೆನ್ನಾಗಿ ತಿಳಿಸಿಕೊಡಬೇಕು ಅಂದರೆ ಅವರು ಸ್ವಲ್ಪ ಭಾಗಕ್ಕೆ ಮಾತ್ರ 16 ಅಧ್ಯಾಯಗಳಿಗೆ ಮಾತ್ರ ವ್ಯಾಖ್ಯಾನ ಬರೆದರು. ಮುಂದಿನದ್ದು ಇಲ್ಲಿ ಹೇಳುತ್ತಾರೆ, ವೈಭವ ಪರ್ವ ನಿದರ್ಶನ ಪರ್ವ ಎಲ್ಲ ಬರ್ತಾ ಇದೆ. ಅವೆಲ್ಲ ನಿಮಗೆ ಸದ್ಯಕ್ಕೆ ಅರ್ಥ ಆಗಲ್ಲ. ಹೇಗೆ ಅಂದರೆ ಎಲ್ಲ ಬಿಸಿಬೇಳೆ ಬಾತು ಎಲ್ಲ ಇರುತ್ತೆ ಅಡಿಗೆ, ಆ ಚಿಕ್ಕ ಮಗು ಹೀಗೆ ನೋಡ್ತಾ ಇರುತ್ತೆ ನನಗೇನು ಬೇಕು ಅಂತ, ಅದನ್ನು ಬಾಯಿರಿಟ್ಟರೆ ಮತ್ತೆ ಊಟಕ್ಕೆ ಬರೋದೇ ಇಲ್ಲ. ಹಾಗೆ ನನ್ನ ಪ್ರಯತ್ನ ಇಷ್ಟೇ, ಇದ್ದದ್ದೆಲ್ಲ 22 ಅಧ್ಯಾಯದಲ್ಲಿ ಏನೇನು ಹೇಳಿದ್ದಾರೆ ಎಲ್ಲ ಕೂಡ ಒಂದು ವಾರದಲ್ಲಿ ಹೇಳಿ ಹೆದರಿಸಿ ಕಳಿಸೋದು ನನಗೆ ತಾತ್ಪರ್ಯ ಇಲ್ಲ. ಇದರಲ್ಲಿ ನಿಮಗೆ ಎಟಕುವಂಥದ್ದೆಷ್ಟು, ಈ ಒಂದು ವಾರದಲ್ಲಿ ಎಟಕುವಷ್ಟು ಹೇಳಿ ನಿಮಗೆ ನಿಜವಾದ ರುಚಿ ವಾದಿರಾಜರು ಹುಟ್ಟಿಸಿದ ಮೇಲೆ ಮತ್ತಿನ್ನೊಮ್ಮೆ ಸೇರೋಣ, ಮತ್ತಿನ್ನೊಮ್ಮೆ ಸೇರೋಣ. ಹಾಗೆ 22 ಅಧ್ಯಾಯ ಪೂರ್ಣ ಆದರೆ ಅಪರೂಪವಾಗಿರತಕ್ಕಂಥ ಯಜ್ಞ ಆಗುತ್ತೆ. ಸರಿ, ತದನಂತರ ಮಹಾನುಭಾವರು ಅವರ ಜೀವನದಲ್ಲಿ ಆಖ್ಯಾನದಲ್ಲಿ ಏನೇನು ಹೇಳಿದ್ದಾರೆ ರಾಜರು ಅವೆಲ್ಲ ನಡೆಯಿತು. ನಮ್ಮ ವಿಶ್ವಪ್ರಿಯತೀರ್ಥರ ಚರಿತ್ರೆಯಲ್ಲಿ ತುಂಬಾ ಹೇಳುತ್ತಾರೆ ರಾಜರು, ಹೇಳುತ್ತಾರೆ ನಿನಗೆ ರಾಜ ಸಿಂಹಾಸನದಲ್ಲಿ ಕೂಡಿಸಿ ಚಾಮರ ಹಾಕ್ತಾನೋ ಶಿಬಿಕಾರೋಹಣಂ ಕೃತಂ ಅಂತ ಹೇಳುತ್ತಾರೆ. ಅದು ಯಾವಾಗ? ಬ್ರಾಹ್ಮಣನಾಗಿದ್ದಾಗ ಹೇಳಿದ್ದು, ಮೂಕ ಬ್ರಾಹ್ಮಣನಾಗಿದ್ದಾಗ ಹೇಳಿದ್ದು. ವೃಂದಾವನಾಚಾರ್ಯರಾದಾಗ ಕೊಚ್ಚಿ ದೇಶದ ರಾಜ ಇವರನ್ನ ಕರೆದುಕೊಂಡು ಹೋಗಿ ಸಿಂಹಾಸನದ ಮೇಲೆ ಕೂಡಿಸಿ ಚಾಮರ ಹಾಕುತ್ತಾನೆ. ಇದೆಲ್ಲ ಕೊಚ್ಚಿ ರಂಗಪ್ಪಾಚಾರ್ಯರು ಅಂತ ಮಹಾನುಭಾವರು ವಿಶ್ವಪ್ರಿಯ ಲೀಲಾಮೃತ ಅಂತ ಬರೀತಾರೆ ಆ ಗ್ರಂಥದಲ್ಲಿ, ಬಹಳ ಚೆನ್ನಾಗಿ ಬರುತ್ತೆ. ಆ ರೀತಿಯಲ್ಲಿ ನಮಗಿಲ್ಲಿ ಬೇಕಾಗಿದ್ದೇನೆ ಅಂದರೆ ರಾಜರು ಅಪರೂಪದ ಗ್ರಂಥ ಬರೆದರು, ಹಯಗ್ರೀವ ದೇವರ ಆಜ್ಞೆಯಿಂದ ಬರೆದರು. ಆ ಆಜ್ಞೆಯಿಂದ ಬರೆದ ಗ್ರಂಥದಲ್ಲಿ ಏನೇನಿದೆ, ಇದು ಬರೀ ಬ್ರಾಹ್ಮಣನ ಒಂದು ಜೀವನ ಚರಿತ್ರೆ ಅಲ್ಲ. ಇದರಲ್ಲಿ ನೋಡಿ, ನೀನು ಹೋಗು, ನೀನು ಬಾ, ಇಲ್ಲಿ ನೋಡು, ಈ ಮಾತುಗಳಲ್ಲೇ ವೇದಾರ್ಥಗಳನ್ನು ತುಂಬಿದ್ದಾರೆ ವಾದ್ಯರಾದರು. ಮೇಲ್ನೋಟಕ್ಕೆ ಆ ಮಾತು, ಒಳಗೆಲ್ಲ ವೇದದ ಭಾಷ್ಯ ತುಂಬಿದ್ದಾರೆ. ಹೇಳ್ತಾರೆ ಪುರುಷ ಸೂಕ್ತದ ವ್ಯಾಖ್ಯಾನ, ಇಡೀ ವೇದಗಳ ವ್ಯಾಖ್ಯಾನ, 37 ಗ್ರಂಥಗಳ ಸಾರ ಪೂರ್ಣವಾಗಿ ತುಂಬಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಮಹಿಮೆಯನ್ನೆಲ್ಲ ಪೂರ್ಣವಾಗಿ ಪ್ರಕಟ ಮಾಡಿದ್ದಾರೆ. ನಾಲ್ಕನೆಯದು ಆ ಬ್ರಾಹ್ಮಣನ ಚರಿತ್ರೆ. ದೇತೀರ್ಥರು ಅಂದ್ರೆ ಮೈಮರೆತು ನಮಸ್ಕಾರ ಮಾಡ್ತೀವಲ್ಲ, ಅಂಥದ್ದೇ ಪ್ರತಿಮ ಯಾರು, ವೃಂದಾವನಾಚಾರ್ಯರು. ಅದ್ಭುತವಾದಂಥ ಅವರು, ಅವರ ಚರಿತ್ರೆ, ಅವರ ಶಿಷ್ಯರ ಚರಿತ್ರೆ. ವಾದಿರಾಜರ ಸುತ್ತು ಹೇಗೆ ಮಧ್ವಾಚಾರ್ಯರ ಸುತ್ತು ಗರುಡ ಶೇಷ ರುದ್ರಾದಿಗಳೆಲ್ಲ ನಾನಾ ಅವತಾರಗಳು ಅಂದ್ರೆ ಗರುಡ ದೇವರು ಬಿಟ್ಟು ಮಿಕ್ಕವರೆಲ್ಲ ಯತಿರೂಪದಿಂದ ಬಂದರು ಅಂತ ನಮಗೆ ಈಗಲೂ ಇದೆ. ಪದ್ಮನಾಭ ತೀರ್ಥರು ಅಂದ್ರೆ ನಮಸ್ಕಾರ ಮಾಡ್ತೀವಿ, ಹೌದಾ, ಶೇಷದೇವರೇ ಬಂದ್ರಪ್ಪ ಅಂತ ಹೇಳಿ. ಅಲ್ಲ, ನೀವು ಅಂದುಕೊಂಡ್ರೆ ಏನ್ರಿ ಉಪಯೋಗ, ಅದಕ್ಕೆ ಪ್ರಮಾಣ ಇರಬೇಕಲ್ಲ. ಅಂದ್ರೆ ರಾಯರ ಚರಿತ್ರೆ ನೋಡಿ, ರಾಘವೇಂದ್ರ ವಿಜಯ, ರಾಘವೇಂದ್ರ ವಿಜಯದಲ್ಲಿ ಬರೆಯುತ್ತಾರೆ ಪದ್ಮನಾಭ ತೀರ್ಥರು ಪಾಠ ಮಾಡುವಾಗ ಹೇಗಿತ್ತು ಅಂದ್ರೆ ಹೇಳುತ್ತಾರೆ, ಶೇಷದೇವರು ಪದ್ಮನಾಭ ತೀರ್ಥರು ಪಾಠ ಮಾಡುವಾಗ ಮುಖಕ್ಕೆ ಒಂದು ವಸ್ತ್ರ ಹಾಕೊಂಡು ಮಾಡ್ತಾ ಇದ್ರಂತೆ, ಮುಖಕ್ಕೆ ವಸ್ತ್ರ ಹಾಕೊಂಡು ಪಾಠ ಮಾಡ್ತಾ ಇದ್ರಂತೆ. ಯಾಕೆ ಹಾಗಾಕೋಬೇಕು ಅಂತ ಹೇಳಿದ್ರೆ, ಅವರು 1000 ಹೆಡೆಗಳಿಂದ 1000 ತಲೆಗಳಿಂದ ಆ ಭಾಷ್ಯವನ್ನು ಹೇಳಲಿಕ್ಕೆ ಶುರು ಮಾಡಿದರೆ ಇವರಿಗೆ ಒಂದೇ ಶಿರಸ್ಸು ಮಾತ್ರ ಕಾಣಿಸ್ತಾ ಇತ್ತು, ಮಿಕ್ಕದು ಕಾಣಿಸಿದ್ರೆ ಹೆದರಬಿಡ್ತಾರೆ ಅಂತ ಹೇಳಿ ಮುಖಕ್ಕೆ ವಸ್ತ್ರ ಹಾಕ್ತಾ ಇದ್ರು ಅಂತ ಅಲ್ಲಿ ಉಲ್ಲೇಖ ಬರುತ್ತೆ. ಎಲ್ಲಿ? ರಾಘವೇಂದ್ರ ವಿಜಯದಲ್ಲಿ. ಅಲ್ಲ, ಅದು ಮಾತ್ರ ಪ್ರಮಾಣವಾ? ಅಂದರೆ ಆ ಗ್ರಂಥ ಬರೆದು ರಾಯರಿಗೆ ತೋರಿಸಿದಾಗ ಮುದ್ರೆ ಹಾಕಿ ಸರಿ ಅಂತ ಕೊಟ್ಟದ್ದು ರಾಯರು. ಅದಕ್ಕೆ ನಾವು ಪ್ರಮಾಣ ಅಂತ ತಗೋಬಹುದು, ಹೌದಾ? ಈ ತರ ಇದೆ. ಆ ರೀತಿಯಲ್ಲಿ ಹೇಗೆ ಮಧ್ವಾಚಾರ್ಯರ ಸುತ್ತವರು ಶಿಷ್ಯರೆಲ್ಲ ಯತಿಗಳಾಗಿ ಬಂದ್ರೋ, ಶಿಷ್ಯರಾಗಿ ಬಂದ್ರೋ ದೇವತೆಗಳೆಲ್ಲ, ಹಾಗೆ ವಾದಿರಾಜರ ಸುತ್ತು ಇವರು ಭಾವಿ ವಾಯುಗಳಲ್ವ, ಭಾವಿ ಸಮೀರರಲ್ವ. ಆ ರೀತಿಯಲ್ಲಿ ಭಾವಿ ಪದಕ್ಕೆ ಬರತಕ್ಕಂಥ ಎಲ್ಲ ಅಗ್ನಿ ಮೊದಲಾದಂಥ ಎಲ್ಲರೂ ಇಂದ್ರ, ಭಾವಿ ಇಂದ್ರ, ಭಾವಿ ಅಗ್ನಿ ಎಲ್ಲರೂ ಕೂಡ ಅವರು ಶಿಷ್ಯರಾಗಿ ಬಂದ್ರು. ಎಲ್ಲಿ ಬಂದ್ರು? ಪ್ರತ್ಯಕ್ಷವಾಗಿಯೂ ಬಂದ್ರು, ಸ್ವಪ್ನದಲ್ಲೂ ಬಂದ್ರು. ಅವರವರ ಹೆಸರುಗಳೇನು? ಒಂದೊಂದು ಜನ್ಮದಲ್ಲಿ ಒಂದೊಂದು ಹೆಸರುಗಳು ಬಂತು. ನಾನಾ ರೀತಿಯ ಹೆಸರುಗಳು ಬರುತ್ತೆ, ಶೇಷ, ಸೀತಾಪಸಿ, ಸೀತಾಪತಿ, ವ್ಯಾಸ, ಲಕ್ಷ್ಮೀಪತಿ ಎಲ್ಲ ಹೆಸರುಗಳಿಂದ ಬರ್ತಾರೆ. ಈ ವೃಂದಾವನಾಖ್ಯಾನದಲ್ಲವೆಲ್ಲ ಬರುತ್ತೆ. ಅದು ಯಾರ್ರಿ, ಏನೋ ಲಕ್ಷ್ಮೀಪತಿ, ವ್ಯಾಸ, ಸೀತಾಪತಿ ಏನೇನೋ ಹೇಳ್ತೀರಾ, ಯಾರಿವರು ಅಂದ್ರೆ ಏನೂ ಅಲ್ಲ, ವಾದಿರಾಜರ ಶಿಷ್ಯವರ್ಗ. ಮುಂದಿನ ಸಾಧನೆ ನೋಡಿ, ಒಂದೇ ಗುಂಪು ಎಲ್ಲಿರುತ್ತೆ? ಸಾಧಕರಾದವರು ಹಿಂದಿನ ಜನ್ಮದಲ್ಲಿ ಮಾಡಿರ್ತಾರೆ ಒಂದೇ ಗುಂಪು, ಅವರನ್ನು ಇನ್ನೊಂದು ಕಡೆ ಕಳಿಸಿದಾಗ ಇನ್ನೊಂದು ಜನ್ಮದಲ್ಲಿ ಎಲ್ಲೋ ಒಬ್ಬರನ್ನು ಹುಟ್ಟಿಸಿರ್ತಾನೆ ಸ್ವಾಮಿ, ಅವರ ಹತ್ರ ಎಲ್ಲರನ್ನ ಕರ್ಕೊಂಡು ಹೋಗಿ ಅವರು ಸುತ್ತೇ ಸೇರಿಸಿ ಆ ಗುಂಪು ಗುಂಪು ಸಾಧನೆ ಹಾಗೆ ಹಾಗೆ ಜನ್ಮ ಜನ್ಮಗಳಲ್ಲಿ ಮಾಡಿಕೊಂಡು ಹೋಗುವಂತೆ ಭಗವಂತ ವ್ಯವಸ್ಥೆ ಮಾಡುತ್ತಾನೆ. ಆ ರೀತಿಯಲ್ಲಿ ವೃಂದಾವನಾಚಾರ್ಯರಾಗಿದ್ದಾಗ ಅವರೆಲ್ಲರೂ ಬಂದರು, ಅವರೆಲ್ಲರೂ ಬಂದು ವೃಂದಾವನಾಚಾರ್ಯರ ಸುತ್ತು ಸೇರಿ ಅದ್ಭುತವಾದ ರೀತಿಯಲ್ಲಿ ಸಾಧನೆ ಮಾಡಿದರು. ಇದೆಲ್ಲ ಒಂದು ಕಡೆ ನಮ್ಮ ಜೀವನದಲ್ಲಿ ನಮಗೆ ಬೇಕಾಗಿದ್ದನ್ನ ಹೇಗೆ ಕೊಡಬೇಕು ಎಂಬುದನ್ನ ಅದರ ಮೂಲಕವೂ ತಿಳಿಸಿಕೊಡುತ್ತಾರೆ. ನಿಮ್ಮ ನಿಮ್ಮ ಜೀವನದಲ್ಲಿ ಸಂಶಯಗಳು ಬಂತವ, ದುಃಖ ಬಂತ, ವೃಂದಾವನ ಆಖ್ಯಾನ ತೆಗೆದು ನೋಡಿದ್ರೆ ಉತ್ತರ ಗೊತ್ತಾಗುತ್ತೆ. ಇದು ನಮಗೆಲ್ಲ ಅನುಭವ, ಅನೇಕ ಜನರಿಗೆ ಅನುಭವ. ವೃಂದಾವನ ಆಖ್ಯಾನ ಪ್ರಶ್ನೆ ಹಾಕಿದ್ರೆ ಸಾಕು, ಡೈರೆಕ್ಟ್ ಆಗಿ ಉತ್ತರ ಕೊಡ್ತಾರೆ ರಾಯರು. ನೋಡಪ್ಪ ಹೀಗಾಗುತ್ತೆ ಅಂತ ಉತ್ತರ ಕೊಡುತ್ತಾರೆ. ಆ ರೀತಿಯಲ್ಲಿ ಸಾಮಾನ್ಯ ಜನರಿಗೆ ಧೈರ್ಯ ಕೊಡುವಂಥ, ಮಂದತನ ಬಿಡಿಸುವಂಥ ಅದ್ಭುತ ಗ್ರಂಥವನ್ನು ಕೊಟ್ಟು ನಮಗೆ ರಾಜರು ಉಪಕಾರ ಮಾಡಿದ್ದಾರೆ. ಅಂಥ ಗ್ರಂಥವನ್ನ ನಾವು ಇಂದಿನಿಂದ ಶುರು ಮಾಡಿದ್ದೀನ, ಶುರು ಮಾಡಿಲ್ಲ, ಉಪೋದ್ಘಾತ ಮಾತ್ರ ಹೇಳಿದೆ. ಉಪೋದ್ಘಾತ ಸರಿಯಾಗಿ ಆಯಿತಾ ಗ್ರಂಥ ಓಡುತ್ತೆ, ಚೆನ್ನಾಗಿ ತಲೆಯಲ್ಲಿ ಹಿಡಿಯುತ್ತೆ. ಅದಿಲ್ಲವಾ,
ಸುಮ್ಮನೆ ನಾನು ಹೇಳುತ್ತಾ ಹೋದರೆ ಏನೋ ಹೇಳಿದ್ದಾರೆ ಅಂತ ನಾಳೆಯಿಂದ ಏನು ಬರುತ್ತೆ, ಜೊಂಪು ಬರಲಿಕ್ಕೆ ಶುರುವಾಗುತ್ತೆ. 11 ಗಂಟೆಗೆ ಹೇಳ್ತೀರಾ, 9 ಕಾಲಕ್ಕೆ ಕೂಡ್ತೀರಾ, ಸಮಾಧಿ ಯೋಗದಲ್ಲಿ ಇರ್ತೀರಾ, ಪ್ರವಚನ ಶುರುವಾದ ಕೂಡಲೇ ಸಮಾಧಿ ಬರುತ್ತೆ. ಯೋಗಿಗಳಿಗೂ ಬರಲ್ಲ, ಅವರು ಆಶ್ಚರ್ಯ ಪಡ್ತಾ ಇರ್ತಾರೆ, ಯೋಗ ಎಷ್ಟು ಬೇಗ ಬರುತ್ತೆ ಸಮಾಧಿವರಿಗೆ ಅಂತ. ಯಾಕೆ ಸಬ್ಜೆಕ್ಟೇ ಅರ್ಥ ಆಯ್ತಾಗಿದ್ರೆ ಸಮಾಧಿಯಲ್ಲಿ ಏನು ಬರಬೇಕು? ಆ ರೀತಿಯಲ್ಲಿ ವಿಷಯ ಅರ್ಥ ಆಯ್ತಾನೆ. ಇನ್ನೊಂದು ವಿಷಯ ಹೇಳುತ್ತೇನೆ, ಇನ್ನು 10 ನಿಮಿಷ ಇದೆ ನಿಮಗೆ ತೀರ್ಥಕೊಳ್ಳಿಕ್ಕೆ. ಹೌದಾ? ಸರಿ, ಶುರು ಮಾಡ್ತೇನೆ. ಈ ಗ್ರಂಥದಲ್ಲಿ ಏನು ಹೇಳಿದ್ದಾರೆ ಅಂತ ಇಷ್ಟು ಹೇಳಿದರು. ಹೇಗೆ ಹೇಳಿದ್ದಾರೆ ಎಂಬುದನ್ನ ಶ್ರೀಮುಷ್ಣಾಚಾರ್ಯರು ಪರಿಚಯ ಮಾಡುತ್ತಾರೆ. ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜ ಹೃದಂ ಭೋಜ ಮಂದಿರಂ ವಾದಿಕಂಧರಂ. ಒಳಗಿರುವ ಭಗವಂತನಿಗೆ ನಮಸ್ಕಾರ ಮಾಡುತ್ತಾ ಅವರು ಶುರು ಮಾಡ್ತಾ ಇದ್ದಾರೆ. ಲಕ್ಷ್ಮೀಕಾಂತಂ, ಲಕ್ಷ್ಮೀಕಾಂತನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ಭೂ ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ. ಎಲ್ಲೆಲ್ಲಿ ಯಾರ್ಯಾರ ಸ್ತೋತ್ರ ಆಯಿತು? ಒಂದು ಸಲ ಸೋದೆ ಮಠದ ಪೀಠ ನೋಡಿದ್ದೀರಾ? ಪೀಠ ನೋಡಿದಾಗ ಮೇಲೆ ಕೂತಿರೋದು ಯಾರು? ಭೀಮಸೇನ ಕರಾರ್ಚಿತ ಲಕ್ಷ್ಮೀನಾರಸಿಂಹ ಹೌದಾನೆ, ಆತನ ಸ್ತೋತ್ರ ಮಾಡುತ್ತಾರೆ. ಲಕ್ಷ್ಮೀಕಾಂತಂ ಭೀಮಸೇನ ಕರಾರ್ಚಿತ. ಕಳಗೆ ಚೂರು ಬಂದರೆ ವರಾಹದೇವರಿದ್ದಾರೆ. ಯಾಕೆ? ಹಯಗ್ರೀವ ದೇವರು ಇದ್ದಾರೆ, ವರಾಹದೇವರು, ಹಯಗ್ರೀವ ದೇವರು, ಮಧ್ಯೆ ವೇದವ್ಯಾಸ ದೇವರಿದ್ದಾರೆ. ಆ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಲಕ್ಷ್ಮೀಕಾಂತಂ ನರಸಿಂಹದೇವರ ಸ್ತೋತ್ರ ಮಾಡಿದರು. ಭೂವರಾಹಂ ಪಟ್ಟದ ದೇವರು ಭೂವರಾಹ. ಭಜೇಹಂ ಬಾದರಾಯಣಂ ವೇದವ್ಯಾಸರೇ ಕೊಟ್ಟಿರತಕ್ಕಂಥ ವ್ಯಾಸಮುಷ್ಟಿ. ಅದ ಮೇಲೆ ವಾದಿರಾಜ ಹೃದಂಭೋಜ ಮಂದಿರಂ ವಾದಿಕಂಧರಂ. ವಾದಿರಾಜರ ಹೃದಯಾಂಬೋಜ ಮಂದಿರದಲ್ಲಿರತಕ್ಕಂಥ ಹಯಗ್ರೀವನನ್ನ ನಾನು ಭಜನೆ ಮಾಡುತ್ತೇನೆ ಅಂತ ಆ ದೇವರ ಪರಿಚಯ ಮಾಡಿಕೊಟ್ಟ ರೀತಿ. ಅಲ್ಲ, ಪೀಠದಲ್ಲಿರುವ ದೇವರ ಪರಿಚಯ ಮಾಡಿಕೊಟ್ಟರು ಅಂದ್ರೆ ಪೀಠದಲ್ಲಿರುವ ದೇವರ ಪರಿಚಯ ಮಾಡಿಕೊಟ್ಟದು ಮಾತ್ರ ಅಲ್ಲ, ನಮ್ಮ ಜೀವನದ ನಿಯಾಮಕ ಮೂರ್ತಿಗಳ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ಲಕ್ಷ್ಮೀಕಾಂತ, ಲಕ್ಷ್ಮೀಕಾಂತ ಶಬ್ದಕ್ಕೆ ಅರ್ಥ ಏನು ಅಂತ ನೋಡಿದಾಗ, ಲಕ್ಷ್ಮೀ ಶ್ರೀ ಲಕ್ಷ್ಮೀ ಅಂದ್ರೆ ಅರ್ಥ ಏನು? ಕಾಂತಿ, ಜ್ಞಾನ, ಸಂಪತ್ತು, ಇವೆಲ್ಲ ಶ್ರೀ ಎಂಬುದಕ್ಕೆ ತುಂಬಾ ಅರ್ಥಗಳಿವೆ. ಇನ್ನೊಂದು, ಶ್ರೀ ಅಂದರೆ ಇಂದ್ರಿಯಗಳು, ಇಂದ್ರಿಯಗಳೇ ದೊಡ್ಡ ಸಂಪತ್ತು. ನಮಗೆ 1 ಕೋಟಿ ರೂಪಾಯಿ ಕೊಡ್ತೇನೆ, ನಿಮಗೆ ಕಿಡ್ನಿ ಕೊಡ್ತೀರಾ ಅಂದ್ರೆ ಹೋಗ್ರಿ ಅಂತ ಹೇಳ್ತೀನಿ. ಅಂದ್ರೆ ಇಂದ್ರಿಯಗಳು ದೊಡ್ಡ ಸಂಪತ್ತು ನಮಗೆ, ಆ ಸಂಪತ್ತಿಗೆ ಕಾಂತ, ಲಕ್ಷ್ಮೀಕಾಂತ. ಇಂದ್ರಿಯಗಳಿಗೆ ನಾಯಕಳು ಯಾರು? ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಗೆ ನಿಯಾಮಕನೇ ಭಗವಂತ. ಲಕ್ಷ್ಮೀಕಾಂತಂ ಅಂದ್ರೆ ಒಂದು ಮಾತಲ್ಲಿ ಹೇಳಬೇಕಾದ್ರೆ ಇಡೀ ಏಕಾದಶ ಸ್ಕಂಧ ಅರ್ಥವನ್ನ ಆ ಮಾತಲ್ಲಿ ಹೇಳಿದ್ರು. ಏನದು? ನಮ್ಮ ಇಡೀ ಜೀವನದಲ್ಲಿ ಜೀವನವೇ ದೊಡ್ಡ ಯಜ್ಞ. ಆ ಯಜ್ಞವನ್ನ ದೇವರಿಗೆ ಅರ್ಪಣೆ ಮಾಡಬೇಕಂತೆ. ಬದುಕನ್ನೇ ದೊಡ್ಡ ಯಜ್ಞವನ್ನಾಗಿ ಅರ್ಪಣೆ ಮಾಡಬೇಕು. ಯಜ್ಞವೇ ಅರ್ಪಣೆ ಮಾಡಬೇಕು ಅಂತಾದರೆ ಯಜ್ಞ ಎಲ್ಲಿ ನಡೆಯಬೇಕಪ್ಪ? ನಮ್ಮಲ್ಲೇ ನಡೆಯಬೇಕು. ನಮ್ಮ ಬದುಕೇ ದೊಡ್ಡ ಯಜ್ಞ. ಅಂದರೆ ಯಜ್ಞ ಅಂದ್ರೆ ಏನಿರಬೇಕು? ಒಂದು ಕುಂಡ ಅಂತ ಇರಬೇಕಾ? ಮಿನಿಮಮ್ ಅಗ್ನಿ ಅಂತ ಉರಿತಾ ಇರಬೇಕಾ? ಆಹುತಿ ಹಾಕ್ಲಿಕ್ಕೆ ಅನ್ನ ತುಪ್ಪ ಸಮಿತ್ತು ಎಲ್ಲ ಇರಬೇಕಾ? ಹಾಕೋರಿರ್ಬೇಕಾ? ನೋಡೋರಿರ್ಬೇಕಾ? ಕಣ್ಣರಿಸ್ಕೊಂಬವರು ಹೊಗೆ ಬಂದ್ರೆ ಎಲ್ಲರೂ ಇದ್ರೆ ತಾನೇ ಹೋಮ ಅಂತ ಆಗುತ್ತೆ. ಇದ್ದಾರೆ ಅಂದ್ರು. ನಮ್ಮ ಶರೀರವೇ ಕುಂಡ, ಉಪಕುಂಡಗಳು 11 ಕುಂಡಗಳಿವೆ. ಇಂದ್ರಿಯಗಳೇ ಕುಂಡಗಳು, ಇಂದ್ರಿಯಗಳಲ್ಲಿ ಉರಿಯುವ ಅಗ್ನಿಯೇ ಭಗವದ್ ರೂಪ. ಆ ಭಗವದ್ ರೂಪದಲ್ಲಿ ಹಾಕುವ ತುಪ್ಪ, ನಾವು ತಿನ್ನುವ ಕುಡಿಯುವ ಪದಾರ್ಥಗಳೇ ತುಪ್ಪ. ಆ ತುಪ್ಪ ಆಹುತಿಯನ್ನು ಕೊಡುವವರೇ ದೇವತೆಗಳು. ದೇವತೆಗಳೇ ಇಲ್ಲಿ ವಿಶೇಷವಾದ ಯಜ್ಞ ಮಾಡುತ್ತಾ ಇದ್ದಾರೆ. ಅಲ್ಲಿ ನಿಂತ ಸ್ವಾಮಿ ಯಾರು ಅಂದ್ರೆ ಲಕ್ಷ್ಮೀಕಾಂತ ನಾರಸಿಂಹ. ಅಲ್ಲ, ಇವರೇನೋ ಹೇಳಿದ್ದಾರೆ ಅಂತ ಅಲ್ಲಿ ಕೂಡಿಸ್ತೀರಾ ಅಥವಾ ಅಲ್ಲೇ ಯಾರಾದರೂ ಹೇಳಿದ್ದಾರ ಅಂದ್ರೆ ಹೇಳುತ್ತಾರೆ. ಮನ್ಯು ಸುತ್ತ ಒಂದು ಸಲ ನೋಡಿ, ಮನ್ಯುರು ಹೋತ. ಮನ್ಯು ನಾಮಕ ನಾರಸಿಂಹನೇ ನಮ್ಮ ಸಕಲೇಂದ್ರಿಯಗಳಲ್ಲಿ ನಿಂತು ಎಲ್ಲಾ ಇಂದ್ರಿಯಗಳಲ್ಲಿ ಆ ದೇವತೆಗಳ ಮೂಲಕ ಆಹುತಿಯನ್ನ ಕೊಡಿಸುವವ, ಕೊಡುವವ, ಸ್ವೀಕಾರ ಮಾಡುವವ, ಯಜ್ಞ ಪೂರ್ಣ ಮಾಡುವವ, ಆದ್ದರಿಂದ ನರಸಿಂಹರೂಪಿ ಭಗವಂತ ನಮ್ಮ ಎಲ್ಲರ ಇಂದ್ರಿಯಗಳಲ್ಲಿದ್ದಾನ. ಇದ್ದು ಆ ದೇವತೆಗಳಲ್ಲಿ ನಿಂತು ನಾವು ತಿನ್ನುವ, ಕುಡಿಯುವ, ನೋಡುವ, ಕೇಳುವ ಎಲ್ಲಾ ಪದಾರ್ಥಗಳನ್ನ ಆಹುತಿ ಕೊಡತಾ ಇದ್ದಾನ. ಹಾಗಾದರೆ ಯಾರು ಯಜ್ಞ ಕರ್ತೃ, ಯಜ್ಞ ಭೋಕ್ತೃ? ನರಸಿಂಹ ಹೇಳಿದರ ಅದು ಎಲ್ಲೆಲ್ಲಿದ್ದಾನೆ ಹೇಳಿ? ಒಬ್ಬರಲ್ಲಿದ್ದಾನ. ಇಡೀ ಬ್ರಹ್ಮಾಂಡದಲ್ಲಿರುವ ಸಕಲ ಚೇತನ ರಾಶಿಗಳ 11 ಇಂದ್ರಿಯದಲ್ಲಿ ನರಸಿಂಹ ರೂಪ 11 ರೂಪದಿಂದ ನಿಂತಿವೆ. ಎಲ್ಲರಲ್ಲಿ ನಿಂತು ಆಹುತಿ ಕೊಡ್ತಾ ಇದ್ದಾನೆ. ವಾದಿರಾಜರು ನೋಡಿದ್ರಂತೆ, ಅಪ್ಪ, ನರಸಿಂಹನ ಮೇಲೆ ಕೂಡಿಸಿದ್ರು. ಯಾಕೆ ಅಂದ್ರೆ ಎಲ್ಲಾ ಜೀವರಾಶಿಗಳ ಎಲ್ಲಾ ಇಂದ್ರಿಯಗಳಲ್ಲಿ ನಿಂತು ಯಜ್ಞ ನಡೆಸುವ ಮೂರ್ತಿ ಮೇಲಕ್ಕಿರಲಿ ಅಂತ ಕೊಟ್ರು. ಅದೇ ಲಕ್ಷ್ಮೀಕಾಂತಂ. ಆ ಒಂದು ಶಬ್ದ ಉಚ್ಚಾರ ಮಾಡಿದರೆ ಸಾಕು, ಸಕಲ ಜೀವರಾಶಿಗಳ ಒಳಗೆ ಜೀವನ ಯಜ್ಞವನ್ನು ನಡೆಸತಕ್ಕಂತಹ ನರಸಿಂಹ ರೂಪ ನೆನಪಾಗುತ್ತೆ. ಆ ರೂಪ ವಾದಿರಾಜರ ಕರಾಕ್ಷಿತ, ಭೀಮಸೇನ ದೇವರ ಕರಾಕ್ಷಿತ ಅದು. ಲಕ್ಷ್ಮೀಕಾಂತಂ ಭೂವರಾಹಂ. ಅದಕ್ಕೆ ನರಸಿಂಹದೇವರ ಸ್ಮರಣೆ ಯಾಕೆ ಮಾಡಬೇಕು ಹೇಳಿ? ದುರಿತಾದಿ ನಿವೃತ್ತಯೇ. ನಮಗೆ ದೇವರ ಹತ್ರ ಬರಲಿಕ್ಕೆ ನಮಗೆ ಪಾಪ ಜಾಸ್ತಿ ಇರುತ್ತೆ, ಬರೋದೇ ಇಲ್ಲ, ಬುದ್ಧಿ ಬರಲ್ಲ. ಸ್ವದೇಗ್ ಹೋಗ್ಬೇಕು 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 ಅಂಬೋದ್ರಲ್ಲೇ ಹೋಗ್ಬಿಟ್ಟಿರ್ತೀವಿ ನಾವು, ಬರೋದೇ ಬಹಳ ಕಷ್ಟ. ಅಂದ್ರೆ ಆ ಪಾಪ ಅಡ್ಡಿ ಕೂತಿರುತ್ತೆ. ಪಾಪ ಹೋದ್ರೆ ತಾನೆ, ಹೋಗ್ಬೇಕಾದ್ರೆ ಯಾರು ಕಳಿಬೇಕು? ನರಸಿಂಹ. ಅದಕ್ಕೆ ಲಕ್ಷ್ಮೀಕಾಂತಂ ಭೂವರಾಹಂ ಅಂದ್ರು. ನರಸಿಂಹ ಹೊರಗಿನ ಅಡ್ಡಿಗಳು ತೆಗೆದು ಬಿಟ್ರೆ ಒಳಗೆ ಸಾಧನೆ ಮಾಡಲಿಕ್ಕೆ ನಮ್ಮೊಳಗೇನೆ ತುಂಬಾ ಪಾಪ ಕೂತಿರುತ್ತೆ, ಸಾಧನೆ ಮಾಡಲಿಕ್ಕೆ ಅಡ್ಡಿಯಾಗಿ ಕೂತಿರುತ್ತೆ. ಇಲ್ಲಿಗೇನೋ ಬರ್ತೀವಿ, ಹೌದಾ? ಆಖ್ಯಾನ ಪ್ರವಚನಕ್ಕೆ ಅಂತ ಬಂದೇ ಬರ್ತೀವಿ. ಆ ಬರ್ಲಿಕ್ಕೆ ಬೇಗ ಇರುವಂತಹ ಅಡ್ಡಿಯನ್ನು ನರಸಿಂಹ ತೆಗೆದಾನೆ, ಅದಕ್ಕೆ ನಾವು ಬಂದಿದ್ದು. ಆದ್ರೆ ಒಳಗಡ್ಡಿ ಕೂತಿದೆ, ಅದಕ್ಕೆ ಕೂತ ಮೇಲೆ ಎಲ್ಲೋ ಮನಸ್ಸು ಹೋಗ್ತಾ ಇರುತ್ತೆ. ಏನೋ ಒಣಾ ಪ್ರವಚನಪ್ಪ, ಒಂದು ಜೋಕ್ ಇಲ್ಲ, ಒಂದು ಕಥೆ ಇಲ್ಲ, ಏನೂ ಇಲ್ಲ. ಏನ್ ಪ್ರವಚನವೋ, ಇಂಥ ಪ್ರವಚನ ಯಾಕೆ ಇಡಿಸ್ತಾರೋ ಏನೋ. ಅದು ವಾದಿರಾಜರ ಸಂವಿಧಾನದಲ್ಲಿ ಏನೋ ಚೂರು ನಾಲ್ಕು ಜೋಕ್ ಹಾಕಿದ್ರೆ ಚೂರು ನಕ್ಕೊಂಡು ಸಂತೋಷವಾಗಿ ಊಟ ಮಾಡಿ ಹೋಗ್ಬೋದಪ್ಪ. ಬರೇ ಒಣಾ ಪ್ರವಚನ, ದೇವರು 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 ಅಂತ ಎಲ್ಲೋ ತಲೆ. ಅದಕ್ಕೆ ಒಳಗೆ ದೇವ ಕೂತಿರುತ್ತೆ ಪಾಪ, ಅದು ಕಳಿಯಬೇಕಾದರೆ ಭೂವರಾಹನ ಸ್ಮರಣೆ ಮಾಡಬೇಕು. ಭೂವರಾಹನೇ ಒಳಗಿರತಕ್ಕಂತಹ ನಾಡಿಗಳಲ್ಲಿರುವ ಪಾಪಗಳನ್ನ ತೆಗೆದು ತೆಗೆದು ಹಾಕ್ತಾನೆ. ಕ್ರೋಡ 72,000 ನಾಡಿಗದ ರೂಪಗಳಿಂದ ಆಡುತ್ತಾ ಆನಂದಾತ್ಮಚರಿಸುವ ಲೋಕದಳು ತಾನು. ಆ ಎಲ್ಲರ ಶರೀರದಲ್ಲಿ ಅವರವರ ನಾಡಿಗಳಲ್ಲಿ ನಿಂತು ಎಲ್ಲರ ಪಾಪವನ್ನ ತೆಗೆದು ತೆಗೆದು ಹಾಕುವ ವರಾಹನನ್ನ ನೋಡಿದರು. ಆ ರೂಪವನ್ನ ವಾಜರಾಜರಿಗೆ ಬಹಳ ಇಷ್ಟವಾದ ರೂಪ ವರಾಹ ರೂಪ. ಬಹಳ ಸ್ತೋತ್ರ ಮಾಡುತ್ತಾರೆ ವರಾಹನನ್ನ. ವರಾಹನನ್ನ ಸ್ತೋತ್ರ ಮಾಡಿದ್ದು ಇಬ್ಬರು, ಒಂದು ಬಹಳ ವಿಶೇಷವಾಗಿ, ಒಂದು ವಾದಿರಾಜರು, ಒಂದು ವ್ಯಾಸ ತತ್ವಜ್ಞರು. ಅವರಿಬ್ಬರು ಬಹಳ ಚೆನ್ನಾಗಿ ಮಾಡುತ್ತಾರೆ. ಆ ವರಾಹನ ನಗು ನೋಡುತ್ತಾರೆ ಅವರು, ಅಂದ್ರೆ ನೋಡಿದ್ದವರು, ನಮಗೆ ಆ ಸಬ್ಜೆಕ್ಟೇ ಗೊತ್ತಿಲ್ಲ. ಆ ವರಾಹದೇವರ ನಗು ಬಹಳ ಚೆನ್ನಾಗಿರುತ್ತಂತೆ. ಆ ವರಾಹದೇವರ ಕಣ್ಣು ಬಹಳ ಚೆನ್ನಾಗಿರುತ್ತೆ. ಕಣ್ಣಿಂದ ನಗುತ್ತಾನಂತ ಮಹಾನುಭಾವ ಹೇಳುತ್ತಾರೆ. ಕಣ್ಣಿಂದಲೇ ನಗತೀವ ಮಹಾರಾಯ ಅಂತಾರೆ. ನಮಗದು ಕಾಣಿಸೋದೇ ಇಲ್ಲ, ಅದಕ್ಕೆ ಏನೋ ನಗತಾನಂತೆ ಅಂತ ಹೋಗ್ತಾ ಇರ್ತೇವೆ. ಆ ಥರ ಆ ವರಾಹನ ನೋಡುತ್ತಾರೆ, ಇಡೀ ಜೀವರಾಶಿಗಳ ಶರೀರದಲ್ಲಿ ನಾಡಿಗಳಲ್ಲಿ ನಿಂತು ಅದ್ಭುತ ವ್ಯಾಪಾರ ನಡೆಸ್ತಾನಲ್ಲ, ಆ ರೂಪ ತಂದ್ರು ಅಲ್ಲಿಟ್ರು ಮಧ್ವರಾಯರು. ಅದನ್ನು ನೋಡಿ ವಾದರಾದರು ಹೇಳ್ತಾ ಇದರಲ್ಲಿ ಭೂವರಾಹಂ ಅಂದರೆ ನರಸಿಂಹನ ಸ್ಮರಣೆ ಮಾಡಿದ ಕೂಡಲೇ ಪಾಪಗಳು ಕತ್ತರಿಸಿ ಹೋಯಿತು, ಸಾಧನೆ ಶುರುವಾಯಿತು. ಸಾಧನೆ ಶುರುವಾದಾಗ ಒಳಗಿಂದ ಅಡ್ಡಿ ಮಾಡುವ ಪಾಪಗಳನ್ನು ಕತ್ತರಿಸುವುದು ನಮ್ಮ ಭೂವರಾಹ. ನಂತರ ಭಜೇಹಂ ಬಾದರಾಯಣಂ. ಆ ವೇದವ್ಯಾಸ ದೇವರನ್ನು ಸ್ತೋತ್ರ ಮಾಡುತ್ತಾ ಇದ್ದಾರೆ. ಮಧ್ವಾಚಾರ್ಯರಿಗೆ ಅನುಗ್ರಹ ಮಾಡಿ ಕೊಟ್ಟಂತ ವ್ಯಾಸಮುಷ್ಟಿ ಏನಿದೆ, ಆ ವೇದವ್ಯಾಸರ ಸನ್ನಿಧಾನ, ಆ ಸನ್ನಿಧಾನ ಮಧ್ಯದಲ್ಲಿ ಕೂತಿದೆ ನೋಡಿ. ಸಾಧನೆಗೆ ಅಡ್ಡಿಯಾದ ಪಾಪ ಹೋಯಿತು, ಸಾಧನೆ ಶುರುವಾಯಿತು. ಸಾಧನೆ ಶುರುವಾದಾಗ ಅದಕ್ಕೆ ಒಳಗಡ್ಡಿಯಾದ ಪಾಪ ಹೋದರೆ ಒಳ್ಳೆ ಹುರುಪು ಬರುತ್ತೆ. ಬಂದರೆ ಬೇಕಾಗಿದ್ದೇನು? ಜ್ಞಾನ ತಾನೆ. ಆವಾಗ ಚೆನ್ನಾಗಿ ಜ್ಞಾನ ಕೊಟ್ಟರೆ ಒಳಗಿಳಿಯುತ್ತೆ. ಅದಕ್ಕೆ ವೇದವ್ಯಾಸರ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಜಗತ್ತಿಗೆ ಜ್ಞಾನ ಕೊಟ್ಟವರು ನೀವು ಬೇಕು ವೇದವ್ಯಾಸರನ್ನ. ಬಾದರಾಯಣಂ. ಇಷ್ಟು ಆದ ಮೇಲೆ ಆ ಕೊಟ್ಟ ಜ್ಞಾನ, ವೇದವ್ಯಾಸರ ಚಿಂತನೆ ಮಾಡಿದರೆ ಶಾಸ್ತ್ರಜ್ಞಾನ ಚೆನ್ನಾಗಿ ಬರುತ್ತೆ. ಆ ಬಂದ ಶಾಸ್ತ್ರಜ್ಞಾನ ಒಳಮುಖವಾಗಿ ಆಳವಾಗಿ ಇಳಿದು ಅನುಭವಕ್ಕೆ ಬರಬೇಕಾದರೆ ಹಯಗ್ರೀವ ಬೇಕು. ಅದಕ್ಕೆ ಹೇಳುತ್ತಾರೆ ಎಲ್ಲ ಜ್ಞಾನಿಗಳ ಹೃದಯದಲ್ಲಿ ನಿಂತು ಅವರವರಿಗೆ ಆ ಜ್ಞಾನವನ್ನು ಅನುಷ್ಠಾನಕ್ಕೆ ತಂದುಕೊಡತಾ ಇರುವ ಹಯಗ್ರೀವನನ್ನು ನೋಡತಾ ಇದ್ದಾರೆ. ನೋಡಿ, ಹಯಗ್ರೀವನನ್ನ ಚಿಂತನೆ ಮಾಡದಿರುವ ಜ್ಞಾನಿಗಳಿದ್ದಾರ? ಆ ರೂಪವನ್ನೆಲ್ಲರೂ ಚಿಂತನೆ ಮಾಡುತ್ತಾರೆ. ಅದಕ್ಕೆ ನಮ್ಮ ಶ್ರೀಪಾದರಾದರೂ ಬರೀತಾರೆ, ಹಯವದನ ಅಂತ ಸ್ತೋತ್ರ ಮಾಡುತ್ತಾರೆ. ಪಿಂಡ ತಿಂಬುವಲ್ಲಿ ಬಲು ನಿಷ್ಠ ನಾನು ಅಂತ ಹಾಡು ಹೇಳ್ತಾರೆ ಅದರಲ್ಲಿ. ಹೇ ಹಯವದನ, ಅನುಗ್ರಹ ಮಾಡು. ಹಯಗ್ರೀವನನ್ನ ಚಿಂತನೆ ಮಾಡದವರು ಯಾರು? ಸಾಕ್ಷಿ ಹಯಾಶ್ವತ್ರಹಿ ರಾಜರು. ಎಲ್ಲಿ ನೋಡಿದ್ರು ಹಯವದನ ತಾಂಡವ. ಆ ಹಯವದನ ರೂಪಗಳೆಲ್ಲ ನೋಡುತ್ತಾರೆ ವಾದಿರಾಜರು. ಅಪ್ಪ ಎಷ್ಟು ಚೆನ್ನಾಗಿದೆಯೋ, ಎಲ್ಲರ ಒಳಗೂ ಆ ಜ್ಞಾನ ಅನುಭವಕ್ಕೆ ತಂದು ಕೊಡತಾ ಇದೀಯ, ನೀನು ಈ ಪೀಠದಲ್ಲಿ ಕೊಡು ಕೂತು. ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಜ್ಞಾನ ಅನುಷ್ಠಾನಕ್ಕೆ ತಂದುಕೊಡು ಅಂತ ಹೇಳಲಿಕ್ಕಾಗಿ ಲಕ್ಷ್ಮೀಕಾಂತಂ ಭೂವರಾಹಂ ಭಜೇಹಂ ಬಾದರಾಯಣಂ ವಾದಿರಾಜ ಹೃದಂ ಭೋಜ ಮಂದಿರಂ ವಾಜಿಕಂಧರಂ ಅಂತ ಹೇಳಿ, ಇಷ್ಟು ದೇವರ ಅನುಗ್ರಹ ಆಗಬೇಕಾದ್ರೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇಟ್ಟರೆ ನಾವು ದೇವರ ನಮ್ಮ ಮುಖವೇ ನೋಡಲ್ಲ. ಯಾರ ಮೂಲಕ ಹೋಗಬೇಕು? ಮಧ್ವಾಚಾರ್ಯರ ಮೂಲಕ ಹೋಗಬೇಕು. ಅದನ್ನು ಹೇಳ್ತಾ ಇದ್ದಾರೆ. ಭೀಮಸೇನ ಆನಂದ ತೀರ್ಥ ವಾನರೇಂದ್ರಾನಹಂ ಭಜೆ. ವೃಂದಾವನದ ಸುತ್ತೂ ಇರುವ ಹನುಮ ಭೀಮ ಮಧ್ವರನ್ನ ಸ್ತೋತ್ರ ಮಾಡುತ್ತಾರೆ. ಹೇಗ್ರಿ ಬರಬೇಕಾಗಿದ್ದು? ಹನುಮ ಭೀಮ ಮಧ್ವ ಅಂತ ಹಾಗೆ ಹೇಳಿಲ್ಲ. ಭೀಮಸೇನ ಆನಂದ ತೀರ್ಥ ವಾನರೇಂದ್ರಾನಹಂ ಭಜೆ ಅಂದ್ರು. ಯಾಕಪ್ಪ ಇದು ಅಂದ್ರೆ, ನೋಡಿ ವಾದಿರಾಜರ ಹತ್ರ ನೀವು ಹೋಗುವಾಗ ಎಂಟ್ರೆನ್ಸ್ ಎಲ್ಲಿಂದಿದೆ? ಹಿಂದಿನಿಂದಿದೆ ಅಲ್ವಾ? ವಾದಿರಾಜರ ಆ ಭಾಗ ತಿರುಗಿದ್ರು ಕೂಡ ಹಿಂದಿನಿಂದ ಎಲ್ಲರೂ ಬರೋದು. ಸರೋವರದಿಂದ ಬರೋದೇ ಹಿಂದಿನಿಂದ. ಮುಂದಿನಿಂದ ಮೂಲೆಗದೆ ಡೈರೆಕ್ಟ್ ಆಗಿ ವಾದಿರಾಜರ ಎದುರಿಗೆ ಮೈನ್ ಎಂಟ್ರೆನ್ಸ್ ಯಾವುದು ಇಲ್ಲ ಅಲ್ಲಿ. ಅಲ್ಲ, ನೀವು ಕಟ್ಟಿಲ್ಲ ಅಷ್ಟೇ, ವಾದಿರಾಜರಿಗೆ ಇಲ್ಲ ಅಂತ ಯಾಕೆ ಹೇಳ್ತೀರಾ? ವಾದಿರಾಜರ ಮನಸ್ಸಿಗೆ ಏನು ಬಂದಿರುತ್ತೋ ಅದು ನಡೆಯುತ್ತೆ ಇಲ್ಲಿ. ವಾದಿರಾಜರ ಮನಸ್ಸಿಗೆ ಬಾರದಿರುವುದು ಒಂದು ಚೂರು ನಡೆಯಲ್ಲ ಇಲ್ಲಿ. ಯಾಕೆ? ಭೂತರಾಜರು ಕೂತಿದ್ದಾರೆ, ಅವರೇ ನಡೆಸ್ತಾರೆ, ಎಲ್ಲರಲ್ಲಿ ನಿಂತು ನಡೆಸ್ತಾರೆ ಅವರು. ಅಲ್ಲ, ಭೂತರಾಜರು ಇದ್ದಾರಾ ಇಲ್ಲಿ? ಅದೊಂದು ಸಂಶಯ. ಮತ್ತು ಏನೋ ಹೇಳ್ತಾರಪ್ಪ, ಭೂತರಾಜರು ಇದ್ದಾರಂತೆ, ಏನೋ ಮಾಡ್ತಾರಂತೆ, ನಮಗೆಂದು ಕಾಣಿಸ್ಲೇ ಇಲ್ಲ. ಬೇಕಾದ್ರೆ ಕೇಳ್ಕೊಳ್ಳಿ, ಕಾಣಿಸ್ತಾರೆ. ಅದಕ್ಕೇನಂತೆ, ಇನ್ನೊಂದು ಕ್ಷೇತ್ರ ಗೊತ್ತಾ ನಿಮಗೆ? ಈ ಕ್ಷೇತ್ರಕ್ಕೆ ಬಂದಿದ್ದೀರಾ, ಸ್ವಲ್ಪ ಹಾರ್ರಿ ಆಚ ಕಡೆಗೆ. ಎಲ್ಲಿಗೆ? ಉಡುಪಿ ಕಡೆಗೆ ಹೋದರೆ ಮಂಗಳೂರಿನ ಹತ್ತಿರ, ಅಂದರೆ ನಮ್ಮ ಯಾವುದು ಕಟೀಲಿಗೆ ಆಚೆ ಹೋಗದೆ ಈಚೆ ಬಂದರೆ ಗುರುಪುರ ಕೈಕಂಬ ಆಚೆ ಬರುವಾಗ ನಾರಳ ಅಂತ ಒಂದು ಗ್ರಾಮ, ಭೂತರಾದರ ಜನ್ಮಸ್ಥಾನ. ವಾದಿರಾದರ ಎಂಟು ತಲೆ ಹಿಂದಿನ ರತ್ನಗರ್ಭ ತೀರ್ಥರು ಅವರ ವೃಂದಾವನ ಇರುವ ಜಾಗ. ಅಲ್ಲಿ ದೊಡ್ಡ ಸರೋವರ, ಅಲ್ಲಿ ಭೂವರಾಹದೇವರ ಸನ್ನಿಧಾನ. ಭೂತರಾದರೂ ಈಗೂ ತಿರುಗಾಡುವ ಜಾಗ. ಬೇಕಾದ್ರೆ ಹೋಗಿ ಮಾತಾಡಿಸ್ತಾರೆ, ಟೆಸ್ಟಿಂಗ್ ಹೋದ್ರೆ ಬೇಗ ಮಾತಾಡಿಸ್ತಾರೆ. ಒಬ್ಬ ಆತ ಹೋಗಿದ್ದ, ಭೂತರಾದರಿಲ್ಲ ಏನಿಲ್ಲ ಏನೋ ದೇವ ಅಂದ. ಅಲ್ಲೇ ಕೂತಿದ್ದ, ಅಲ್ಲೇ ಕೂತು ಇದ್ದಾನೆ. ರಾತ್ರಿ ಆಯಿತು, ಅಲ್ಲಿ ಭೂತರಾಜರ ಮಂಚ ತೂಗು ಮಣೆ ಇರುತ್ತೆ, ಆತ ಅಲ್ಲೇ ಮಲ್ಕೊಂಡಿದ್ದ. ಹೇಳಿದ್ದಾರೆ, ಇಲ್ಲಿ ದೇವರ ಸುತ್ತು ಪ್ರದಕ್ಷಿಣೆ ಬರ್ತಾರೆ ಬೆಳಗಿನ ಜಾವ. ಭೂತರಾಜರು ಭೂತರಾಜರು ಪ್ರದಕ್ಷಿಣೆ ಬರ್ತಾರೆ. ಇಲ್ಲಿ ಮಲಗಿದ್ರೆ ಹೊರಗಿರ್ತೀರಾ ಬೆಳಗ್ಗೆ ಏಳೋಷ್ಟೊತ್ತಿಗೆ? ಬೇಡ ಅಂದ್ರು. ಕೇಳಲಿಲ್ಲ, ಯಾರೂ ಇಲ್ಲ, ಸುಮ್ಮನೆ ಹೇಳ್ತೀರಾ. ಭೂತರಾಜರಿಲ್ಲ ಏನಿಲ್ಲ, ಒಂದು ಮಂಚ ತೂಗು ಮಂಚ ಹಾಕಿ ಒಂದು ಮುಖ ಇಟ್ಟರೆ ಸಾಕ ಅಂತ ಮಲಗಿದ. ಮಲಗಿದ ಮೇಲೆ ಈಗೂ ಇದ್ದಾರೆ, ನೋಡಿದ ಆಚಾರ್ಯ ಇದ್ದಾರೆ, ಆ ವ್ಯಕ್ತಿ ಪರಿಸ್ಥಿತಿ ನೋಡಿದ ಆಚಾರ್ಯ ಇದ್ದಾರೆ. ರಾತ್ರಿ ಹೊತ್ತಿನಲ್ಲಿ ಆ ಮಣೆ ತೂಗು ಮಣೆ ತಾನಾಗಿ ತೂಗ್ಲಿಕ್ಕೆ ಶುರುವಾಯಿತು, ತಾನಾಗಿ ತೂಗ್ಲಿಕ್ಕೆ ಶುರುವಾಯಿತು. ಕಾಲಿನ ಗೆಜ್ಜೆ ನಾದ ಶುರುವಾಯಿತು. ಆತನಿಗೆ ಭಯ ಶುರುವಾಯಿತು, ಏನೋ ಇದೆ, ಏನೋ ಬರ್ತಾ ಇದೆ ಅಂತ. ವಾಯುಸ್ತುತಿ ಶುರು ಮಾಡಿದ. ವಾಯುಸ್ತುತಿಗೆ ಭೂತಗಳು ಓಡಬೇಕಲ್ಲ, ಇನ್ನಷ್ಟು ಜೋರ ಶುರುವಾಯಿತು. ಈ ಭೂತ ಅಲ್ಲ, ಭೂತ ರಾಜ ರುದ್ರ ಸಾಕ್ಷಾತ್ ಮುಂದೆ ರುದ್ರ ಪದವಿಗೆ ಬರತಕ್ಕಂಥವರು. ವಾಯುದೇವರನ್ನ ಹೊತ್ತುಕೊಂಡು ತಿರುಗುವವರು ಇವರು. ಮತ್ತೆ ಇವರಿಗೆ ವಾಯುಸುತ್ತಿದ್ದ ಭಯವೇ, ಹುಚ್ಚರಲ್ಲದಿದ್ದರೆ. ಕೊನೆಗೆ ಚೀರ್ಲಿಕ್ಕೆ ಶುರು ಮಾಡಿದ ಅವ ಆಚಾರ ಒಳಗಿಂದ ಬಂದು, ಸಾಕಿನ ಹೊರಗೆ ಬನ್ನಿ, ಮತ್ತೆ ನೀವಿಲ್ಲೇ ಇರಲ್ಲ, ಊರಲ್ಲಿ ಇರ್ತೀರಾ, ಬನ್ನಿ ಅಂತ ಕರ್ಕೊಂಡು ಹೋದರೆ ನಂತರ ಮಾರನೇ ದಿವಸ ಸ್ನಾನವೂ ಮಾಡಲಿಲ್ಲ, ಓಡಿ ಹೋದ. ಹೌದು, ಭಕ್ತಿಯಿಂದ ಯಾರಿರ್ತಾರೋ ಅವರಿಗೂ ದರ್ಶನ ಕೊಡುತ್ತಾರೆ. ಅಲ್ಲಿ ಸೇವಾ ಮಾಡಿದವರಿಗೆ ಹಾಗೆಯೇ ದರ್ಶನ ಆಗುತ್ತೆ, ಮಂತ್ರಾಕ್ಷತೆ ಕೊಟ್ಟು ಕಳಿಸ್ತಾರೆ. ಭೂತರಾಜರ ಅಪರೂಪವಾಗಿರತಕ್ಕಂತಹ ಜಾಗ ಅಲ್ಲಿರುವ ವಾದಿರಾಜರ 8 ತಲ ಹಿಂದಿನ ಮಹಾನುಭಾವರಿದ್ದಾರೆ, ರತ್ನಗರ್ಭ ತೀರ್ಥರು ಅಂತ. ವಾದಿರಾಜರ ಸ್ವಪ್ನ ಪದಕ್ಕೆ 8 ತಲ ಹಿಂದೆ ಬಂದವರು ವ್ಯಾಖ್ಯಾನ ಬರೆದ್ರು ನೋಡ್ರಿ, ಆ ವ್ಯಾಖ್ಯಾನ ಸಿಗಲ್ಲ. ವಾದಿರಾಜರು ಮುಂದೆ 8 ತಲೆ ಮುಂದೆ ಬರತಕ್ಕಂತಹ ವಾದಿರಾಜರು ಬರೆಯುವ ಸ್ವಪ್ನ ಪದಕ್ಕೆ 8 ತಲ ಹಿಂದೆ ವ್ಯಾಖ್ಯಾನ ಬರೆದ್ರವರು. ಬೆಳಿಗ್ಗೆ ಆನ್ಯಕ್ಕೆ ಕೂತರೆ ಮಧ್ಯಾಹ್ನ ಕಾಲಕ್ಕೆ ಆಕಾಶದಲ್ಲಿ ಇರ್ತಾ ಇದ್ರು. ಅಂಥ ಮೆಟಾನುಮೇಟಿ ಮಹಾನುಭಾವರು ಬಂದ ಪೀಠ ಇದು ಅದಕ್ಕೆ ಹೇಳುತ್ತಾರೆ. ಇಲ್ಲಿ ಮೊದಲು ಯಾರ ಹತ್ರ ಹೋಗ್ಬೇಕು? ರಾಜರ ಹತ್ರ, ಭೀಮಸೇನ ದೇವರ ಹತ್ರೇ ಹೋಗಬೇಕು. ಅಂತ ಭೀಮಸೇನ ಮೊದಲು ದರ್ಶನ ಆಗೋದು ಯಾರಂತ ಹೇಳಿ? ಭೀಮಸೇನ. ನಂತರ ಪಕ್ಕಕ್ಕೆ ಬಂದ ಕೂಡಲೇ ಮಧ್ವರಾಯರ ದರ್ಶನ ಆಗಿದೆ ಪ್ರದಕ್ಷಿಣಾಕಾರದಲ್ಲಿ. ಹಾಗೆ ಬಂದರೆ ಆನಂದ ತೀರ್ಥ ವಾಯುರಾಜ ಹೇಳಿಲ್ಲ, ವಾನರೇಂದ್ರಾನ್ ಅಹಂ ಭಜೆ, ಆ ವಾಯುದೇವರ ರೂಪಗಳೆಲ್ಲ ಸ್ಮರಣೆ ಮಾಡಿದ್ರು. ಹಾ, ಈ ರೀತಿಯಲ್ಲಿ 3 ರೂಪಗಳ ಸ್ಮರಣೆ ಮಾಡಿ, ವಾಯುದೇವರ ಸ್ಮರಣೆ ಮಾಡಿ ನಂತರ ವಾದಿರಾಜರ ಸ್ಮರಣೆ ಮಾಡಿ ಸಮಕಕ್ಷದಲ್ಲಿ ಕೂತಿದ್ದಾರೆ. ಸಮಕಕ್ಷದಲ್ಲಿ ಕೂತಿದ್ದಾರೆ ಅಂತ ಇವರ ನಂತರವೇ ಅವರು, ಮೊದಲು ವಾದಿರಾಜರು ನಂತರ ವಾಯುದೇವರು ಇಲ್ಲ, ಮೊದಲು ವಾಯುದೇವರು ನಂತರ ಇವರು. ಯಾಕೆ? ಪದಪ್ರಯುಕ್ತ ತಾರತಮ್ಯ ಇದ್ದೇ ಇದೆ, ಇಬ್ಬರು ಸಮರೆ ಆದರೆ ಪದಪ್ರಯುಕ್ತ ತಾರತಮ್ಯ. ಪದಪ್ರಯುಕ್ತ ತಾರತಮ್ಯ ಎಷ್ಟು? ಬಹಳ ಎಳೆಯಷ್ಟು, ನೆಗ್ಲಿಜಿಬಲ್, ಆದರೆ ಇದೆ. ಏನಾ ತಾರತಮ್ಯ ಅಂದರೆ ಹೇಳುತ್ತಾರೆ, ಉಚ್ಚೈಷ್ಠವ ಈ ಬಿಳಿ ದೇವತಾ ಕುದುರೆ ಅದು ಎಷ್ಟು ವೇಗದಿಂದ ಓಡುತ್ತೆ ಅಂದ್ರೆ ಅಷ್ಟು ವೇಗದಿಂದ ಓಡುತ್ತೆ. ಅಂಥ ವೇಗದಿಂದ ಓಡುವಂತಹ ಉಚ್ಚೈಷ್ಠವ ಸೂರ್ಯನ ಕಿರಣದಲ್ಲಿ ಹೇಗೆ ಕಾಣಬೇಕು, ಚಂದ್ರನ ಕಿರಣದಲ್ಲಿ ಹೇಗೆ ಕಾಣಬೇಕು, ಆ ಸ್ಪಷ್ಟತಾ ವ್ಯತ್ಯಾಸ, ದೇವರನ್ನ ನೋಡುವುದರಲ್ಲಿ ಸ್ಪಷ್ಟತಾ ವ್ಯತ್ಯಾಸ ವಾಯುದೇವರಿಗೆ ವಾದಿರಾಜರಿಗೆ ಇದ್ದೇ ಇದೆ. ಬ್ರಹ್ಮದೇವರಿಗೆ ವಾಯುದೇವರಿಗೆ ಇದ್ದೇ ಇದೆ. ಪದಪ್ರಯುಕ್ತ ದೇವರ ದರ್ಶನದ ವ್ಯತ್ಯಾಸ ಇದ್ದೇ ಇದೆ. ಈ ಮಾತು ಹೇಳಿದರೆ ವಾದಿರಾಜರಿಗೆ ಬಹಳ ಆನಂದ ಆಗುತ್ತೆ. ಆದ್ದರಿಂದ ಹೌದು, ಅಷ್ಟು ಮಾತ್ರಕ್ಕೆ ಇಬ್ಬರನ್ನ ಹೀಗೆ ಪೂಜೆ ಮಾಡೋಣ ಅಂದ್ರೆ ಇಲ್ಲ, ಹೀಗೆ ಮಾಡಬೇಕು ಅಂತ ಅಪ್ಪಣೆ ಕೊಡ್ತಾ ಇದ್ದಾರೆ. ಯಾರು ಕೊಟ್ಟದ್ದು? ಬ್ರಹ್ಮದೇವರೇ ಕೊಡುತ್ತಾರೆ. ನನ್ನನ್ನ ವಾಯುದೇವರನ್ನ ಬೇರೆ ಬೇರೆ ಅಂತ ಪೂಜೆ ಮಾಡುವವ ಅಂದರೆ ತಾರತಮ್ಯ ನೋಡಿಸುವವ, ನಮ್ಮ ಮಧ್ಯ ತಾರತಮ್ಯ ತಿಳಿಯುವವ, ಇವರು ಕಡಿಮೆ ಇವರು ಜಾಸ್ತಿ ಅಂದರೆ ದೈತ್ಯ ಅಂದ್ರು. ಮಧ್ವಾಚಾರ್ಯ ಹೇಳ್ತಾರೆ, ರುಜುನಾಂ ಮಧ್ಯೆ ರುಜುಗಣಸ್ಥರ ಮಧ್ಯೆ ತಾರತಮ್ಯಂ ನಾಸ್ತಿ, ತಾರತಮ್ಯ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತಾರೆ. ಆದ್ದರಿಂದ ಬ್ರಹ್ಮದೇವರು, ವಾಯುದೇವರು, ವಾದಿರಾಜರು, ಆದ ಮೇಲೆ ಗವ್ಯರು, ಹೀಗೆ ಸಮಸ್ತ ರುಜುಗಣಸ್ಥರನ್ನ ನಾವು ಚಿಂತನೆ ಮಾಡಬೇಕು. ಅದರಲ್ಲಿ ಮೊದಲು ಬಂದಂಥ ಭೀಮಸೇನ, ಆನಂದ ತೀರ್ಥ, ವಾನರೇಂದ್ರ ನಹಂಭಜೆ, ವಾದಿರಾಜ ಮುನಿ ಒಂದೇ, ವೇದ ವೇದ್ಯ ಗುರುನ್ ಭಜೆ ಅಂತ ಹೇಳ್ತಾ ಇದ್ದಾರೆ. ನಂತರ ವಾದಿರಾಜರಿಗೆ ನಮಸ್ಕಾರ ಮಾಡುತ್ತಾರೆ. ಮುಂಭಾಗದಲ್ಲಿ ಇರತಕ್ಕಂಥ ವಾದಿರಾಜ ಗುರುಗಳಿಗೆ ನಮಸ್ಕಾರ ಮಾಡಿ ನಂತರ ವೇದವೇದ್ಯರಿಗೆ ನಮಸ್ಕಾರ ಮಾಡುತ್ತಾರೆ. ಪಕ್ಕದಲ್ಲೇ ವೇದವೇದ್ಯರು, ಕೆಳಗೆ ಭಾಗದಲ್ಲಿ ವೇದವೇದ್ಯರಿದ್ದಾರೆ, ಅವರಿಗೆ ನಮಸ್ಕಾರ ಮಾಡಬೇಕು. ಈ ಕ್ರಮದಲ್ಲಿ ನಾವು ಅವರಿಗೆ ಅವರನ್ನು ಚಿಂತನೆ ಮಾಡುತ್ತಾ ಹೋದರೆ ನಮ್ಮಲ್ಲೂ ಕೂಡ ತಾರತಮ್ಯದಿಂದ ಕೂಡಿರತಕ್ಕಂಥ ಜ್ಞಾನ ವಿಶೇಷವಾಗಿ ಪುಟಿದದ್ದು ಬರುತ್ತೆ, ಭಗವಂತನ ಪೂರ್ಣಾನುಗ್ರಹ ಆಗುತ್ತೆ ಎಂಬಲ್ಲಿಗೆ. ಮತ್ತು ಮಧ್ಯಾಹ್ನ 3 ಗಂಟೆಗೆ ಎಲ್ಲರೂ ಸೇರೋಣ. 3 ಗಂಟೆಯಿಂದ 5 ಗಂಟೆವರೆಗೂ ಪ್ರವಚನ ಕಾರ್ಯಕ್ರಮ ಇರುತ್ತೆ. ನಂತರ ಮತ್ತು ಕೆಳಗಿನ ಧವಲಗಂಗಾ ಸರೋವರದಲ್ಲಿ ಸ್ನಾನ, ಅನ್ಯಕಾದಿಗಳು, ನಂತರ ಪೂಜಾದಿಗಳು ಇರುತ್ತೆ. 8 ಗಂಟೆಗೆ ಎಲ್ಲರ 8:30 ಎಲ್ಲರದು ಮುಗಿಯುತ್ತೆ ಅಂತ ಕಾಣುತ್ತೆ. ಇಲ್ಲೆಲ್ಲ ಅವರು ಮುಗಿಸಿಬಿಡ್ತಾರೆ, ನೀವು ಲೇಟ್ ಮಾಡಿದ್ರೆ ಅವರೇ ಮುಗಿಸಿಬಿಡ್ತಾರೆ. ಇಲ್ಲಿ ಎಲ್ಲ ಸಮಯಕ್ಕೆ ಬಹಳ ಪ್ರಾಧಾನ್ಯ, ನಮ್ಮ ಕಡೆ ಹಾಗಲ್ಲ, ಆಚೆ ಎಲ್ಲ ಸಮಯಕ್ಕಿಲ್ಲ, ಉತ್ಸವ ನಡೀಬೇಕಷ್ಟೇ. 6 ಗಂಟೆಗೆ ಊಟ ಹಾಕ್ತಾರೆ, 8 ಗಂಟೆಗೆ ಊಟ ಹಾಕಿದ್ರು ಆಶ್ಚರ್ಯ ಇಲ್ಲ, ಇಲ್ಲಿ ಹಾಗಲ್ಲ, ಸರಿಯಾದ ಊಟಕ್ಕೆ ಹಾಕ್ಬಿಡ್ತಾರೆ. 8:30 ನಂತರ ಯಾರ್ಯಾರು ಆಸಕ್ತರಿದ್ದೀರಿ ಎಲ್ಲರೂ ಮೇಲೆ ಒಂದು ಕಡೆ ಸೇರೋಣ. ಸೇರಿ ಏನೂ ಇಲ್ಲ, ನಿಮಗೆ ಬಂದ ಸಂಶಯಗಳೆಲ್ಲ ಕೇಳಬಹುದು, ನನಗೆ ಗೊತ್ತಿದ್ರೆ ಉತ್ತರ ಕೊಡ್ತೇನೆ, ಇಲ್ಲ ನಿಮಗೆ ಗೊತ್ತಿದ್ರು ಹೇಳಬಹುದು, ಎಲ್ಲರೂ ಸೇರಿ ಚರ್ಚೆ ಮಾಡೋಣ. ಶ್ರೀಕೃಷ್ಣ ನಮಸ್ತೆ.